योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांस्य हस्तचरणश्रवणत्वगातीन् प्राणान् नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् निकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमरासुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये परमपवित्रवाद श्रीमन्महाभारतदल्लि ಯಾವ ರೀತಿಯಾಗಿ ಅರ್ಜುನ ನಿವಾತ ಕವಚರು ಕಾಲಕೇವರನ್ನು ಸಂಹಾರ ಮಾಡಿಬಿಟ್ಟು ತನ್ನ ಪಾಶುಪತಾಸ್ತ್ರಾದಿ ಸಂಪತ್ತಿನ ಸದುಪಯೋಗವನ್ನು ಮಾಡಿಕೊಡುತ್ತಾ ಇದ್ದಾನೆ. ಪಾಶುಪತಾಸ್ತ್ರ ಅತ್ಯಂತ ಶ್ರಮದಿಂದ ಸಂಪಾದನೆ ಮಾಡಿದಂಥ ಅಸ್ತ್ರ, ಅದನ್ನು ದುಷ್ಟರ ನಿಗ್ರಹದ ಮೂಲಕವಾಗಿ ಅರ್ಜುನ ಸಾರ್ಥಕ ಮಾಡಿಕೊಡುತ್ತಾನೆ. ಇದರಿಂದ ಕಲಿಬೇಕಾದ ಪಾಠ ಇದೆ. ನಮಗಿರ್ತಕ್ಕಂಥ ಐಶ್ವರ್ಯಾದಿಗಳು ಏನಿರುತ್ತೆ ಅದನ್ನ ಸಾರ್ಥಕ ಮಾಡ್ಕೋಬೇಕು. ತುಂಬಾ ನಿರರ್ಥಕ ಮಾಡಿಕೊಳ್ಳೋ ಜನಗಳೇ ಜಾಸ್ತಿ. ಅದು ಸಾಧನೆಯಾದ್ರಿಂದ ಮತ್ತು ಮಾಡಿದ ಅಡಿಗೆ ಖರ್ಚಾಗದೆ ಹೋದರೆ ಮಾಡಿದ್ದು ವೇಸ್ಟ್. ಅದು ದುಡಿದ ಹಣ ಸದ್ವಿನಿಯೋಗವಾಗದೆ ಹೋದರೆ ಅದು ವೇಸ್ಟೇ. 99% ಅದನ್ನ ಅನಾಥರನ್ನಾಗಿ ಬಿಟ್ಟು ಹೋಗ್ತಾರೆ. ಅದು ಸಾಮಾನ್ಯವಾಗಿ ದುರ್ವಿನಿಯೋಗವಾಗುತ್ತೆ. ಸಮಾಜಕ್ಕೂ ಇಲ್ಲ, ತರಗೂ ಇಲ್ಲ, ದೇವರಿಗೆ ತಳುಪ್ಲೂ ಇಲ್ಲ, ಸರ್ವನಾಶಕ್ಕೆ ಅದು ನಾಂದಿ ಆಗೋದು. ಇವತ್ತು ದೊಡ್ಡ ದೊಡ್ಡ ಜ್ಞಾನಿಗಳ ಕಥೆ ಕೇಳಿದಾಗ, ಋಷಿಗಳ ಮುನಿಗಳ ಕಥೆ ಕೇಳಿದಾಗ ಅವರ ನಮ್ಮಲ್ಲಿ ಏನು ರಿಸೋರ್ಸಸ್ ಇರುತ್ತೆ, ಹೆಚ್ಚಿದ್ದು ಕಡಿಮೆ ಉಪಯೋಗಿಸೋದಕ್ಕಿಂತ ಕಡಿಮೆ ಇದ್ದು ಪೂರ್ತಿ ಉಪಯೋಗಿಸೋದು ಜಾಣತನ ಅದು. ಅದನ್ನೇ ಯೋಗ ಕರ್ಮಸು ಕೌಶಲಂ ಅಂತ ಕರೆಯೋದು. ಇದನ್ನ ಸಾಧನೆ ಮಾಡೋದಕ್ಕೆ ನಮಗೆ ವಸ್ತು ಮುಖ್ಯ ಅಲ್ಲ, ಆ ವಿನಿಯೋಗ ಮಾಡತಕ್ಕಂತಹ ದಾರಿ ಮುಖ್ಯ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಅರ್ಜುನನ ಸಾರ್ಥಕ ಮಾಡಿಕೊಂಡ ಭೂಲೋಕಕ್ಕೆ ಮರಳಿದ. ಅಲ್ಲಿ ತನ್ನ ಇವರಿಗೆಲ್ಲ ತನ್ನ ವಿಷಯವನ್ನು ತಿಳಿಸಿದ. ಅವರು ಭಾರಿ ಸಂತೋಷಪಟ್ಟಿದ್ದಾರೆ. ಅರ್ಜುನನ ಸಾಧನೆ ಏನು ಕೊರತೆಗಳನ್ನು ಹೊಂದಿತ್ತು ಅದೆಲ್ಲವನ್ನೂ ಕಳ್ಕೊಂಡಂತೆ ಆಯ್ತು. ಆದರೆ ಧರ್ಮರಾಜಾದಿಗಳು ಮಧ್ಯೆ ಮಧ್ಯೆ ಸಂಪಾದನೆ ಮಾಡ್ತಾನೆ ಹೋಗ್ತಾರೆ. ಮೊದಲಿನಿಂದ ಕೊನೆವರೆಗೂ ಒಂದೇ ರೀತಿಯಾಗಿದ್ದಂಥ ವ್ಯಕ್ತಿ ಎಂದರೆ ಭೀಮಸೇನ ಒಂದೇ. ಇಲ್ಲದನ್ನು ಸಂಪಾದನೆ ಮಾಡಿದ್ದೂ ಅಲ್ಲ, ಇರೋದನ್ನು ದುರುಪಯೋಗ ಮಾಡಿಕೊಳ್ಳಿಲ್ಲ ಅಂತ ಇಲ್ಲವೇ ಇಲ್ಲ. ದುರ್ಯೋಧನಾದಿಗಳ ದಮನಕ್ಕೆ ಈಗಾಗಲೇ ಬಕ ಹಿಡಿಂಬಾದಿಗಳ ಸಂಹಾರವನ್ನು ಮಾಡುತ್ತಾ ಭೀಮಸೇನ ತನ್ನ ಸಂಪೂರ್ಣವಾದ ಬಾಹುಬಲ ಜ್ಞಾನಬಲಾದಿಗಳನ್ನ ಪೂರ್ಣ ವಿನಿಯೋಗ ಮಾಡಿಕೊಂಡಿದ್ದಾನೆ. ಈಗ ವಾಸ ಮಾಡ್ತಾ ಇದ್ದಾನೆ. ಅರ್ಜುನ ಬಂದಾದ ಮೇಲೆ ಕುಬೇರನಿಗೆ ಇನ್ನೂ ಖುಷಿಯಾಯಿತು ಪಾಪ. ಆತ ಅರ್ಜುನ ಮೇಲೆ ಒಂದು ವಿಶೇಷ ಪ್ರೀತಿ. ಕಾರಣ ಏನು ಅಂದ್ರೆ, ಆತ ಶಿವನಿಂದ ಪಾಶುಪತಾಸ್ತ್ರ ಸಂಪಾದನೆ ಮಾಡಿದ್ದಾನೆ. ಕುಬೇರನಿಗೂ ಶಿವನಿಗೂ ಭಾರಿ ಸಂಬಂಧ. ಅದಕ್ಕೇನೆ ಕುಬೇರನ ಈಶ್ವರನಿಗೆ ಧನಪಸಕ ಅಂತಾನೆ ಹೆಸರು. ಧನಪಸಕ ರಾಜ ಅಂತ ಕುಬೇರನ ಹೆಸರು, ಜೊತೆಗೆ ಶಿವನಿಗೆ ರಾಜರಾಜ ಸಖ ಅಂತಾನೆ ಹೆಸರು. ಅವರಿಬ್ರು ಭಾರಿ ಆತ್ಮೀಯರಂತೆ. ಅದು ಕಾರಣ ದಿಕ್ಕು ಹತ್ರ ಇರೋರು. ಅದು ಒಂದು ಅಲಕಾಪುರ ಕೈಲಾಸ ಪರ್ವತ ಜೊತೆಗಿರೋರು ಹೆಚ್ಚು ಕಡಿಮೆ. ಜೊತೆಗೆ ಉತ್ತರ ದಿಕ್ಕಿನ ಅಧಿಪತಿ, ಅದು ಈಶಾನ್ಯ ದಿಕ್ಕಿನ ಅಧಿಪತಿ. ಅವ್ರ ದಿಕ್ಕಿನ ಅಧಿಪತಿಗಳು ಕೂಡ ಹತ್ತಿರದಲ್ಲೇ ಇರೋರು. ಆದರೆ ಸಮ ಮಾತ್ರ ಅಲ್ಲ, ಇದ್ರದೇವರು ತುಂಬಾ ಮೇಲಿರ್ತಕ್ಕಂಥವ್ರು. ಕುಬೇರ ಅವರಿಗೆ ಭಾರಿ ಕಡಿಮೆ, ಆದರೆ ತುಂಬಾ ಗೌರವದಿಂದ ಇದ್ದವನು. ಅವರ ಅನುಗ್ರಹ ಇದ್ದರೆ ಸಂಪಾದನೆ ಮಾಡಿದ್ರಿಂದ ಇನ್ನೂ ವಿಶೇಷವಾದ ವಿಶ್ವಾಸ ಬಂತು. ಅವನ್ನೆಲ್ಲ ಮತ್ತೆ ಕೇಳಿಕೊಂಡ, ಇಲ್ಲೇ ಇರಿ ಅಂತ ಕೇಳಿದಾಗ ಅವ್ರು ಮತ್ತೆ ಅಲ್ಲೇ ಇದ್ರಂತೆ. ಪುನಃ 4 ವರ್ಷ ಕಳೀತಾ ಇದೆ. ಎಷ್ಟು ವರ್ಷ ಕಳೀತಾರೆ ಲೆಕ್ಕ ಹಾಕಿ ಈಗಾಗಲೇ ಸರಿಯಾಗಿ 8 ವರ್ಷಗಳ ಕಾಲ ಮುಗಿದೋಯ್ತು. ಅವರು ವನವಾಸ ಅಂತ, ದೊಡ್ಡವರಿಗೆ ವನವಾಸ ಅಂತ ಹೇಳಿದರೆ ದುಃಖ ಕಾರಣವಾಗೋದೇ ಇಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ನಿದರ್ಶನ ಇದೆ. ಅಲ್ಲಿ ಇದ್ದ ಕಾಲಕ್ಕೇನೆ ಧರ್ಮರಾಜ ಯಥಾ ಪ್ರಕಾರ ದಾನ ಧರ್ಮಾದಿಗಳನ್ನು ಮಾಡಿಕೊಂಡೇ ಇದ್ದಾನೆ. ಆಗ ಒಂದು ಪ್ರಸಂಗ ಒದಗಿದೆ. ಭೀಮಸೇನ ಅವರಿಗೆಲ್ಲ ಹೇಳ್ತಾ ಇದ್ದಾರೆ, ಅಣ್ಣ ಈ ರೀತಿ ನಾವು ಈ ಕಾಲ ಕಳೆಯೋದು ಸರಿಯಲ್ಲ, ನಾವು ಮಾಡಲಿ ಕೆಲಸ ತುಂಬಾ ಇದೆ, ಅಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ನಾಕೃತ್ವ ವಾಸುದೇವಾಜ್ಞಾ ನೈವ ಶತ್ರೂನ್ ಅನುತ್ಸಾಧ್ಯ ನಾನಾದಾಯ ಮಹದ್ಯಶಃ ನಾಕೃತ್ವ ವಾಸುದೇವಾಜ್ಞಾಂ ರಾಜ್ಞಾ ಮುಖ್ಯಾಗತಿರ್ಭವೇ. ಮತ್ತೊಂದು ಒಳ್ಳೆ ಸುಭಾಷಿತ ಇದೆ, ನೈವ ಶತ್ರೂನ್ ಅನುತ್ಸಾಧ್ಯ ನಾ ಅನಾದಾಯ ಮಹದ್ಯಶಃ ನಾ ಅಕೃತ್ವ ವಾಸುದೇವಾಜ್ಞಾಂ ರಾಜ್ಞಾ ಮುಖ್ಯಾಗತಿರ್ಭವೇ. ನಾವು ಈ ರೀತಿ ಸುಖ ಪಟ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ, ಸಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅನೇಕರು ತಪ್ಪೋದನ್ನು ಭೀಮಸೇನ ತೋರಿಸ್ತಾ ಇದ್ದಾರೆ. ಎಲ್ಲ ಅನುಕೂಲ ಇದೆ ಅಂತ ಹೇಳಿದ್ರೆ ಸಾಧನೆ ಚೆನ್ನಾಗಿ ಮಾಡಬೇಕು ಅಂತ ಅರ್ಥ. ಕಾರಿ ಪೆಟ್ರೋಲ್ ಇದೆ, ಬ್ರೇಕ್ ಇದೆ, ಎಲ್ಲ ರಿಪೇರಿ ಎಲ್ಲ ಆಗಿಬಿಟ್ಟಿದೆ, ಮರಗಳು ನಿಲ್ಲಿಸ್ಕೊಂಡ್ಬಿಟ್ರೆ ಪ್ರಯಾಣ ಮಾಡಬೇಕಾದ್ರೆ ಅದು ಕೂಡ ಏನು ಪ್ರಯೋಜನ ಇಲ್ಲ, ಅದರಿಂದ ವ್ಯರ್ಥ ಅಷ್ಟೇ. ಆ ಗುರಿಯನ್ನು ಸಾಧಿಸಬೇಕು. ಎಷ್ಟೋ ಜನ ಇರ್ತಾರೆ, ಮಗನ ಮದುವೆ ಆಯ್ತು, ಮಗಳ ಮದುವೆ ಆಯ್ತು, ಕೆಲಸ ಸಿಕ್ತು, ರಿಟೈರ್ ಆಯ್ತು, ಆರಾಮಾಗಿದ್ದೇನೆ, ಮಡಿಕೊಂಡು ಇದ್ದು ಹೊಡೆದು ಬಿಡ್ತಾರೆ. ಅಲ್ಲ, ಈಗಲಾದ್ರೂ ಒಳ್ಳೆ ಸಾಧನೆ ಮಾಡಬಹುದಲ್ಲ, ಎಷ್ಟೋ ಪಾಠ ಪ್ರವಚನಗಳಿಂದ ಒಳ್ಳೆ ಜ್ಞಾನ ಪಡಿಬಹುದು. ಮೊದಲೂ ಪಡಿಬೇಕು, ಆಗಂತೂ ಕಮಿಟ್ಮೆಂಟೇ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಅನುಕೂಲ ಅದು ಬಂತು. ಆದರೆ ಅದನ್ನ ಪೂರ್ತಿ ಹಾಳು ಮಾಡ್ಕೊಂಡ್ಬಿಡ್ತಾನೆ ಮನುಷ್ಯ. ಭೀಮಸೇನ ಹೇಳಿದ ಮಾತು ತುಂಬಾ ಮುಖ್ಯವಾದದ್ದು. ಇವು ಕುಬೇರನ ಪಟ್ಟಣ ಇರಬಹುದು, ಎಲ್ಲ ಅನುಕೂಲತೆಗಳಿರಬಹುದು, ಆದ್ರೆ ನಮ್ಮ ಕೆಲಸ ಇಲ್ಲಿಲ್ಲ, ಈಗ ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ದಾರೆ. ನಾಕೃತ್ವ ವಾಸುದೇವಾಜ್ಞ, ದೇವರ ಮಾತನ್ನ ನಡೆಸಬೇಕು ನಾವು. ಸರ್ಕಾರಿ ಆದೇಶ ಸ್ಟಾರ್ಟ್ ಅಂದ್ರೆ ಹೇಗೆ ಸ್ಟಾರ್ಟ್ ಆತರ ಲೀವಲ್ ಇರ್ತಾರೆ, ಸ್ಟಾರ್ಟ್ ಇಮ್ಮಿಡಿಯೇಟ್ ತಕ್ಷಣ ಹೊರಟುಬಿಡ್ತಾನೆ. ಆ ಕಡೆ ಮದುವೆಗೆ ಅಂತ ಬಂದಿರ್ತಾನೆ, ಮಿಲಿಟರಿಯಿಂದ ವಾಪಸ್ ಬಂದಿರ್ತಾನೆ, ನಿನ್ನ ಮದುವೆ ಆಗ್ತಿರುವ ನಾಳೆ ಮದುವೆ, ಇವತ್ತು ಕಾಲ ಬಂದ್ರೆ ತಕ್ಷಣ ಹೊರಟುಬಿಡ್ತಾನೆ, ಇರ್ಲಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಸರ್ಕಾರದ ಆದೇಶದ ಮುಂದೆ ವೈಯಕ್ತಿಕ ಸುಖ ಲಾಲಸೆಗಳು ಏನಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ದೇವರ ಅಪ್ಪಣೆ ಇದೆ, ರಾಜ ಹೀಗೆ ಬದುಕಬೇಕು ಅಂತಿದೆ, ಕ್ಷತ್ರಿಯರ ಜೀವನ ಕ್ರಮ ಹೀಗೆ ಅಂತ ಇದೆ, ಅದನ್ನ ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಕ್ಷತ್ರಿಯರ ಜೀವನ ಕ್ರಮ ಅಂದ್ರೆ, ನೈವ ಶತ್ರುರ್ ಅನುತ್ಸಾಧ್ಯ ನಾ ಅನಾದಾಯ ಮಹದ್ಯಶಃ, ಶತ್ರುಗಳನ್ನ ನಾಶ ಮಾಡಬೇಕು. ಇದು ರಾಜರೇ ಅದಕ್ಕೋಸ್ಕರ, ಅದಕ್ಕೆ ಹೇಳಿ ಕ್ಷತ್ರಿಯ ಅಂತ ಹೇಳಿದ್ರೆ ಕ್ಷತತ್ರಾಣಾಧಿ ಕ್ಷತ್ರಿಯ, ಜನರ ನೋವನ್ನು ಪರಿಹಾರ ಮಾಡಬೇಕು. ಜನರಿಗೆ ನೋವು ಬರೋದು ಯಾರಿಂದ, ಶತ್ರುಗಳಿಂದ. ನೋಡಿ, ಅವನೊಬ್ಬನ ಹಿಡಿಲಕ್ಕೆ ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಯಾಕೆ ಆ ಸರ್ಕಾರದ ಕರ್ತವ್ಯ ಕೇಳ್ತಾರೆ, ಯಾಕೆ ಕಳ್ಳನ ಹಿಡಿದಿಲ್ಲ, ಯಾಕೆ ಹಿಡಿದಿಲ್ಲ ಅಂತ ಸರ್ಕಾರ ಕೇಳ್ತಾರೆ, ಜನ ಕೇಳೋದಿಲ್ಲ. ಸರ್ಕಾರದ ಕರ್ತವ್ಯ ರಕ್ಷಣೆ ಕೊಡಬೇಕಾದ್ದು, ಅನ್ನ ನೀರು ರಕ್ಷಣೆ ಇದೆಲ್ಲ ಸರ್ಕಾರದ ಮೂಲಭೂತವಾದಂತಹ ಕಾರ್ಯಗಳಿವೆ. ಆ ದೃಷ್ಟಿಯಲ್ಲಿ ದೈವ ಶತ್ರುಗಳನ್ನು ಸಾಧ್ಯ, ಶತ್ರುಗಳನ್ನು ನಾಶ ಮಾಡದೆ ಹೋದರೆ ನಾವು ದೇವರ ಅಪ್ಪಣೆ ಪಾಲಿಸಿದಾಗಲ್ಲ. ನಾ ಅನಾದಾಯ ಮಹದ್ಯಶಃ, ತುಂಬಾ ಕೀರ್ತಿಶಾಲಿಗಳಾಗಬೇಕು. ಸ್ವಲ್ಪ ಕೀರ್ತಿಶಾಲಿಗಳಲ್ಲ, ತುಂಬಾ ಕೀರ್ತಿಶಾಲಿಗಳಾಗಬೇಕು. ತಮ್ಮ ತಮ್ಮ ಫೀಲ್ಡ್ ಅಲ್ಲಿ ಏನಿರ್ತಾರೆ ಅದರಲ್ಲಿ ನಿರ್ವಂಚನೆಯಿಂದ ಮುಂದೆ ಬರಬೇಕು. ಅದು ಪ್ರತಿಷ್ಠೆಗಲ್ಲ, ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದರ ಸಂಕೇತ ಅಷ್ಟೇ ಇದು. ತನ್ನ ಕರ್ತವ್ಯವನ್ನು ಮಹತ್ ಕೀರ್ತಿ, ತುಂಬಾ ಜನ ಕೀರ್ತಿ ಅಂತ ತಕ್ಷಣ ಲೋಕದೃಷ್ಟಿ ಕಂಡ ಕಾಣುತ್ತದು. ಕೀರ್ತಿ ಅವೆಲ್ಲ ಪ್ರತಿಷ್ಠೆ ಸಮ್ಮಾನಗಳಲ್ಲಿ ಯಾತಕ್ಕೋಸ್ಕರ ಇದು, ಈ ಲೋಕದಲ್ಲಿ ಕೀರ್ತಿ ಬರುತ್ತೆ, ಬಹಳ ದೊಡ್ಡ ಹೆಸರು ಬರುತ್ತೆ, ಬಂದ್ರೇನು ಬಿಟ್ರೇನು, ಇದಕ್ಕೆ ಯಾಕೆ ಮನುಷ್ಯ ಒದ್ದಾಡಬೇಕು ಅಂತ ಕೇಳಿದರೆ ಅಲ್ಲಿ ಕೀರ್ತಿ ಮುಖ್ಯ ಅಲ್ಲ. ಶಾಸ್ತ್ರ ಹೇಳುತ್ತೆ, ಅವ್ರು ಎಷ್ಟು ಕೀರ್ತಿ ಸಂಪಾದನೆ ಮಾಡಿರ್ತಾನೋ, ಅವನ ಕೀರ್ತಿ ಭೂಲೋಕ ಎಲ್ಲಿವರೆಗೂ ಪ್ರಸಾರದಲ್ಲಿ ಇರುತ್ತೋ ಅಲ್ಲಿವರೆಗೂ ಅವರು ಸ್ವರ್ಗಾದಿ ಲೋಕದಲ್ಲಿ ವೈಭವದಿಂದ ಇರ್ತಾನೆ. ಅದಕ್ಕೆ ಕೀರ್ತಿಯ ಕಥೆ ಬರೋದು, ಕೀರ್ತಿ ನಡೆಯೋದು ಈ ದೃಷ್ಟಿಯಿಂದ. ಅದರಿಂದ ಎಷ್ಟು ಪ್ರಯೋಜನ ಇದೆ ಅಂತ ಹೇಳಿದ್ದಾರೆ. ಅದು ಇಂಪ್ಯಾಕ್ಟ್ ಆ ರೀತಿ ಉಳಿಯುತ್ತೆ, ಬರೀ ಹೆಸರಾಗೆ ಉಳಿಯೋದು, ಚಪ್ಪಾಳೆಗಳಿಗೆ ಮುಕ್ತಾಯ ಆಗಬಾರದು. ಅದು ಒಂದು ಅದು ಫಲಿತಾಂಶ ಒಳ್ಳೆ ಮಾರ್ಕ್ಸ್ ಬಂತೆ, ಅದಕ್ಕೆ ಒಳ್ಳೆ ಕೆಲಸ ಸಿಗುತ್ತವನು ನಾಳೆ. ಆದ್ರೆ ಇನ್ನೂ ಮೇಲ್ ಮೇಲೆ ಹೋಗ್ತಾನೆ, ಮಾಸ್ಕ್ ಹಾಕೊಂಡು ಕುತ್ಕೊಂಡು ಏನು ಪ್ರಯೋಜನ, ಅದರಿಂದ ನಾನು ಫಸ್ಟ್ ರ್ಯಾಂಕ್ ಮನೇಲಿ ಕುತ್ಕೊಂಡು ಏನು ಉಪಯೋಗ ಇಲ್ಲ. ಸಾಧಿಸ್ಬೇಕಾದ್ರೆ ಅದೇ ದೃಷ್ಟಿಯಿಂದ ಮನುಷ್ಯನ ಗುರಿ ಕೀರ್ತಿ ಸಂಪಾದನೆ ಅಂತ ಹೇಳಿದರೆ ನೋಡಿ, ಹಣ ಸಂಪಾದನೆ ನಶ್ವರ, ಕೀರ್ತಿ ಸಂಪಾದನೆ ಶಾಶ್ವತ. ಅದಕ್ಕೆ ಕೀರ್ತಿಯಿಂದ ಅಮರರಾಗೋದು ಅಂತ ಕರೀತಾರೆ. ಅಮರರಾಗೋದು, ದೇಹ ಹೋಗುತ್ತೆ, ಕೀರ್ತಿ ಉಳಿಯುತ್ತಾದ್ದರಿಂದ ದೇಹ ಹೋಗುತ್ತೆ ಅಂತ ಹೇಳಿ ಕೀರ್ತಿನೂ ಕಳ್ಕೊಳ್ಳೋ ರೀತಿ ಮನುಷ್ಯ ಬದುಕಬಾರದು. ಅಪಕೀರ್ತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನರಕಾದಿಗಳನ್ನು ಅನುಭವಿಸ್ತಾನೋ. ಯಾರೋ ಹೇಳ್ತಾರೆ ಅವನು ಅಂದ್ರೆ ಅವನ ಹೆಸರು ಹೇಳಬೇಡಿ ಅಂತ ಪಾಪಿ ಅಂತ ಬೈತಾರಲ್ಲ, ಈ ದುಃಖ ಅವ್ರ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತಂತ. ಒಳ್ಳೆಯವರು ಇರ್ತಾರೋ ಅವರ ಭಾರಿ ಒಳ್ಳೆಯವರು ಹೇಳ್ತಾ ಅವನ ಕೀರ್ತಿ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ಅಲ್ಲಿ ಕಥೆ ಹೇಳ್ತಾರೆ, ಇಂದ್ರದ್ಯುಮ್ನ ಅಲ್ಲೇ ಕಥೆ ಬರೋದು. ಇಂದ್ರದ್ಯುಮ್ನ ಅಂತ ಒಬ್ಬನ ಕಥೆ ಹೇಳ್ತಾರೆ, ಒಳ್ಳೆ ರಾಜ ಅವನು, ಭಾರಿ ವಿಶೇಷವಾದಂತಹ ಪುಣ್ಯ ಕಾರ್ಯಗಳನ್ನ ಮಾಡಿ 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 ಸದ್ಗತಿಯನ್ನು ಪಡೀತಾನೆ, ತುಂಬಾ ಮೇಲೆ ಹೋಗ್ತಾನೆ. ಒಂದು ಕಾಲ ಬಂತು, ಅವ್ರು ಹೇಳ್ತಾರೆ ನಾಳೆ ನಿನ್ನ ಕಥೆ ಮುಗೀತು ಅಂತ ಹೇಳ್ತಾರೆ. ನಿನ್ನ ಮುಗೀತು, ಪುಣ್ಯದ ಕಥೆ ಲೆಕ್ಕ ಮುಗೀತಿನ್ನ, ಭೂಲೋಕಕ್ಕೆ ವಾಪಸ್ ಹೋಗಬೇಕು ಅಂತ ಹೇಳಿದ್ರೆ ಇಂದ್ರದ್ಯುಮ್ನನಿಗೆ ಸ್ವಲ್ಪ ನಿರಾಸೆ ಆಯ್ತು. ಅಂತ ಒಂದು ಸ್ವರ್ಗದ ವೈಭವ, ಅದನ್ನು ಬಿಟ್ಟು ಹೋಗೋದು. ಒಂದು ಬೆಂಗಳೂರಿಗೆ ಬಂದು ಟ್ರಾನ್ಸ್ಫರ್ ಆದರೆ ಲಂಕ ಸಂಕಟ ಹೊಡೆದು ಬಿಡ್ತಾನೆ. ಏನಾದರೂ ಉಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅಂತ ಹೊತ್ತಿನೊಳಗೆ ಸ್ವರ್ಗಲೋಕದಿಂದ ವಾಪಸ್ ಹೋಗ್ಬೇಕಲ್ಲ, ನನ್ನ ಕೀರ್ತಿ ಮುಗಿದೋಯ್ತಾ ಅಂತ ಕೇಳ್ತಾನೆ. ಮುಗಿದೋಗಿದ್ದಾನೆ, ಲೆಕ್ಕ ಪ್ರಕಾರ ಕೀರ್ತಿ ಉಳ್ಕೊಂಡಿಲ್ಲ ಅಂತ ಹೇಳ್ತೀನಿ. ಕೀರ್ತಿ ಎಲ್ಲ ಹೇಗೆ ಬ್ಯಾಂಕಲ್ಲಿ ಸುಮ್ಸುಮ್ಮನೆ ಕೇಳಗಳ ದುಡ್ಡು ಕೊಡೋದಿಲ್ಲ, ಬೈಸ್ಟು ಕೊಯ್ ಲೆಕ್ಕ ಇಟ್ಟಿರ್ತಾರೆ. ಅಕೌಂಟ್ ಇದ್ರೆ ಕೊಡ್ತಾರೆ, ಅಮೌಂಟ್ ಇಲ್ದವರು ಕೊಡೋದಿಲ್ಲ. ಅದು ಪುಣ್ಯದ ಲೆಕ್ಕ. ಇಲ್ಲಿ ಬ್ಯಾಂಕ್ ಹಣದ ಲೆಕ್ಕ ಹೇಗೆ ಮಾಡ್ತಾರೋ ಸ್ವರ್ಗದಲ್ಲಿ ಪುಣ್ಯದ ಲೆಕ್ಕ ಇಟ್ಟಿರ್ತಾರೆ. ಅದು ಮುಗಿದಷ್ಟು ತಳ್ಳಿಬಿಡ್ತಾರೆ. ಅದು ಮುಗಿದು ಅದು ಇಮ್ಮಿಡಿಯೇಟ್ ಆಗಿ ವಾಪಸ್ ಬರಬೇಕು. ಎಲ್ಲ ಮುಗಿದೋಗ್ತೇನೆ, ಯಾಕೆ ಏನು ಉಳ್ಕೊಂಡಿಲ್ಲ, ಕಷ್ಟ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಅವಳಿಗೆ ತಯಾರಾಗ್ತಾನೆ. ಒಂದು ಮಾತು ಹೇಳ್ತಾರೆ, ನೋಡು ನಿನ್ನ ಕೀರ್ತಿ ಏನಾಗಿದೆ ಅಂತ ಮತ್ತೆ ತೋರಿಸೋದಾದ್ರೆ ಮತ್ತೆ ವಾಪಸ್ ಕರ್ಕೋತೀವಿ ಅಂತ ಹೇಳಿದ್ರು. ಇನ್ನು ನಿನ್ನ ಕೀರ್ತಿ ಉಳ್ಕೊಂಡಿದೆ ಅಂತ ಅಕಸ್ಮಾತ್ ನಿನಗೆ ಅನಿಸಿ ಅದಕ್ಕೆ ದಾಖಲೆ ತಂದ್ರೆ ನಾ ಮತ್ತೆ ಮೇಲೆ ಕರ್ಕೋತೀವಿ ಅಂತ ಹೇಳಿದ ತಕ್ಷಣ ಭೂಲೋಕಕ್ಕೆ ಹೊರಟ. ಎಲ್ಲ ಅವನಿಗೆ ಅನಿಸುತ್ತ ತುಂಬಾ ಪುಣ್ಯ ಕಾರ್ಯ ಮಾಡಿದ್ದೇನೆ, ಅಷ್ಟು ಬೇಗ ಹೇಗೆ ಮುಗಿತು? ಲಕ್ಷಾಂತರ ರೂಪಾಯಿ ಎಫ್ ಡಿ ಇಟ್ಟು ಇಟ್ಟವ್ರಿಗೆ ಇದಕ್ಕಿದ್ದ ನೋನ ಇದಕ್ಕಿದ್ದ ಬ್ಯಾಲೆನ್ಸ್ ಇಲ್ಲ ಅಂತ ಬಂದ್ರೆ ಎಷ್ಟು ಗಾಬರಿ ಆಗಬೇಡ ಅದು ಅನ್ಕೊಂಡಿದ್ದ. ಮುಗಿದ್ರೆ ಬರ್ಲಕ್ಕೆ ದುಃಖ ಇಲ್ಲ, ತುಂಬಾ ಮಾಡಿದ್ದೇನೆ ಅಂತ ಅವನಿಗೆ ಅನಿಸಿತ್ತು. ಪಾಪ ಎಲ್ಲ ಲೆಕ್ಕ ತಪ್ಪಿದೆ ಅನ್ಕೊಂಡು ಹೋದಂತೆ ಎಲ್ಲರನ್ನ ಕೇಳ್ತಾ ಹೋಗ್ತಾನೆ, ತನ್ನ ರಾಜ್ಯಕ್ಕೆ ಹೋಗ್ತಾನೆ, ಎಲ್ಲರನ್ನ ಕೇಳ್ತಾನೆ. ಇಂದ್ರ ಇಂದ್ರಜುನ್ ಅಂತ ರಾಜ ಇದ್ದ ಗೊತ್ತಾ ಅಂತ ಕೇಳಿದಾರೆ. ಅವ್ರು ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮುಗಿದೋಯ್ತು, ಪುಣ್ಯಕಾರ್ಯ ಇಲ್ಲ, ಅವ್ರ ಹೆಸರೇ ಗೊತ್ತಿಲ್ಲ, ನಮ್ಗೆ ಯಾವಾಗಲೋ ಇದ್ದಂತೆ ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಆ ಊರ ಹಳಬರು ಹಿಡ್ಕೊಂಡು ಹೋಗ್ತಾರೆ. ಸಾಮಾನ್ಯ ಇತಿಹಾಸ ಸಿಗಬೇಕಾದ್ರೆ ಚಿಕ್ಕವ್ರಿಗೆ ದೊಡ್ಡವ್ರನ್ನ ಕೇಳ್ತಾರೆ, ಹಿಂದಿನೆಲ್ಲ ಜ್ಞಾಪಕಗಳನ್ನ ಹೇಳ್ತಿರ್ತಾರ, ಅವನ್ನೆಲ್ಲ ಕೇಳ್ತಾನೆ. ಇದ್ದು ಅಂತ ಹೇಳ್ತಾರೆ, ಹೀಗೆ ಸದ್ಯಕ್ಕೆ ಅವನೇನು ಉಳಿದಿಲ್ಲ ಅಂತ ಅಷ್ಟೇ ಹೇಳಿಬಿಟ್ರು. ಸರಿ, ಊರಲ್ಲಂತೂ ಏನು ಸಿಗಲಿಲ್ಲ. ಹಾಗೇನ್ ಮಾಡ್ತಾನ ಅವನು, ಹುಡುಕೊಂಡು ಋಷಿಮುನಿಗಳನ್ನ ಕೇಳ್ತಾನೆ. ಋಷಿಮುನಿಗಳನ್ನ ಕೇಳಿದ್ರೆ, ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ ಇದ್ದೇನೆ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರೆ, ಇದ್ದ ಅಂತ ಕೇಳಿದ್ದೇವೆ, ಇವತ್ತೇನು ಅಂಥದ್ದು ಉಳಿದಿಲ್ಲ, ಆಗಿನ ಕಾಲಕ್ಕೆ ಬರೀ ಹೆಸರು ಮಾಡಿದ್ದ ಅಂತ ಅಷ್ಟೇ ಹೇಳಿಬಿಟ್ರು. ಆಯ್ತು, ಅವ್ ಕೇಳ್ತಾನೆ, ಹಾಗಿದ್ರೆ ಅವನು ಭಾರಿ ಒಳ್ಳೆ ಕೆಲಸ ಮಾಡಿದ್ರೆ ನಾನೇ ಕೇಳಿದ್ದೇನೆ ಗೊತ್ತಿಲ್ವಾ ಅಂತ ಕೇಳಿದ್ರೆ, ತುಂಬಾ ಹಣ್ಣು ಮುದುಕರು ಮುನಿಗಳನ್ನ ಕೇಳ್ತಾನೆ. ಪಾಪ ಆಗಿನ ಕಾಲ ಹಣ್ಣು ಮುದುಕರು ಅಂದ್ರೆ 78 ಅವರೆಲ್ಲ ಕೂಡ ಸಾವಿರಾರು ವರ್ಷಗಳ ವಯಸ್ಸಾದವರು. ಅವರಿಗೆ ಅವ್ರ ಲೆಕ್ಕಕ್ಕೂ ಸಿಗದಷ್ಟು ಪುಣ್ಯ ಮುದೋಗಿತ್ತು. ಕೊನೆಗೆ ಒಬ್ರು ಹೇಳ್ತಾರೆ, ನೋಡು ನಮ್ಗೆ ಯಾರು ಮನುಷ್ಯರಲ್ಲಿ ಯಾರು ಏನು ಸಿಗಲಿಕ್ಕಿಲ್ಲ. ಬಹುಶಃ ಒಂದು ಹಿಮಾಲಯದಲ್ಲಿ ಒಂದು ದೊಡ್ಡ ಸರೋವರ ಇದೆ, ಅಲ್ಲಿ ಅನೇಕ ಆಮೆಗಳಿವೆ, ಅವನ್ನು ಕೇಳು ಹೇಳಿದ್ರೆ ಹೇಳಬಹುದು ಅಂತ ಹೇಳಿದ್ರೆ. ಇದು ಬಹಳ ಇಂಟ್ರೆಸ್ಟಿಂಗ್. ಆಮೆಗಳು ತುಂಬಾ ವರ್ಷ ಬದುಕುತ್ತೆ ಎಂಬುದು ಸೈಂಟಿಫಿಕಲಿ ಪ್ರೂವ್ಡ್. ತೀರಾ ಸಾಮಾನ್ಯವಾಗಿ 300 ಬದುಕುತ್ತಂತ, ಯಾವರೇಜ್ ಏಜೆ 300 ಅಂತ. ಕೆಲವರಂತೂ ಮೊನ್ನೆ ಯಾರೋ ಹೇಳಿದ್ರು 1500 ಹಿಂದಿನ ಆಮೆಗಳು ಬದುಕಿವೆ. 1500 ಇಂದು ಇಂಡಿಯಾದ ಇತಿಹಾಸ ಸಿಕ್ಕಿಬಿಡುತ್ತೆ ಹೆಚ್ಚು ಕಡಿಮೆ. ಇತ್ತೀಚಿನ 1000 ಇತಿಹಾಸ ಎದುರಿ ಬಂದಾಗ ಆಗುತ್ತೆ. ಅದಕ್ಕೆ ಬಾರಿ ಆ ಕಮ್ಯುನಿಕೇಶನ್ ಗೊತ್ತಾಗಬೇಕಷ್ಟೇ. ಅಂತ ಆಮೆಗಳೆಲ್ಲ ಇದೆ, ಒಮ್ಮೆ ಕೇಳು ಅಂತ ಹೇಳಿದ ತಕ್ಷಣ ಅಲ್ಲಿ ಹೋಗ್ತಾನೆ. ಪಾಪ ಹೋಗಿಬಿಟ್ಟು ಒಂದು ದೊಡ್ಡ ಸರೋವರ ಹೇಗಿದ್ದು ಗುರುತು ಹೇಳಿರ್ತಾರೆ. ನೋಡ್ತಾನೆ, ಬೇಕಾದಷ್ಟು ಆಮೆಗಳಿದ್ದು, ಅದರಲ್ಲೂ ಕೂಡ ವಯಸ್ಸಿದೆಯಲ್ಲ ಯಥಾ ಪ್ರಕಾರ, ಅತಿ ತುಂಬಾ ಹಳೆಯದಾದ ಆಮೆಯನ್ನು ಕೇಳಿದ್ದಾನೆ. ಆಗ ಅದು ಹೇಳಿದಂತೆ, ಇಂದ್ರದ್ಯುಮ್ನ ಅಂತ ಗೊತ್ತಾ ಅಂತ ಕೇಳಿದೆ ನನಗೆ. ಆ ಮಾತು ಕೇಳಿದ ತಕ್ಷಣ ಅದರ ಕಣ್ಣಲ್ಲಿ ನೀರು ಬಂತಂತೆ. ಪಾಪ ಹೇಳ್ತಾನೆ, ಆ ಪುಣ್ಯಾತ್ಮನ ಹೇಗೆ ಮೆರಿಲಕ್ಕಾಗತ್ತೆ ಅಂತ ಹೇಳಿತಂತ. ಆ ಪುಣ್ಯಾತ್ಮನ ಹೇಗೆ ಮೆರಿಲಕ್ಕಾಗತ್ತೆ, ಯಾತಕ್ಕೆ ಖುಷಿ ಆಯ್ತು, ಅವಂತೂ ಲೆಕ್ಕ ಇಟ್ಕೊಂಡಿದ್ದಾರೆ ಒಬ್ಬನಾರು ಅಂತ ಹೇಳಿದ, ಖುಷಿ ಆಯ್ತು. ಆಗ ಹೇಗೆ ಯಾಕೆ ಅಂತ ಕೇಳಿದ್ರೆ, ಈ ಸರೋವರದಲ್ಲಿ ಅವೇನಾದ್ರು ಬದುಕಿದ್ದೇವಲ್ಲ, ಈ ಸರೋವರ ತೋರಿಸಿದ್ದೇ ಅವನು ಅಂತ ಹೇಳಿದ್ದೆ. ಈ ಸರೋವರ ನಿರ್ಮಾಣ ಮಾಡಿಸಿದ್ದೆ ಅವನು ಪುಣ್ಯಾತ್ಮ, ಇದನ್ನ ಬದುಕಿರೋದೇ ಅವನಿಂದ ಅಂತ ಹೇಳಿದ ತಕ್ಷಣ ಈ ಮಾತು ಕಿವಿ ಬಿಡುತ್ತಿರೋದಕ್ಕೆ ವಿಮಾನ ಸರ್ವಂತ ಮತ್ತೆ ಬಂತಂತ. ಕುಡಿಸೋಣ ಹೋಗ್ಬಿಡ್ತಂತ ಮೇಲಕ್ಕೆ. ಇನ್ನೊಂದು ದಾಖಲೆ ಇದೆ ಅಂತ ಆಯ್ತಲ್ಲ, ಇನ್ನು ಎಷ್ಟು ದಿವಸ ಇರ್ತಾನೆ ಲೆಕ್ಕಾಗಿ, ಸರೋವರ ಇದೆ, ಆಮೆ ಇದೆ, ಅದಿರೋವರೆಗೂ ಅವನು ಯೋಚನೆ ಇಲ್ಲೇ ಇಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ತಾನಾಗ, ದೀರ್ಘಕಾಲದಲ್ಲಿ ಫಲ ಕೊಡೋ ಲೆಕ್ಕ ಇಟ್ಕೋಬೇಕು. ಯಾವಾಗ ಕೊಡ ಫ್ಯಾಕ್ಟ್ರಿ ಇವತ್ತಾಗ್ತಾರೆ, ಇವತ್ತೇನು ಬರೋದಿಲ್ಲ ದುಡ್ಡು, ಬ್ಯಾಂಕ್ಲಿ ಕೋಟಿ ಆದ್ರೆ ಸಾಲ ತಗೊಂಡಿರ್ತಾನೆ, ಪ್ರಾಫಿಟ್ ಬರಬೇಕು, ಸ್ವಲ್ಪ ದಿವಸ ಆದ್ಮೇಲೆ ಸುರಿ ಮಳೆ ಆಗುತ್ತವೆ. ಯಾವ್ದೋ ಜೋಳ ಬಿತ್ತಿಬಿಡ್ತಾನೆ, ಯಾವ್ದನ್ನ ಕಬ್ಬು ಹಾಕಿಬಿಡ್ತಾನೆ, ಮರು ದಿವಸ ಬರೋದಿಲ್ಲ, ಸ್ವಲ್ಪ ದಿವಸ ಕಾಯ್ಬೇಕು. ತೆಂಗಿನ ಬಿಸಿಲು ನೆಡ್ತಾನೆ, ವರ್ಷದಲ್ಲ ಫಲ ಬರೋದಿಲ್ಲ, ಕಾಯ್ಬೇಕು. ಆಮೇಲೆ ಬಂದ್ರೆ ಏನು ಆರಾಮ ಬರ್ತಾ ಇದೆ. ಪುಣ್ಯ ಹಾಗೆ ಎಷ್ಟೋದ್ರೆ ಗುಡಿಗೆ ಹೋಗ್ತಾರೆ, ಆಗ್ಲೇ ಬಂತ ಪುಣ್ಯ ಬಂತ ಅಂದ್ರೆ ಎಮ್ಮೋ ಬರುತ್ತ ಅಂತ ಕಾಯ್ಕೊಂಡು ಕೂತಿರ್ತಾರೆ. ಹಾಗೆಲ್ಲ ಬರೋ ಸ್ವಲ್ಪ ಕಾಯ್ ಮೆಚೂರ್ ಆಗ್ಬೇಕು. ಅದು ಎಫ್ ಡಿ ಅವತ್ತೇ ಇಂಟ್ರೆಸ್ಟ್ ಕೊಡೋದಿಲ್ಲ, ಸ್ವಲ್ಪ ದಿವಸ ಕಾಯ್ಬೇಕು. ಪಾಲಿಸಿಗಳು ಸಾಯೋರಿಗೂ ಕಾಯ್ಬೇಕು. ಪಾಪ ಎಷ್ಟೋ ಸಲ ಕೆಲವು ಪಾಲಿಸಿ ಸಿಗಬೇಕಾದ್ರೆ ಸಾಯೋರಿಗೂ ಕಾಯ್ಬೇಕು, ಉಳಿದವರೆ ಸಿಗುತ್ತೆ, ಇವರು ಸಿಗೋದಿಲ್ಲ ಎಷ್ಟೋ ಸಲ. ಅಂದ್ರೆ ಅದರಲ್ಲಿ ವೆರೈಟಿಗಳು ಉಂಟು ಎಷ್ಟೋ. ಇದನ್ನ ಯೋಚನೆ ಮಾಡಿದರೆ ನಾವು ಪುಣ್ಯ ಫಲವನ್ನು ಹೇಗೆ ನಿರೀಕ್ಷೆ ಮಾಡಬೇಕು ಅಂದ್ರೆ ಹಾಗಿರುತ್ತೆ. ಈ ಲೆಕ್ಕ ಇಟ್ಕೊಂಡ್ರೆ ಅವ ನಮಗೆ ಗೊತ್ತಾಗುತ್ತೆ, ತುಂಬಾ ದೀರ್ಘಕಾಲದಲ್ಲೂ ನಮ್ಮ ಹೆಸರು ಉಳಿಬೇಕು, ಅಂತ ಕೆಲಸವನ್ನು ಮಾಡಬೇಕು. ಅಂತ ಹೆಸರು ಉಳಿಬೇಕಾದ್ರೆ ಬೇರೆ ಏನೇನೇ ಮಾಡಿ ಅದಕ್ಕೊಂದು ಕೊನೆ ಇದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹ ವಿದ್ಯತೆ. ರಾಯರು ಪವಾಡದಲ್ಲಿ ಒಂದ್ ದಿವಸ ನಮಗೆ ಗೊತ್ತಾಗದೆ ಹೋಗ್ಬಹುದು, ಅವ್ರ ಗ್ರಂಥಗಳಿವೆಯಲ್ಲ, ಎಂತಹ ಅತ್ಯಪೂರ್ವವಾದ ಗ್ರಂಥಗಳು, ಸುಬದ್ಧ ಬತವರ್ಧನ, ಅದು ಜನ ಗೊತ್ತಾಗಬೇಕು. ಇದು ಯಾರೋ ಉಪಕಾರ ಮಾಡಿರ್ತಾರೆ, ಅದಿರೋಷ್ಟು ನೆನೆಸ್ತಾರೆ. ಆ ಗ್ರಂಥಗಳಿದೆಯಲ್ಲ, ಜ್ಞಾನ ಪ್ರಪಂಚ ಇರೋವರೆಗೂ ಬದುಕಿರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶಾಶ್ವತವಾದಂತಹ ಫಲ ಪಡಿಬೇಕು. ಅವ್ರದ್ದು ಬೇರೆ ಮಕ್ಕಳಿಗೆ ನೋಡಿ, ಮನೆ ಕಟ್ಸಿಕೊಡಿ, ಆ ಹಿಂದೆ ವಾಪಸ್ ಹೋಗುತ್ತೆ. ಬಾಡಿಗೆ ಕೊಡು ಬಾಡಿಗೆ ಅಂತ ತಗೊಂಡ್ರೆ ತಗೊಂಡ್ಬಿಟ್ಟೆ, ಕೊನೆಗೆ ಏನ್ ಹಾಕೊಂಡು ಹೋಗುತ್ತೆ ಅವ್ನು, ಎಜುಕೇಶನ್ ಕೊಟ್ಟು ಬಿಡಿ ಮುಗಿದೋಯ್ತು. ಅವ್ನ ನಾಲ್ಕು ಜನ ಹೊಟ್ಟೆ ಅನ್ನ ಹಾಕ್ತಾನೆ, ಆ ರೀತಿ ಡೆವಲಪ್ ಆಗ್ತಾನೆ. ಲೋಕದಲ್ಲೂ ಕೂಡ ವಿದ್ಯೆಗಿರೋ ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಇನ್ನಾದರೂ ಕೂಡ ಜ್ಞಾನ ಸಂಪಾದನೆಗೆ ವಿಶ್ವ ಪ್ರಯತ್ನ ಮಾಡಬೇಕು. ಅದರಷ್ಟು ಫಲ ಕೊಡ್ತಕ್ಕಂಥ ವಸ್ತು ಮತ್ತೊಂದಿಲ್ಲ. ಇನ್ಯಾವುದೇ ಅಷ್ಟು ದೀರ್ಘಕಾಲ ಯಾವುದು ಬದುಕೋದಿಲ್ಲ, ಅಂಥ ಫಲ ಯಾವುದಕ್ಕೂ ಕೊಡೋ ಶಕ್ತಿ ಇಲ್ಲ. ಹೀಗೆ ಮೋಕ್ಷ ಫಲ ಕೊಡೋ ಶಕ್ತಿ ಜ್ಞಾನದ ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಅತಿ ದೊಡ್ಡ ಫಲ ಕೊಡುತ್ತೆ, ದೀರ್ಘಕಾಲ ಬಾಳಿಕೆ ಬಿಡುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಅದರ ಮಹತ್ವ ಏನು ಅಂತ ತಿಳಿಯುತ್ತೆ. ಜ್ಞಾನೇನೈವ ಪರಂಪದಂ ನಾಣ್ಯ ಪಂಥ ಅಯನಾಯ ವಿದ್ಯತೆ, ಇವೆಲ್ಲ ಶಾಸ್ತ್ರದ ಮಾತುಗಳು. ಅರ್ಜುನ ಇಂಥ ಸಾಧನೆ ಮಾಡಿ ಬಂದಿದ್ದಾನೆ, ಇನ್ನೂ ಮಾಡೋದು ಬಾಕಿ ಇದೆ ಅಂತ ಭೀಮಸೇನ ಎಚ್ಚರಿಸ್ತಾ ಇದ್ದಾರೆ. ಅಣ್ಣ ನಾವೆಲ್ಲ ಹೋಗಬೇಕು, ದೇವರು ಕಳಿಸಿರದೆ ನಮ್ಮನ್ನು ಅದಕ್ಕೆ ಅಂತ ಹೇಳುತ್ತಾರೆ. ನಾಕೃತ್ವ ವಾಸುದೇವಾಜ್ಞಾಂ, ಮನುಷ್ಯ ಇನ್ನೂ ಬದುಕಿದ್ದಾರೆ ಅಂದ್ರೆ ದೇವರು ಏನೋ ಒಂದು ಕೆಲಸ ಇಟ್ಟಿದ್ದಾರೆ ಅವನಿಂದ ಅಂತ ಅರ್ಥ. ಇದಕ್ಕೆ ಸತ್ತಿಲ್ಲ, ಇಲ್ಲವರು ದೇವರು ಕರ್ಕೊಂಡು ಹೋಗ್ಬಿಡ್ತೀವಿ ಆಕಾಶ, ಇನ್ನೂ ರಿಟೈರ್ಮೆಂಟ್ ಆಗಿಲ್ಲ ಅಂದ್ರೆ ಸರ್ವಿಸ್ ಬಾಕಿ ಉಳ್ಕೊಂಡಿದೆ ಏನೋ ಅಂತ ಅರ್ಥ. ಅದಕ್ಕೆ ಅವತ್ತಿನವರೆಗೂ ಹೇಗೆ ಲಾಸ್ಟ್ ಮೊಮೆಂಟ್ ವರೆಗೂ ಕಾಯ್ತಾ ಇರ್ತಾನಲ್ಲ, ಆ ಟೈಪ್ ಅವನು ವಿಶ್ವ ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತಾರೆ. ಮನುಷ್ಯ ಪ್ರತಿಯೊಂದು ಸರ್ತಿ ಆಪತ್ತು ಬಂದು ಬದುಕಾಲ ಅನ್ಕೋಬೇಕಂತ. ಯಾಕೆ ಸಾಯ್ಲಿಲ್ಲ ಅಂದ್ರೆ ದೇವರು ಇನ್ನೂ ನನ್ನಿಂದೇನೋ ಮಾಡಿಸೋದು ಇಟ್ಟಿದ್ದಾನೆ. ಒಳ್ಳೆಯವನಾದರೆ ಒಳ್ಳೇದನ್ನು ಮಾಡ್ತಾರೆ, ಕೆಟ್ಟದ ಬಾಕಿ ಇದೆ ಅಂತ ಅರ್ಥ. ಕೆಟ್ಟವರಿಗಾದ್ರೆ ಇನ್ನೂ ನಾಲ್ಕು ಮನೆ ಹಾಳು ಮಾಡ್ಲಿಕ್ಕಿದೆ ಬಾಕಿ ಅಂತ ತಾತ್ಪರ್ಯನೇ ಹೊರತು ಬೇರೆ ಏನೂ ಅಲ್ಲ. ಅದಕ್ಕೆ ನಾವು ಹೋಗಬೇಕು ಅಂತ ಹೇಳಿದ ತಕ್ಷಣ ಧರ್ಮರಾಜನ ವೈಶಿಷ್ಟ್ಯ ಇಷ್ಟೇ, ಹೇಳಿದ್ರೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮೊದಲು ಕೇಳತಕ್ಕಂಥ ವ್ಯಕ್ತಿ. ಮಹಾಭಾರತದ ಇನ್ನೊಂದು ಮುಖ ಅಂದ್ರೆ ಎಲ್ಲಾ ಅತ್ಯಂತ ಗಂಭೀರ ಸನ್ನಿವೇಶಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದ ಧರ್ಮರಾಜನಿಗೆ ಕುಂತಿ ಅಲ್ಲ, ಬೇರೆ ಯಾರೂ ಅಲ್ಲ, ಭೀಮಸೇನ ಕೊಡ್ತಾ ಇದ್ದಿತ್ತು. ಭೀಮಸೇನ ಹುಟ್ಟಿದ್ದೆ ಅದಕ್ಕೆ ಧರ್ಮದ ರಕ್ಷಣೆಗೋಸ್ಕರನೇ ಹುಟ್ಟಬೇಕು ಅಂತಾನೆ ಪಾಂಡುರಾಜ ಅಪೇಕ್ಷೆ ಪಟ್ಟಿದ್ದು. ಅದು ಪೂರ್ತಿ ನಡೀತಾ ಇತ್ತು. ಜ್ಞಾನ ಎಚ್ಚರಿಸೋ ಹಾಗೆ ಬೇರೆ ಯಾವುದು ಎಚ್ಚರಿಸೋದಿಲ್ಲ. ಕಷ್ಟ ಧರ್ಮರಾಜ ಒಪ್ಕೋತಾರೆ, ಆಯ್ತು ಹೊರಟೆ ಅನುಕೂಲ ಆಗಿದೆ ಬಿಡು, ಸ್ವಲ್ಪ ಎದ್ದೋಗೋಣ ಅಂತ ಹೇಳೋದಿಲ್ಲ. ನೀನು ಹೇಳಿದ್ದಲ್ಲ ಆಗೋಯ್ತು, ಇನ್ನು ಕೆಲಸ ಬಾಕಿ ಇದೆ. ಅದು ಒಂದು ಧೈರ್ಯ, ಭೀಮಸೇನ ಸರಿ ಹೇಳಿದ್ದಾನೆ ಒಂದು, ಮತ್ತೇನ್ ಮಾಡಬೇಕು ತಾನೇ ಮಾಡಿಸ್ತಾನೆ ಇನ್ನೊಂದು. ಮಾಡಿಸೋ ಶಕ್ತಿ ಇರೋದ್ರಿಂದ ನಾವೇ ಮತ್ತೆ ಯೋಚನೆ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟ್ರಂತೆ. ಕುಬೇರನಿಗೆ ಭಾರಿ ದುಃಖ ಆಯ್ತು, ಪಾಪ ಇಂಥ ಮಹಾನುಭಾವರು ಇದ್ರು, ಇನ್ನ ಕಳ್ಕೊತೇನೆ ಅಂತ ಹೇಳಿ ತುಂಬಾ ಪ್ರಾರ್ಥನೆ ಮಾಡ್ತಾ ಸೋತೀರಿ ಅಂದ್ರೆ ಇಲ್ಲ ಆಗ್ಲಿ ಸಾಧ್ಯ ಇಲ್ಲ, ನಮ್ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟ್ರಂತೆ. ಅವ್ರಿಗೆ ಬಂದಿದ್ದ ಹಾಗೋ ಹೋಗಿದ್ದ ಹಾಗೇನೆ, ಅಂದ್ರೆ ಘಟೋತ್ಕಚ ಹೇಗೋ ಇದ್ನಲ್ಲ ಕರೀತಾರೆ ಅವನು ಬರ್ತಾನೆ. ಬಂದ ತಕ್ಷಣ ಎಲ್ಲರೂ ಅವನ ಮೇಲೆ ಏರಿ ಬಿಟ್ಟು ಬದರಿ ವಾಪಸ್ ಬರ್ತಾ ಇದ್ದಾರೆ. ಎಷ್ಟು ಲಾಂಗ್ ಡಿಸ್ಟೆನ್ಸ್ ಅದು ಬಂತು, ಇವತ್ತು ಆ ಪಾತ್ರ ಟ್ರೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಮಾಲಯದ ಇಂಚ್ ಬೈ ಇಂಚು ಓಡಾಡಕ್ಕೆ ಇವತ್ತಿಗೂ ಯಾರಿಗೂ ಸಾಧ್ಯ ಇಲ್ಲ. ಹಿಮಾಲಯಕ್ಕೆ ಯಾಕೆ ಹೋಗ್ತೀರಿ? ಹತ್ತಿರದ ಎಷ್ಟೋ ಪರ್ವತಗಳನ್ನ ಪೂರ್ತಿ ಕವರ್ ಮಾಡಕ್ಕಾಗೋದಿಲ್ಲ, ಎಷ್ಟೋ ದುರ್ಗಮ ಸ್ಥಳಗಳು ಅಂತ ಇದ್ದೇ ಇರುತ್ತೆ. ಇವತ್ತು ನಾವು ಕುಮಾರ ಪರ್ವತ ಮೊದಲಾದ ಪರ್ವತಗಳಿವೆ, ಸುಬ್ರಹ್ಮಣ್ಯದಲ್ಲೇ ಕುಮಾರ ಪರ್ವತ ಇದೆ, ಅಲ್ಲಿ 12 ಕಿಲೋಮೀಟರ್ ಅಷ್ಟೇನೆ. ಆ ಪರ್ವತ ಎಲ್ಲಾ ಭಾಗ ನೋಡಕ್ಕೆ ಇವತ್ತಿಗೂ ಯಾರಿಗೂ ಸಾಧ್ಯ ಇಲ್ಲವೇ ಇಲ್ಲ. ಅಷ್ಟು ದುರ್ಗಮವಾದ ಮಾರ್ಗಗಳು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತ ಒಂದು ವಿಚಿತ್ರವಾದ ದುರ್ಗಮ ಪ್ರದೇಶ ಹತ್ರ ಇರಬೇಕಾದ್ರೆ ಹಿಮಾಲಯದಲ್ಲಿ ಕೇಳಬೇಕಾ? ಆ ರೂಟ್ ಅಲ್ಲಿ ಹೋದ್ರೆ ಹಿಮಾಲಯ ಪರ್ವತ, ಅದರ ಮೇಲೆ ಶಿಶಿರಗಿರಿ ಅಂತ ಅದ್ರ ಇನ್ನೊಂದು ಭಾಗ, ಇನ್ನು ಮುಂದೆ ಹೋಗಿಬಿಟ್ರೆ ನಿಷಧಗಿರಿ, ಆಮೇಲೆ ಹೇಮಕೂಟ, ಆಮೇಲೆ ಕೈಲಾಸ, ಆಮೇಲೆ ಗಂಧಮಾಗರ ಅಂತ ಗುರ್ತೆಲ್ಲ ಹಿಡ್ತಾ ಹೋಗ್ತಾರೆ. ನಾವು ಬದರಿಕೋಟೆ ಇಂಡಿಯಾ ಮ್ಯಾಪ್ ತಗೊಂಡ್ರೆ ಟು ಹೇಮಕೂಟ ಹಿಲ್ಸ್ ಅಂತ ಹಾಕಿರ್ತಾರೆ. ಹೇಮಕೂಟ ಮೌಂಟೇನ್ಸ್ ಶ್ರೇಣಿನೇ ಹೊಂದಿದೆ. ಅದೇ ರೀತಿ ಇವತ್ತು ಎಲ್ಲ ಕಡೆ ಯಾರಿಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಜನ ಇಲ್ಲ ಅಂತ ಹೇಳೋದು ದೊಡ್ಡದಲ್ಲ. ಹೋಗಿ ನೋಡ್ಬೇಕು, ನೋಡೋ ಸಾಧ್ಯತೆನೇ ಇಲ್ಲ. ಮಹಾಭಾರತ ಕೊಡೋ ಜಾಗ್ರಫಿ ಇನ್ನೂ ನಮಗೆ ಪೂರ್ತಿ ರೀಚ್ ಆಗಿಲ್ಲ ಅಂದ್ರೆ ಅವತ್ತಿನ ಕಾಲದ ಒಂದು ಸಂಪರ್ಕ ವ್ಯವಸ್ಥೆ, ಸಂಚಾರ ವ್ಯವಸ್ಥೆ ಎಷ್ಟು ಮುಂದುವರೆದಿತ್ತು ಅಂತ ನಾವು ಗುರುತಿಸಕ್ಕೆ ಸಾಧ್ಯ. ಅಲ್ಲಿಂದ ವಾಪಸ್ ಬಂದ್ರಂತೆ, ಪಾದೇಶು ತೇಷು ಹಿಮಾಲಯೇಶು ನಿವಸತ್ಸು. ಅವರು ಬದರಿಯಿಂದನೂ ವಾಪಸ್ ಬಂದು ಹಿಮಾಲಯ ಪರ್ವತ ಬುಡದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ ಹರಿದ್ವಾರ ಋಷಿಕೇಶಗಳ ಅಲ್ಲೇ ತಾನೆ, ಅದರ ಪಾದದ ಹತ್ತಿರ ಅಂದ್ರೆ ತಪ್ಪಲಿನ ಹತ್ತಿರ ಅಂತ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೆಲ ದಿವಸ ಕಳೀತಾ ಇದೆ. ಆ ರೀತಿ ಕಳೀತಾ ಇದ್ದಾಗ ಒಂದು ವಿಚಿತ್ರವಾದ ಪ್ರಸಂಗ. ಒಂದು ದಿವಸ ಎಂದಿನಂತೆ ಧರ್ಮರಾಜ ನೋಡ್ತಾನೆ, ಸಾಯಂಕಾಲ ಎಲ್ಲರೂ ಬಂದಾಯ್ತು, ಭೀಮಸೇನ ಮನೆಗೆ ವಾಪಸ್ ಬಂದಿಲ್ಲ, ಅವರ ಆಶ್ರಮಕ್ಕೆ ವಾಪಸ್ ಬಂದಿಲ್ಲ. ತಕ್ಷಣ ಕೇಳ್ತಾನೆ, ದ್ರೌಪದಿ ಎಲ್ಲಿ ಭೀಮಸೇನ ಅಂತ ಕೇಳಿದ್ದಾನೆ. ಭೀಮಸೇನ ತಿಳ್ಕೊಬೇಕಾದ್ರೆ ದ್ರೌಪದಿಯ ಮೂಲಕನೇ ಆಗಬೇಕು. ಭೀಮಸೇನ ಜ್ಞಾನ, ದ್ರೌಪದಿ ಶಾಸ್ತ್ರ, ಜ್ಞಾನದ ಪರಿಚಯ ಎಲ್ಲಿಂದ ಆಗಬೇಕು? ಶಾಸ್ತ್ರ ಯೋನಿತ್ವಾತ್ ಅಂತ ಹೇಳಿದ್ದಾರೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ನೀನು ಭೀಮನನ್ನ, ಇನ್ನೂ ಭೀಮ ಬಂದಿಲ್ಲ, ಎಲ್ಲೋ ಇವತ್ತು ಈ ದಿಕ್ಕಿ ಬೇಟೆಗೆ ಹೋಗಿದ್ದು ಅಂತ ಹೇಳಿದ್ರೆ, ಬೇಟೆಗೆ ಹೋದ್ ಬಂದಿಲ್ಲ, ವಾಪಸ್ ಬಂದಿಲ್ಲ. ಅವರು ಬೇಟೆ ಅಂದ್ರೆ ಆಹಾರಕ್ಕೋಸ್ಕರ ಬೇಟೆ ಅಲ್ಲ, ಋಷಿಮಗಳ ಸಂರಕ್ಷಣೆಗೋಸ್ಕರ ಕ್ರೂರ ಮಗದ ಬೇಟೆ ಅದು ಬಂತು. ಆಗಿನ ಕಾಲಕ್ಕೆ ಅನೇಕ ರಾಜರು ಬೇಟೆ ಆಡ್ತಾರೆ ಅಂದ್ರೆ ಮಾಂಸಕ್ಕೆ ಬೇಟೆ ಆಡ್ತಾರೆ ತಿಳ್ಕೊಂಡಿರ್ತಾರೆ. ಆ ಮಾಂಸಕ್ಕೆ ಬೇಟೆ ಮಾಡೋರಲ್ಲ ಅವರೆಲ್ಲ ಕೂಡ, ಅವರೆಲ್ಲ ಬೇಟೆಗಾರರಷ್ಟೇ. ಮಾಟಕ್ಕೋಸ್ಕರ ಅನ್ನಪಾನಕ್ಕೋಸ್ಕರ ಯಾರು ಬೇಟೆ ಆಡ್ತಾರೆ, ಬೇಟೆಗಾರರು ಅದೇ ವೃತ್ತಿ ಅವರಿಗೆ. ಆದರೆ ರಾಜರು ಬೇಟೆ ಆಡೋದು ಅಂದ್ರೆ ಸಾಮಾನ್ಯ ಬೇಟೆಗಾರರಿಗೂ ಅಸಾಧ್ಯವಾದಂತಹ ಕ್ರೂರ ಮೃಗಗಳನ್ನ ಸಂಹಾರ ಮಾಡೋದಕ್ಕೆ ಅಂತ ಹೋಗ್ತಾರೆ. ಭಯಂಕರ ಬಂದಿರ್ತಲ್ಲ ಆನೆಗೇನೆ ಬಂದ್ಬಿಡುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತಾ ಅಷ್ಟು ಹಿಡ್ಕೊಂಡು ಹೋಗಿ ಅಂತೇಳಿ. ಇವ್ರ ಕೈಯಲ್ಲಿ ಆಗೋದಿಲ್ಲ, ಅದು ಅವ್ರು ಬಂದು ಮುಂದಿನ ವ್ಯವಸ್ಥೆ ಅವ್ರು ಮಾಡ್ಬೇಕು. ಅದನ್ನು ಕೊಲ್ಲೂಬಾರದು, ಹಿಡಿಯಕ್ಕೆ ಸಾಧ್ಯವಾಗೋದಿಲ್ಲ, ಇದು ವ್ಯವಸ್ಥೆ. ಆದರೆ ಹುಲಿಸಿಂಹ ಮೊದಲಾದ ಪ್ರಾಣಿಗಳಾಗಿಬಿಟ್ರೆ ಮಿತಿ ಮೀರಿದಾಗ ಶೂಟ್ ಮಾಡಿಬಿಡ್ತಾರೆ. ಈ ಕೆಲಸವನ್ನ ಉಳಿದವ್ರು ಮಾಡಿದ್ರೆ ತಪ್ಪಿತಸ್ಥನಾಗ್ತಾನೆ, ಸರ್ಕಾರದವ್ರು ಮಾಡಿಬಿಟ್ರೆ ಅದು ರಕ್ಷಣೆ ಕೊಟ್ಟಾಗುತ್ತೆ. ಅದಕ್ಕೆ ರಾಜ ಮಹಾರಾಜರುಗಳ ಕೆಲಸ ಉಳಿದವರಾದ್ರೆ ಯಾವುದೋ ಕಾರಣಕ್ಕೋಸ್ಕರ ಏನ್ ಮಾಡಿಬಿಡ್ತಾರೆ, ಪ್ರಾಣಿಯನ್ನು ಚರ್ಮಗಳು ಮಾಡ್ಕೊಂಡ್ಬಿಡ್ತಾರೆ. ರಾಜರಿಗಾದ್ರೆ ರಕ್ಷಣೆ ಜವಾಬ್ದಾರಿ ಇದೆ ಅವರಿಗೆ. ಆದ್ರಿಂದ ರಾಜ ಮಹಾರಾಜರು ಬೇಟೆ ಆಡೋದು ಅದಕ್ಕೆ ಪಾಂಡವರು ವನವಾಸ ಮಾಡಿದ ಈ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಾಕ್ಷಸರ ಹಾವಳಿಯಿಂದ, ಕ್ರೂರಮೃಗಗಳ ಹಾವಳಿಯಿಂದ ಜನರನ್ನು ಸಂರಕ್ಷಣೆ ಮಾಡಬೇಕಾಗಿತ್ತಲ್ಲ, ಆ ಕೆಲಸನೂ ಮಾಡಿತ್ತು. ರಾಮದೇವರು ಕಾಡಿಗೆ ಹೋಗಿದ್ದು ಹೇಗೆ ಈ ಕರದೂಷಣಾದಿಗಳ ಸಂಹಾರಕ್ಕೆ ಕಾರಣವಾಯ್ತೋ, ಹಾಗೆ ಭೀಮಸೇನಾದಿಗಳ ಬೇಟೆ ವನವಾಸವೂ ಕೂಡ ಈ ಕ್ರೂರಮೃಗಗಳ ಬೇಟೆ ಮೊದಲಾದ ಕಾರಣದಿಂದ ಲೋಕದ ಕ್ಷೇಮಕ್ಕೆ ಕಾರಣವಾಗಬೇಕಾಗಿತ್ತು. ತಕ್ಷಣ ಹೊರಟಂತ ದಿಕ್ಕಿ ಮುಂದೆ ಹುಡ್ಕೊಂಡು ದಿಕ್ಕು ಗೊತ್ತಾದ್ರೆ ಸಹ ಉಳಿದೇನು ಗೊತ್ತಾದ ಕಷ್ಟ ಆಗಿರ್ಲಿಲ್ಲ. ಅದನ್ನೇ ಭೀಮಸೇನನ ದಾರಿ ಬಹಳ ಸುಲಭ ಗುರುತಿಡಿಯೋದಕ್ಕೆ. ಇಲ್ಲಿ ಆನೆ ಹೋಗಿದೆ ನೋಡಿ ಅಂತ ಹೇಳಿದ್ರೆ ಹೇಗಿರುತ್ತೆ, ಲೆಕ್ಕ ಹಾಕಿ ದಾರಿ ದಾರಿ ಊದುಗು ಬಿದ್ದೋಗಿರುತ್ತೆ ಮರಗಳೆಲ್ಲ ಕೂಡ. ಆನೆ ಮೆಲುಗು ಹೋಗುತ್ತೆ, ಅದು ಆನೆ ಹೋಗೋ ಸ್ಟೈಲೇ ಬೇರೆ. ಇವತ್ತು ಟ್ರ್ಯಾಕ್ಟರ್ ಹೋಯ್ತು ಅಂದ್ರೆ ಶಬ್ದನೇ ಸಾಕು, ಇವು ಹೋಯ್ತು ಅಂದ್ರೆ ಕಿವಿಗೆ ಹೋಗುತ್ತೆ ಅಂತ ಹೋದ್ರೆ. ಯಾವ್ದು ಸೈಕಲ್ ಹೋದ್ರೆ ಗೊತ್ತಾಗೋದಿಲ್ಲ, ಟ್ರ್ಯಾಕ್ಟರ್ ಇತ್ತು ಅದಕ್ಕೆ ತೋರಿ ಗೊತ್ತಾಗುತ್ತಲ್ಲ. ಅದು ಭೀಮಸೇನನ ಧ್ವನಿ ಅಂದ್ರೆ ಭೀಮ ವಾಯುರ್ಭೀಮೋ ಭೀಮನಾದೋ ಬಹುಜಾಹ, ಭಯಂಕರವಾದ ಧ್ವನಿ ಒಂದ್ ಕಡೆಗೆ, ಅಸಾಧ್ಯವಾದ ಪರಾಕ್ರಮ, ಅತಿ ದೊಡ್ಡ ಪರಾಕ್ರಮ ಅಂದ್ರೆ ಭೀಮಸೇನ ಹೋದ ದಾರಿಯೊಳಗೆ ಮರಗಿಡ ಎಲ್ಲ ಬಿದ್ದಿರ್ತಿದ್ದ ಸಾಲು ಸಾಲಾಗಿ. ಇವತ್ತು ಲೇಟೆಸ್ಟ್ ಹೋಗಿರೋದು ಈ ಜಾಗದಾಗೆ ಅಂತ ಅರ್ಥ. ರಾಶಿ ರಾಶಿಯಾಗಿ ಫ್ರೆಶ್ ಆಗಿ ಗಿಡಗಳು ಬಿದ್ದಿದ್ದು ಅಂದ್ರೆ ಭೀಮಸೇನ ಅವತ್ತೇ ಹೋದ ಜಾಗ ಅಂತ ಅರ್ಥ. ಹುಡ್ಕೊಂಡು ಹೋದನಂತೆ. ತದೂರು ವೇಗ ನಿಪಾತಿತಾನ್ ನಗಾನ್ ಅಂತ ಹೇಳ್ತಾರೆ. ನಗಗಳು ಅಂದ್ರೆ ದೊಡ್ಡ ದೊಡ್ಡ ವೃಕ್ಷಗಳು ಅಂತ. ಅವನು ಗುರುತಿಸಿಕೊಂಡು ಹೋದನಂತೆ. ನೋಡ್ತಾನೆ ಭೀಮಸೇನ ಸಿಕ್ಕಾಯ್ತು, ದೊಡ್ಡ ಹಾವು ಹಿಡ್ಕೊಂಡ್ಬಿಟ್ಟಿದೆ, ಭಯಂಕರವಾದ ಹೆಬ್ಬಾವು ಭೀಮನನ್ನ ಹಿಡ್ಕೊಂಡ್ಬಿಟ್ಟಿದೆ. ಭೀಮಸೇನ ನಿಂತಿದ್ದಾನೆ, ಧನುರಾಜ ಬರ್ತಾನೆ. ಆಗಲೇ ಸಾಯಂಕಾಲದ ಹೊತ್ತು, ಅದಕ್ಕೆ ತಾನೆ ಬಂದಿಲ್ಲ ಅಂತ ಬಂದಿರೋದು, ಸೂರ್ಯ ಮುಳುಗ ಹೊತ್ತು. ಕೇಳಿದ ಏನಿದೆಲ್ಲ ಅಂತ ಕೇಳುತ್ತೆ. ಹಾಗಾದ ಕಥೆಯೆಲ್ಲ ಅಜಗರ ಮಾತಾಡುತ್ತೆ. ಧರ್ಮರಾಜ ಆ ಹೆಬ್ಬಾವಿನ ಜೊತೆ ಮಾತಾಡ್ತಾನೆ. ಎಷ್ಟು ವೆರೈಟಿ ಗೊತ್ತಿದೆ ಧರ್ಮರಾಜ ಯೋಚನೆ ನೋಡಿ. ಹಾವಿನ ಜೊತೆ ಮಾತಾಡ್ತಿದ್ದಂತ ಒಬ್ಬ ರಾಜರಾದವನಿಗೆ ಮಾತಾಡೇ ಗೊತ್ತಿರೋದಿಲ್ಲ, ಗೆಟ ಹೊತ್ತು ಅಂತೇಳಿ ಗೊತ್ತು ರಾಜ ಮಹಾರಾಜರಲ್ಲಿ. ಅಧಿಕಾರಿಗಳು ಅಂದ್ರೆ ನೋಡೋದಿಲ್ಲ, ಇದೇ ಅರ್ಥ. ಕೆಲವು ಅಧಿಕಾರಿಗಳು ಪಾಲಿಸಿಯನ್ನು ಗೊತ್ತ, ಅವ್ರು ಇರೋವರೆಗೂ ಫೈಲ್ ಮೂವ್ ಆಗಬಾರ್ದು, ಅಷ್ಟೇ ಅವ್ರ ಅಧಿಕಾರ ಅಂತ ಹೇಳಿದ್ರು. ಅದಕ್ಕೆ ಅಧಿಕಾರ ಅಲ್ಲ, ಅವ್ರು ಪೆಂಡಿಂಗ್ ಇಟ್ಟು ಹೋದಾಡ್ತಾ ಆಗಬಾರ್ದು, ಆ ರೀತಿ ಕೆಲಸ ಮಾಡ್ಬೇಕು ಯಾವಾಗಲೂ ಕೂಡ. ಆಗ ಜನ ಮೆಚ್ಚುತ್ತಾರೆ, ನಿಮ್ಮಿಂದ ಒಂದ್ ಯಾರು ನಿಮ್ ಕೆಲಸ ಆಗಿಲ್ಲ ಅಂತ ಆಫೀಸಿಗೆ ಬಂದ್ರು ಅಂದ್ರೆ ಇವನಿಗೆ ಅವಮಾನ ಮಾಡ್ದಾಗ ಲೆಕ್ಕ. ನನ್ನಿಂದ ಹೇಳ್ಸ್ಕೊಳ್ಬೇಕಾಯ್ತಾರ ಯೋಚನೆ ಮಾಡ್ಬೇಕು. ನಮ್ ಜನ ಆಗಲ್ಲ, ಇನ್ನು ಬಂದೇ ಇಲ್ಲ, ಯಾಕೆ ಫೈಲ್ ತೆಗೆದು ಕೂತಿರ್ತಾನೆ ಪಾಪ. ತಪ್ಪದು, ಅವನ ಕೆಲಸ ಇರೋದೇ ಅದಕ್ಕೋಸ್ಕರ. ಭೀಮ ನಿಜವಾದ ಅರ್ಥದಲ್ಲಿ ಧರ್ಮರಾಜ ಯಾತಕ್ ಪ್ರಾತಸ್ಮರಣೀಯ, ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ, ಬೆಳಿಗ್ಗೆ ಎದ್ದು ಧರ್ಮರಾಜ ಅಂದ್ರೆ ನಮ್ಮ ಧರ್ಮ ಜಾಸ್ತಿ ಆಗುತ್ತೆ. ಅಷ್ಟು ಗೊತ್ತಿತ್ತಾತಾರೆ, ಹಾವಿನ ಜೊತೆ ಮಾತಾಡ್ತಾನೆ ಪಾಪ. ಕೆಲವು ಮಹಾಸರ್ಪ ನೀನು ಯಾರು ಅಂತ ಕೇಳಿದರಂತೆ, ಹಾವು ಮಾತಾಡುತ್ತೆ. ಇವತ್ತು ಪ್ರಾಣಿಗಳು ಮಾತಾಡುತ್ತೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಧರ್ಮರಾಜನ ಪ್ರಾಣಿಗಳು ಮಾತಾಡಿಸ್ಲಿಕ್ಕೂ ಬರ್ತಿತ್ತು, ಅವುಗಳ ಮಾತನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಬರ್ತಿತ್ತು. ಅದು ಕಥೆಯೆಲ್ಲ ಹೇಳುತ್ತೆ. ನಾನು ಒಬ್ಬ ರಾಜ ಅಂತ ಹೇಳುತ್ತೆ, ನಾನೊಬ್ಬ ರಾಜ, ನಹುಷ ರಾಜ ನಾನೇ ಅಂತ ಹೇಳ್ತೆ. ನಹುಷ ರಾಜ ಅಂದ್ರೆ ಸಾಮಾನ್ಯನಲ್ಲ. ಇಲ್ಲಿ ಕಥೆ ಕೇಳಿದ್ದೇವೆ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವಸ್ಸು, ಅವನ ಮಗ ನಹುಷ, ಅವನ ಮಗ ಆಯು, ಅವನ ಮಗ ಯಯಾತಿ, ಅವರ ವಂಶದ ಹಿರಿಯ ಮಗನೇ ಯದು, ಕಿರಿಯನೇ ಪುರು, ಪೂರ್ವಂಶದಲ್ಲೇ ಪಾಂಡವರು ಬಂದಿರೋದು. ಅಂದ್ರೆ ವಂಶದ ಮೂಲ ಪುರುಷರು ಸಾಲಿ ಸೇರುತ್ತಾ ಇದ್ದಾರೆ. ನಾನು ನಹುಷ, ಭೂಲೋಕದಲ್ಲಿ ಚಕ್ರವರ್ತಿಯಾಗಿದ್ದವನು ಅಂತ ಹೇಳಿದ್ದಾನೆ. ಗೊತ್ತಿಲ್ಲ, ವಂಶಾವಳಿನೇ ಗೊತ್ತಲ್ಲ ಪಾಪ ಧರ್ಮರಾಜನಿಗೆ. ತಮ್ಮದೇ ವಂಶದ ಹಿರಿಯ ಹೆಬ್ಬಾವಾಗಿ ಹುಟ್ಟಿದ್ದಾನೆ. ಕೇಳ್ತೀವಿ ಏನೇಳಿ ಯಾಕೆ ಹಾಗಾಯ್ತು ಅಂತ ಕೇಳಿದನಂತೆ. ರಾಜರೆಲ್ಲ ಹೆಬ್ಬಾವಾಗ್ತಾರಂತೇನೋ ಅಲ್ಲ, ತುಂಬಾ ಜಾಸ್ತಿ ಆದಾಗ ದೇವತೆಗಳು ಪ್ರಾರ್ಥನೆ ಮಾಡಿದರು. ಆಗ ಇಂದ್ರದೇವರು ಸ್ವತಃ ಹೋಗಿ ವೃತ್ರಾಸುರನ ಜೊತೆಗೆ ಯುದ್ಧವನ್ನು ಮಾಡಿ ಅವನ ಸಂಹಾರವನ್ನು ಮಾಡಿದ್ರು. ವೃತ್ರಾಸುರನ ವಧೆಯನ್ನ ಇಂದ್ರದೇವರು ಮಾಡಿದ ಕಥೆ ಭಾಗವತ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಬರುತ್ತೆ. ಇದ್ರೆ ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಮುಖ್ಯವಾಗಿ ಇಂದ್ರದೇವರಿಂದ ವೃತ್ರಾಸುರನ ವಧೆಯಾಯಿತು. ವೃತ್ರಾಸುರ ಒಬ್ಬ ಬ್ರಾಹ್ಮಣ, ಇದು ಭಾರಿ ವಿಶೇಷ. ಒಬ್ಬ ಬ್ರಾಹ್ಮಣ ವೃತ್ರಾಸುರ, ಅವನು ಕೊಂದಿದ್ರಿಂದ ಏನಾಯ್ತು, ಬ್ರಹ್ಮ ಹತ್ಯಾ ದೋಷ ಬಂತು. ಒಂದು ಬ್ರಾಹ್ಮಣರು ಬಾವಾಲು ಡೇಂಜರಸ್ ಅಂತ ಹೇಳೋದಕ್ಕೊಂದು ದೃಷ್ಟಾಂತ ಅದು. ವೃತ್ರಾಸುರ ಬ್ರಾಹ್ಮಣ ಒಳ್ಳೆಯವರಿರ್ತಾನೆ ಅಂತ ಗ್ಯಾರಂಟಿ ಇಲ್ಲ. ವೃತ್ರ ಅಸುರ ಅವನು, ವೃತ್ರಾಚಾರ ಅಂತ ಬೇಕೆ ಕರಿಬೋದು, ಇನ್ನೂ ಕರೆಯೋದಾದ್ರೆ ಒಳ್ಳೆ ಆಚಾರವು. ಆದ್ರೆ ದೊಡ್ಡ ಅನಾಚಾರದ ಹೆಸರದು ಬಂತು. ಅದಕ್ಕೆ ಹೇಳಿ ಎಲ್ಲಾ ಜಾತಿಯಲ್ಲೂ ಕೂಡ ಎಲ್ಲಾ ಕಾಲಕ್ಕೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದು ಜಾತಿಯೇ ಹಿಡಿದು ಹೊಗಳೋದು ಬೈಯೋದು ಬೇಕಾಗಿಲ್ಲ, ಆದರೆ ವೈಯಕ್ತಿಕ ನೋಡ್ಬೇಕಷ್ಟೇ. ಎಂತ ಕೆಟ್ಟ ಕಾಲೇಜಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿರುತ್ತೆ, ಒಳ್ಳೆ ಬುದ್ಧಿವಂತ ಬಂದಿರುತ್ತಾರೆ. ಒಳ್ಳೆ ಕಾಲೇಜಲ್ಲಿ ಹೈ ಕ್ಲಾಸ್ ಫೇಲ್ ಆದವರು ಸಿಗ್ತಾರಲ್ಲ, ಆ ಟೈಪ್ ಇವೆಲ್ಲ ಪಾಸು ಫೇಲ್ ಎಲ್ಲ ಕಡೆ ಇದ್ದಿದ್ದೇನೆ. ಆದ್ರಿಂದ ಒಳ್ಳೆಯ ವೃತ್ರಾಸುರ ಭಾರಿ ಕೆಟ್ಟವನು ಅವನು, ಅಂತಿಂತವರ ಮಗನಲ್ಲ ಅವನು. ತೊಷ್ಟ್ರು ಅಂತಕ್ಕಂಥ ಪ್ರಜಾಪತಿಯ ಮಗ ಹುಟ್ಟಿದ್ದು ಕೂಡ ಸುಮ್ಮನೆ ಹುಟ್ಟಿದ್ದಲ್ಲ, ವೇದ ಮಂತ್ರಗಳಿಂದ ಹುಟ್ಟಿದವನು. ಇಂದ್ರಶತ್ರು ವರ್ಧಸ್ವ ಅಂತ ಹೇಳಿದಾಗ ಅಗ್ನಿಕೊಂಡದ ಹುಟ್ಟಿ ಬಂದವನು. ಜಗತ್ತಿನಲ್ಲಿ ದಾಖಲೆ ಹೈಟ್ ಅಂದ್ರೆ ಅವಂದೇನೆ, ಹುಟ್ಟಿದಾಗ ಭಾರಿ ಹತ್ರ ಇದ್ದಂತೆ. ಜೊತೆಗೆ ಯಶುಮಾತ್ರಂ ದಿನೇ ದಿನೇ, ಒಂದ್ ದಿವಸಕ್ಕೊಂದು ಬಾಣದಷ್ಟು ಎತ್ತರ ಬೆಳೀತಿದ್ದಂತೆ. ಹೀಗಾಗಿ ಅವನ ಹೈಟ್ ನೋಡಿದ್ರೆ ಕಾಣ್ತಾನೆ, ಎವರೆಸ್ಟ್ ಕಂಡ್ರು ಅಂತಾನೆ ಕಾಣ್ತಾನೆ, ಅಷ್ಟು ಎತ್ತರ ಇದ್ದವನು. ಅಂತ ಮಹಾರಾಕ್ಷಸ ಲೋಕವನ್ನ ಇಂದ್ರದೇವರ ಹಾಗೆ ಅನಾವತ್ತು ನುಂಗಿದ್ದಂಥವನು, ಐರಾವತ್ತು ಸಮೇತ ನುಗ್ಗಿದ್ದಂಥವನು, ಸೈಜ್ ಆಗಿರ್ಬೇಕು ಲೆಕ್ಕ ಹಾಕಿ. ಅಂತ ಮಹಾರಾಕ್ಷಸನನ್ನ ಕೊನೆಗೂ ಇಂದ್ರದೇವರು ವಜ್ರಾಯುಧದಿಂದ, ಅದು ನಾರಾಯಣ ಕವಚ ಮಂತ್ರ ಸಿದ್ಧನಾದಂತಹ ದಧೀಚಿ ಮುನಿಯ ಅಸ್ಥಿಗಳಿಂದ ಮಾಡಿದ ಆಯುಧ ಅದರಿಂದ ಹೊಡೆದು ಕೊನೆಗೂ ವರ್ಷ ಬೇಕಾಯ್ತಂತವ್ರು ಕೊಲ್ಲಬೇಕು ಇಂದ್ರದೇವರಿಗೆ. ವೃತ್ರಾಸುರನ್ನು ಕೊಲ್ಲಬೇಕು, ಅಷ್ಟು ಸ್ಟ್ರಾಂಗ್ ಅವನ ಬಾಡಿ. ಒಂದು ವರ್ಷದ ಮೇಲೆ ಅವನು ಕೊನೆಗೂ ಸತ್ತನಂತೆ. ಆಗ ಬ್ರಹ್ಮಹತ್ಯಾ ದೋಷ ಬಂತು. ಬ್ರಹ್ಮಹತ್ಯಾ ದೋಷ ಬಂದಾಗ ಅನುಭವಿಸ್ಲೇ, ಶಿಕ್ಷೆಯಿಂದ ಅನುಭವಿಸು, ಬೇರೆ ದಾರಿ ಇಲ್ಲ. ಅದಕ್ಕಾಗಿ ಇಂದ್ರದೇವರು ಬ್ರಹ್ಮಹತ್ಯೆ ಹಿಡ್ಕೊಳಕ್ಕೆ ಅಂತ ಬಂತಂತೆ. ನಾವು ಪಾಪ ಮಾಡ್ತೇವಷ್ಟೇ, ಪಾಪ ಹೇಗೆ ಬರುತ್ತೆ ಅಂತ ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಜ್ಞಾನಿಗಳಿಗೆ ಪಾಪ ಬರೋದು ಕಾಣುತ್ತಂತೆ. ಪುಣ್ಯ ಬರೋದು ಕಾಣುತ್ತೆ, ಪಾಪ ಬರೋದು ಕಾಣುತ್ತೆ. ನಮಗೆ ಸಂಬಳ ಬರೋದು ಗೊತ್ತಾಗುತ್ತಲ್ಲ, ಆ ಟೈಪ್ ಅಷ್ಟೇ. ಸಂಬಳ ಪಿಕ್ಪಾಕೆಟ್ ಆಗಿದ್ದು ಗೊತ್ತಾಗುತ್ತೆ, ಸಂಬಳ ಬರೋದು ಗೊತ್ತಾಗುತ್ತೆ. ಆದರೆ ಅವರಿಗೆ ನಮಗೆ ಮೆಟೀರಿಯಲ್ ಥಿಂಗ್ಸ್ ಮಾತ್ರ ಕಾಣೋದು, ಅವರಿಗೆ ಪುಣ್ಯ ಪಾಪಗಳ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಕೆಟ್ಟ ಕೆಲಸ ಮಾಡಿದ ನಮಗೆ ಪೊಲೀಸ್ ಹಿಡಿದಾಗಲೇ ಗೊತ್ತಿತ್ತು ಕೆಟ್ಟದ ಮಾಡಿದ ಅಂತ ಹೇಳಿ. ಆಗ ನೋಡಿದ ತಕ್ಷಣ ಮಹಾಪಾಪಿಂದ ಗುರುತಿಸ್ಬಿಡ್ತಾರೆ, ಯಾರು ನೋಡಿದ ತಕ್ಷಣ ಏನು ಅಂತ ಪಾಪ ಮಾಡಿದ್ದಿ, ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಂತ ಕಣ್ಣು ಇವತ್ತು ಹೊರಟೋಯ್ತು, ಯಾಕೆಂದ್ರೆ ಸಾಮಾನ್ಯ ಅಂತವರೇ ಕಾಣ್ತಾರೆ, ಆದ್ರಿಂದ ಹೇಳೋದು ಭಾರಿ ಕಷ್ಟ. ಅದು ಬದುಕದೇ ಭಾರಿ ಕಡಿಮೆ, ಅಂದ್ರೆ ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ಒಂದಲ್ಲ ಒಂದು ಪಾಪ ಸಕಾಲಕ್ಕೆ ಹೇಳದೆ ಹೋದ್ರೆ ಮಹಾಪಾಪ, ಇನ್ನೇನು ಬೇರೆ ಪಾಪ ಮಾಡಬೇಕಾಗಿಲ್ಲ. ಅವನು ಸಕಾಲಕ್ಕೆ ಹೇಳದೆ ಹೋದ್ರೆ ಮಹಾಪಾಪ, ಅವತ್ತಿನ ಮುಖದಲ್ಲಿ ಆಗಲಿ ಅವನಿಗೆ ಆಯುಷ್ಯ ಹ್ರಾಸವಾದ ಕಡೆ ಬಂದಿರುತ್ತಂತಾಗಲಿ, ಲೇಟಾ ಬಂದ ಡಲ್ಲ ಬರ್ತಾನೆ, ಆ ಟೈಪ್ ಲೇಟಾ ಬಂದವ್ರ ಯಾರೇ ಕಾನ್ಫಿಡೆನ್ಸ್ ಇರೋದಿಲ್ಲ, ಇಲ್ಲಿ ಬೈತಾರೋದು ಬಂದೇ ಬರ್ತಾನೆ, ಚಿಂತೆ ಎಂಬಂದ್ರೆ ಒಳ್ಳೆ ಖುಷಿಯಿಂದ ಬಂದಿರುತ್ತಾನೆ. ಅದಕ್ಕೆ ಸಕಾಲಕ್ಕೆ ಹೇಳದೆ ಒಂದು ವರ್ಚಸ್ ಕೊಡುತ್ತಂತೆ, ತಡವಾಗಿ ಹೇಳದೆ ಒಂದು ಅಂತ ಪಾಪ ದಿವಸಕ್ಕೆ ಎಷ್ಟು ಮಾಡ್ತೇವೆ ಲೆಕ್ಕ ಎಲ್ಲ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಆದ್ರೆ ಜ್ಞಾನಿಗಳಿಗೆ ಕಾಣುತ್ತೆ, ಆ ಪಾಪ ಬರೋದನ್ನ ನೋಡಿದ್ರಂತೆ ಓಡಕ್ಕೆ ಶುರು ಮಾಡ್ತಾರೆ ಇಂದ್ರದೇವರು. ಓಡಿ 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 ಎಲ್ಲಿ ಹೋದ್ರಂತೆ, ಮಾನಸ ಸರೋವರಕ್ಕೆ ಹೋದ್ರಂತೆ, ಒಳಗೆ ಎಂಟರ್ ಆಗಿಬಿಡುತ್ತಾರೆ. ಅಲ್ಲಿ ಪಾಪ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆ ಮಾನಸ ಸರೋವರ ಅತ್ಯಂತ ಪವಿತ್ರವಾದ ಸರೋವರ, ಅಲ್ಲಿ ಪಾಪಗಳ ಎಂಟರ್ ಆಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಗಂಗೆಯಲ್ಲಿ ಪಾಪ ಬರಲಿಕ್ಕೆ ಆಗೋದಿಲ್ಲ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಮಾನಸ ಸರೋವರ ಅತ್ಯಂತ ಪವಿತ್ರವಾದ ಸರೋವರ, ಅಲ್ಲಿಗೆ ಪಾಪ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಒಳ್ಳೆ ಸೇಫ್ ಮಾಡಿ ಸಿಕ್ಕಾಗಾಯ್ತು, ತೀರ್ ಒಳಗೆ ಹೋಗ್ಬಿಡ್ತಾರೆ. ಹೋಗಿ ಒಂದು ಕಮಲದ ಹೂವುಗಳಲ್ಲಿ, ಕಮಲದ ಹೂವುಗಳು ಅದರ ಮಧ್ಯದೊಳಗೆ ಒಂದು ಸೂಕ್ಷ್ಮ ರೂಪದಿಂದ ಒಂದು ಕಮಲ ನಾಳದಲ್ಲಿ ಹೋಗಿ ಕೂತ್ಬಿಟ್ರಂತೆ. ಎಷ್ಟು ಚಿಕ್ಕ ರೂಪ ತಗೊಂಡಿರುವ ಲೆಕ್ಕ ಹಾಕಿಯವರು, ತುಂಬಾ ಚಿಕ್ಕ ರೂಪ ತಗೊಂಡಿದ್ದಾರೆ. ಅದರೊಳಗೆ ಅವ್ರು ಕೂತರಂತೆ, ಸೂಕ್ಷ್ಮ ರೂಪ ತಗೊಂಡ ವೈರಸ್ಗಳಿಗೆ ಎಷ್ಟು ಸೂಕ್ಷ್ಮ ಇರುತ್ತೆ ಯೋಚನೆ ಮಾಡಿ. ಫಟ್ಲಾಸಿಗೇನೋ ಕುಡಿತಾ ಇರ್ತಾರೆ, ನೀರು ಸಿಕ್ತು ಅಂತ ಕುಡಿತಾ ಇರ್ತಾನೆ, ಈ ಕಾಲದ ಅಣಗಳಿದ್ರೆ ಏನು ಗೊತ್ತಾಗೋದಿಲ್ಲ, ಅಟ್ಯಾಕ್ ಅಂದೇನೋ ಗೊತ್ತಾಗೋದಿಲ್ಲ, ಮತ್ತೆ ಗೊತ್ತಾಗೋದಿಲ್ಲ. ಅಷ್ಟು ಸೂಕ್ಷ್ಮ ರೂಪಗಳವೆಲ್ಲ ಕೂಡ ಈ ಪ್ರಾಣಿಗಳಿಗೆ ಸೂಕ್ಷ್ಮ ತಗೊಳ್ಳುವ ಶಕ್ತಿ ಇದೆ ವೈರಸ್ಗಳಿಗೆ ಅಂದರೆ, ದೇವತೆಗಳು ಇನ್ನೂ ಸೂಕ್ಷ್ಮ ರೂಪ ತಗೊಳ್ತಾರೆ. ಕಮಲದ ನಾಳದ ಒಳಗೆ ಹೋಗಿ ಕುತ್ಕೊಂಡು ಬಿಟ್ರಂತೆ, ಬರಹಾಗೆ ಇಲ್ಲ. ಬ್ರಹ್ಮಹತ್ಯ ಪಾಪ ಅಲ್ಲೇ ಕಾಯ್ಕೊತ ಕೂತ್ಕೊಡ್ತಾರೆ, ಹೊರಗೆ ಬಂದ್ರೆ ಮಾಡ್ತೇನೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ಬಿಡ್ತಂತೆ. ಹಾಗೆ ಒಳಗೆ ಬರಹಾಗಿಲ್ಲ, ನಾನು ಬಿಡೋದಿಲ್ಲ ಅಂತ ಹಾಗೆ ಕಾಯ್ಕೊತ ಕೂತ್ಕೊಂಡ್ತಂತೆ. ಅವಾಗ ಏನಾಯ್ತು ಅಂತ ಕೇಳಿದ್ರೆ, ಸ್ವರ್ಗಲೋಕದಲ್ಲಿ ಯಾರೂ ಇಲ್ಲ, ಈಗ ಇಂದ್ರದೇವರು ಬಂದು ಇದು ಒಳಗೆ ಕೂತ್ಬಿಟ್ಟಿದ್ದಾರೆ. ಅಲ್ಲಿ ಸ್ವರ್ಗಲೋಕದಲ್ಲಿ ಪೀಠ ಖಾಲಿ, ಈಗ ಅಲ್ಲಿ ಯಾರೋ ಒಬ್ರು ಕೂಡಬೇಕು. ಸ್ವರ್ಗಲೋಕ ಅನಾಯಕವಾದಂತೆ ಆಯ್ತು, ಅರಾಜಕತೆ ಬರಲಿಕ್ಕೆ ಶುರುವಾಯ್ತು. ಅಲ್ಲಿ ಯಾರು ಕೂಡಿಸ್ಬೇಕು ಅಂತ ಪ್ರಶ್ನೆ ಬಂತು. ಯಾರೋ ಇನ್ಚಾರ್ಜ್ ಕೂಡಬೇಕಲ್ಲ, ಜನೇಕ ಚಾಲಕಾಲದಿಂದ ನೋಡ್ಬೇಕು ನೀವೀಗ. ಯಾರೋ ರಜಾ ಹಾಕಿಬಿಟ್ರೆ ಮುಖ್ಯಸ್ಥ ಇನ್ಚಾರ್ಜ್ ತೊಗೊಳ್ಬೇಕಾ, ನಮಗೆ ಬೇಡ ನಮಗೆ ಬೇಡ ಅಂತ ಹೇಳಿದ್ರೆ ಜಾಸ್ತಿ ಯಾಕೆ ಒಣ ಜವಾಬ್ದಾರಿ ಅಂತ ಅರ್ಥವೇ. ಸುಮ್ಮನೆ ಜವಾಬ್ದಾರಿ ಯಾತಕ್ಕೆ, ನಮಗೆ ದುಡ್ಡುಗಿಟ್ಟು ಬರೋದಾದ್ರೆ ಕೊಡ್ತಾರೆ, ಇಲ್ಲ ಹೋದ್ರೆ ಸುಮ್ಮನೆ ಕೊಡ್ಲಿಕ್ಕಾಗೋದಿಲ್ಲ. ನೀವು ಕೊಡಿ ಅಂತ ಭಾರಿ ಬುದ್ಧಿವಂತ ಅವಾರ್ಡ್ ಮಾಡ್ತಿರ್ತಾರೆ. ದೇವತೆಗಳು ಹಾಗೆ ಮಾಡಿದ್ರೆ, ಅವರು ಸೋಮಾರ್ಥದಿಂದ ಬೇಡ ಅಂತ ಹೇಳಲಿಲ್ಲ. ದೇವತೆಗಳ ಒಂದು ನಿಯಮ ಅಂತೆ, ಏನು ನಿಯಮ ಅಂದ್ರೆ, ದೊಡ್ಡವ್ರ ಪೀಠದಲ್ಲಿ ನಾವು ಕೊಡೋದಿಲ್ಲ, ಅವ್ರ ಸಂಕಲ್ಪ ಅಂತ. ದೊಡ್ಡವ್ರ ಪೀಠದಲ್ಲಿ ನಾವು ಕೊಡೋದಿಲ್ಲ, ಆದ್ದರಿಂದ ಒಬ್ಬ ದೇವತೆಗಳು ಸಿಗಲಿಲ್ಲ. ದೇವತೆಗಳು ಅದಕ್ಕೆ ದೇವತೆಗಳಾಗಿರೋದವರು, ಇನ್ನೊಬ್ಬರು ಪೀಠಕ್ಕೆ ಆಸೆ ಪಡೋದಿಲ್ಲ ಅಂತ. ತಮ್ಮದೆಷ್ಟು ಅಷ್ಟೇ, ಇಟ್ಟಾಂಗೆ ಇರುವೇನೋ ಹರಿಯೇ. ಭೂಲೋಕದಲ್ಲಿ ಆರಿತ್ತೆ ಮನುಷ್ಯ ಬೇಕಿರೋ ಸುಖವಾಗಿ ಬದುಕ್ತಾನೆ, ಇನ್ನು ದೇವತೆಗಳು ಹೇಗಿರಬೇಕು? ಯಾರು ಇಂದ್ರನ ಪದವಿ ಉಳಿದೋರ ಖಾಲಿ ಆರತ್ತೆ ಅಷ್ಟೇ ಕೂತ್ಬಿಟ್ಟಾರೆ, ಹೋಗ್ಬಿಟ್ಟು ಬಸ್ತಲ್ಲಿ ಹಿಡಿತಿರಲಿಕ್ಕೆ ದಪ್ಪ ಅಂತ ಕೊಡ್ತಾರೆ ನೋಡಿ. ಆ ಥರ ಕೂಡ ಪೈಕಿ ಜನಗಳು ಅಲ್ಲೇ ಕೊಡ್ಲಕ್ಕಾಗೋದಿಲ್ಲ. ಸಿ ಬಿ ಪೋಸ್ಟರ್ ಕೊಡುವ ಎಲೆಕ್ಟ್ ಆಗಿ ಅಲ್ಲಿ ಹೋಗಿ ಕೂಡ ಸುಮ್ಮನೆ ಕೊಡ್ಲಕ್ಕಾಗೋದಿಲ್ಲ. ಕಾನ್ ಏನ್ ಮಾಡಿದ್ರಂತವ್ರು, ದೇವರ ಒಬ್ರು ಸಿಗದೆ ಹೋದಾಗ ಭೂಲೋಕದಲ್ಲಿ ಯಾರು ಸಿಗ್ತಾರಾ ಅಂತ ಹುಡ್ಕೊಂಡ್ ಬಂದ್ರಂತೆ. ಭೂಲೋಕದಲ್ಲಿ ಯಾರು ಸಿಗ್ತಾರಾ ಅಂತ ಕೇಳಿದ್ರೆ, ನಹುಷ ರಾಜ ರಾಜ್ಯವಾಡುತ್ತಿದ್ದ ಕಾಲ, ನಹುಷ ರಾಜ ಚಕ್ರವರ್ತಿ ಆ ತತ್ರ ದೇವತೆಗಳು ಬಂದ್ರಂತೆ. ನಹುಷ ರಾಜ ಭಾರಿ ಪರಿಸ್ಥಿತಿ ಫಜೀತಿಯಾಗಿಬಿಟ್ಟಿದೆ ಈಗ, ಸ್ವರ್ಗಲೋಕಕ್ಕೆ ಇಂದ್ರದೇವರಂತೂ ಪತ್ತೆನೇ ಇಲ್ಲ, ಅದೆಲ್ಲ ಇವ್ರು ವಿಷಯ ಹೇಳಕ್ ಹೋಗೋದಿಲ್ಲ, ಇಂದ್ರದೇವರು ಪತ್ತೆನೇ ಇಲ್ಲ, ಅದಕ್ಕೆ ಅಲ್ಲಿ ಯಾರು ಕೂಡಬೇಕಾಗಿದೆ, ಅದಕ್ಕೆ ನಾವು ಹುಡ್ಕೊಂಡು ಬಂದಿದ್ದೇವೆ, ನೀನ್ ಕೂಡ್ತೀಯಾ ಅಂತ ಕೇಳಿದ್ರೆ. ನೀನ್ ಕೂಡ್ತೀಯಾ? ನಹುಷರಾಜ ಸ್ವಲ್ಪ ಯೋಚನೆ ಮಾಡಿದ. ಸ್ವಾಮಿ, ಕೂತೇನೋ ಕೂಡಬಹುದು, ನಾನೆಲ್ಲಿ, ಆ ಪೀಠ ಎಲ್ಲಿ? ಇಂದ್ರದೇವರು ಅಂದ್ರೆ ಮೂರು ಲೋಕದ ರಾಜರು ಅಂತ, ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್, ಇದು ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಿಬಿಟ್ರೆ ಅವ್ನ ಸ್ಟೇಟ್ ಎಷ್ಟಿದೆ ಗೊತ್ತಿರ್ಬೇಕು, ಕೊನೆ ಪಕ್ಷ ಜಿಲ್ಲೆ ಎಷ್ಟು, ಸ್ಟೇಟ್ ಏನು ಗೊತ್ತಿದ್ರು, ಏನು ಕೂತರ ಗತಿ ಏನಾಗ್ಬೇಕು ಅಲ್ಲಿ? ಅದಕ್ಕೆ ನಮ್ಗೆ ಭಾರಿ ಕಷ್ಟ ಆಗತ್ತೆ, ಅದು ಭಾರಿ ಸಾಮರ್ಥ್ಯ ಬೇಕು ಅದಕ್ಕೆ, ಅದ್ಯಾವುದು ನನ್ನಲ್ಲಿ ಇಲ್ಲ, ನಾನು ಹೇಗೆ ಕೂಡ್ಲಿ ಅಂತ ಕೇಳಿದ್ರು. ಅವ್ರು ಅಂತೂ ಕೂಡ್ಲಕ್ಕೆ ಇಷ್ಟ ಇದೆ ಅಂತ ಗೊತ್ತಾಯ್ತಲ್ಲ, ಇಷ್ಟೋರಿಗೆ ಅಷ್ಟವರೇ ಯಾರು ಸಿಕ್ಕಿದ್ದಿಲ್ಲ ಪಾಪ, ಅಂಥವ್ರು ಯಾರು ಸಿಕ್ಕಿರಲಿಲ್ಲ, ಅಂತೂ ಒಬ್ಬ ಸಿಕ್ಕ, ಇಷ್ಟ ಅಂತೂ ಇದೆ, ಆದರೆ ಸಾಮರ್ಥ್ಯ ಇಲ್ಲ ಅಂತ ಹೇಳುತ್ತಾನೆ. ಆಗ ಅವರೆಲ್ಲ ಹೇಳಿದ್ರು, ಯೋಚನೆ ಮಾಡಬೇಡ ನಹುಷ, ಇನ್ನೊಂದು ವರ ಕೊಡ್ತೇವೆ, ಬೇಕಾದ ಸಾಮರ್ಥ್ಯ ಬರುತ್ತೆ ಅಂತ ಹೇಳಿಬಿಡ್ತಾನೆ. ಬೇಕಾದ ಸಾಮರ್ಥ್ಯ ಬರುತ್ತೆ ಅಂತ ವರ ಕೊಟ್ಬಿಡ್ತೇವೆ. ಏನು ವರ ಅಂದ್ರೆ, ನೀವು ಯಾರನ್ನು ನೋಡ್ತೀಯೋ, ಅವ್ರ ಋಷಿಗಳನ್ನ ನೋಡ್ಲಿ, ದೇವತೆಗಳನ್ನ ನೋಡ್ಲಿ, ಯಾರನ್ನೇ ನೋಡ್ಲಿ, ಅವರ ಎಲ್ಲಾ ಶಕ್ತಿ ನಿನಗೆ ಬಂದು ಬಿಡ್ಲಿ ಅಂತ ಹೇಳ್ಬಿಡ್ತಾರೆ. ತಪಸ್ಸುಗಳನ್ನ ನೋಡಿದರೆ ತಪಸ್ಶಕ್ತಿ ಬರುತ್ತೆ, ದೇವತೆಗಳನ್ನು ನೋಡಿದರೆ ದೇವತೆಗಳ ಸಾಮರ್ಥ್ಯ ಬರುತ್ತೆ, ಯಾರನ್ನು ನೋಡಿದ್ರು ಸಾಕು ಆ ಕ್ಷಣಕ್ಕೆ ಶಕ್ತಿ ಬರಲಿ ಅಂತ ಹೇಳಿದ್ರು. ಎಂತ ವರ, ಯಾರು ಇದ್ದು ಬಿಟ್ಟಿದ್ರೆ ಎಷ್ಟು ಫೈನ್ ಆಗಿರ್ತಿತ್ತು ಅನ್ಕೊಂಡ್ಬಿಡಿ ಜನಗಳಿಗೆ, ಎಂತ ಯಾರ ಜೋಬಲ್ಲಿ ದುಡ್ಡು ಹೊಡಿತ ಅಷ್ಟು ಬರೋದಾಗಿದೆ ನಮ್ಮ ಜೇಬಿಗೆ, ಎಷ್ಟು ಖುಷಿಯಾಗಿರೋದು, ದುಡ್ಡು ಬರೋದಿಲ್ಲ, ಏನೂ ಬರೋದಿಲ್ಲ, ಅವ್ರಿಗೆ ಮಂತ್ರ ಶಕ್ತಿ ಅಂದ್ರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರದ ವಯಸ್ಸು ಇವತ್ತು ಮನುಷ್ಯ ಸಾಮಾನ್ಯ ಮನುಷ್ಯ ಮಾಡಲಾರದನ್ನು ವಿಜ್ಞಾನ ಮಾಡುತ್ತೆ. ಸಾಮಾನ್ಯ ಕಂಪ್ಯೂಟರ್ ಕೂತ್ಕೊಂಡು ಟಕ ಟಕ ಮಾಡ್ತಾ ಇರ್ತಾನೆ, ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ. ಇಡೀ ವರ್ಲ್ಡ್ನ ಕಾಂಟ್ಯಾಕ್ಟ್ ಇರುತ್ತೆ ಅವನು, ಇಂಟರ್ನೆಟ್ ಅಲ್ಲಿ ಇಲ್ಲಿ ಜಗತ್ತಿನ ಕಾಂಟ್ಯಾಕ್ಟ್ ಅವನು ಕೂತಿರ್ತಾನೆ, ಒಂದು ರೂಮ್ ನೊಳಗೆ ಅಷ್ಟೇ. ಎಲ್ಲಿಂದ ಸಾಧ್ಯವಾಯ್ತಿದ್ದು? ವಿಜ್ಞಾನದಿಂದ ಸಾಧ್ಯವಾಗುತ್ತೆ. ಋಷಿಮುನಿಗಳ ಶಕ್ತಿ ಇನ್ನೂ ದೊಡ್ಡದು ಅಂತ ಹೇಳ್ತಾರೆ, ಕಂಪ್ಯೂಟರ್ ಬೇಕಾಗಿಲ್ಲ, ಅವ್ರ ತಲೆನೇ ಕಂಪ್ಯೂಟರ್ ದೊಡ್ಡ. ಅದಕ್ಕೆ ತತ್ವಜ್ಞಾನ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಜ್ಞಾನ ಇಲ್ಲ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ್ ಅಂತ ಭಗವಂತ ಗೀತೆಯಲ್ಲಿ ಹೇಳ್ತಾರೆ. ಅಧ್ಯಾತ್ಮ ವಿದ್ಯೆ ಗೊತ್ತಿದ್ದಿದ್ರೆ ಎಷ್ಟು ಸಿದ್ಧಿ ಬರುತ್ತೆ ಗೊತ್ತ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ವಾದಿರಾಜ ಸ್ವಾಮಿಗಳು ದೊಡ್ಡ ಭಾರಿ ದೊಡ್ಡ ದೃಷ್ಟಾಂತ. ಅದಕ್ಕೆ ಎಂತೆಂಥ ಸಾಮರ್ಥ್ಯವನ್ನು ತೋರಿಸ್ತಾರೆ ಅವರು. ಅದೆಲ್ಲ ವಿಜ್ಞಾನದ ಸಿದ್ಧಿ ಅಲ್ಲದು, ತತ್ವಜ್ಞಾನದ ಸಿದ್ಧಿ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಇವತ್ತು ನೋಡಿ, ನಾವೇ ಕೈಲಿ ಬೀಸಡಿಕೆ ಬೀಸೋದು ಹೇಗಿರುತ್ತೆ, ಆ ಫ್ಯಾನ್ ತಿರುಗೋದು ಹೇಗಿರುತ್ತೆ, ಸ್ವಲ್ಪ ಹೊತ್ತಿ ಕೈ ಬೀಸಿ ಅದು ಅಪ್ಪಂದ ಕೆಡಬಿಟ್ಬಿಡ್ತಿದ್ದ ಫ್ಯಾನ್ ಗರಗರ ತಿರು, ನೆಜ್ಜೆ ಹೊಡೆದು ತಿರುಗ್ತಾನೆ ಇರ್ತದೆ. ಅದು ವಿಜ್ಞಾನಕ್ಕೂ ಸಹ ಬೀಸಡಿಕೆಗೆ ಡಿಫರೆನ್ಸ್ ಬಂತದ್ದು. ಅದೇ ರೀತಿಯಲ್ಲಿ ಕುಟ್ಟೋದು ಬೀಸೋದು ಮಿಕ್ಸರ್ ಆದ್ರೆ ಗಂಟೆ ಗಂಟೆ ತಿರುಗ್ತಾ ಇರುತ್ತೆ ಆ ಕಡೆಗೆ. ಇವರಾದ್ರೆ ಸಾಧ್ಯ ಇರ್ತಿರ್ಲಿ. ಬೆಳಕು ದೀಪ ಹಚ್ಚಿಡೋದು ಆರಿಸೋದು ಎಷ್ಟು ಕಷ್ಟ ಇತ್ತು, ಆರಿಸ್ಬೇಕಾದ್ರೊಂದು ಕಷ್ಟ, ಹಚ್ಚೋದೊಂದು ಕಷ್ಟ. ಆ ಸೀಮೆಣ್ಣೆ ದೀಪದ ಕಥೆಯಂತೂ ಭಾರಿ ಕಷ್ಟದ. ಸ್ವಿಚ್ ಹಾಕ್ತಾರೆ ಟಕ್ ಅಂತ ಹತ್ಬಿಡಿ, ಇಡೀ ಮನೆ ಒಂದ್ಸರ್ತಿ ಮನೆ ತುಂಬ ಬೆಳಗುತ್ತೆ, ಈ ಮನೆ ತುಂಬಾ ಆರಿಸ್ಬಿಡ್ತಾನೆ. ಬೇಕಾದ್ರೆ ಇದೆಲ್ಲ ಯಾಕೆ ನೋಡಬೇಕು ಅಂದ್ರೆ, ವಿಜ್ಞಾನ ಗೊತ್ತಿದ್ರೆ ಇಷ್ಟೆಲ್ಲ ಆಯ್ತಲ್ಲ, ತತ್ವಜ್ಞಾನ ಗೊತ್ತಿದ್ರೆ ಎಷ್ಟು ಮೇಲೆ ಹೋಗ್ತೇವೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ನಮಗೆ ನಿಜವಾಗ್ಲೂ ನಮ್ಗೆ ದೊಡ್ಡ ಯೋಗ ಆದವರು. ಹಿಂದಿನ ಕಾಲಕ್ಕೆ ಕೆಲವು ವರ್ಷಗಳ ಹಿಂದೆ ಸಿದ್ಧಿ ತೋರ್ಸಕ್ ಬರ್ತಿದ್ದಿಲ್ಲ ಮನುಷ್ಯನಿಗೆ, ಋಷಿಮುನಿಗಳು ಸಿದ್ಧಿಗೆ ಬಚ್ಚಿಬಿಟ್ರೆ ಉಳಿದವರಿಗೆ ತೋರ್ಸಕ್ ಬರ್ತಿದ್ದಿಲ್ಲ. ವಿಜ್ಞಾನ ಸಿದ್ಧಿ ಕಂಡವರಿಗೆ ತತ್ವಜ್ಞಾನ ಕಂಡ್ರೆ, ವಿಜ್ಞಾನ ಸಿದ್ಧಿ ಲಿಮಿಟೆಡ್, ತತ್ವಜ್ಞಾನ ಸಿದ್ಧಿ ಅನ್ಲಿಮಿಟೆಡ್ ಅದು. ಅದಕ್ಕೆ ಅಂತ ಸಿದ್ಧಿಯನ್ನು ಕೊಟ್ಟರಂತೆ, ಎಲ್ಲಿ ಬೇಕಾದ್ರೂ ಹೋಗು, ಯಾರನ್ನ ಬೇಕಾದ್ರೂ ನೋಡು ಬರುತ್ತೆ ಅಂತ ಹೇಳಿದ ತಕ್ಷಣ ಒಪ್ಪುಗತ ನಹುಷ ನಡಿ ಅಂತ. ಈ ತನ್ನ ಮಗನಿ ಪಟ್ಟ ಕಟ್ಟಿಬಿಡ್ತಾನೆ. ನಹುಷೋ ಯಯಾತಿಹಿ, ಯಾತಿ ಪಟ್ಟ ಕಟ್ಟಿ ಸ್ವರ್ಗಕ್ಕೆ ಹಾರ್ತಾನೆ. ಸತ್ತು ಸ್ವರ್ಗ ಸೇರಿದ್ರೆ ಪುಣ್ಯ, ಇವತ್ತು ಬದುಕೆ ಸ್ವರ್ಗಕ್ಕೆ ಹೋಗ್ತಾರೆ ಪುಣ್ಯ. ಸ್ವರ್ಗಲೋಕದ ನಮ್ಮಪ್ಪ ಎಲ್ಲಿದ್ದಾರೆ, ಸ್ವರ್ಗದಲ್ಲಿದ್ದಾರೆ ಅಂತ ಹೇಳ್ಬೋದು. ಸ್ವರ್ಗ ಯಯಾತಿ ರಾಜ, ನಮ್ಮಪ್ಪ ಸ್ವರ್ಗ, ನಾನು ಭೂಲೋಕ ಆಡ್ತೇನೆ, ನಮ್ಮಪ್ಪ ಸ್ವರ್ಗ ಆಡ್ತಾನೆ ಅಂತ ಹೇಳ್ಕೊಂಡು ಓಡಾಡಬಹುದು. ಅಂತ ಒಂದು ವೈಭವನ್ನು ಸಂಪಾದನೆ ಮಾಡ್ತಾನೆ. ಅಲ್ಲಿರೋದೇ ಒಳ್ಳೆಯವರುತ್ತಾರೆ, ಸ್ವರ್ಗಲೋಕದ ಕೆಟ್ಟವರೇ ಇಲ್ವಲ್ಲ, ಬರೀ ಒಳ್ಳೆಯವರೇ ಇದೆ. ಅವ್ನು ನೋಡ್ತಾ ಇದ್ದಾನೆ, ಎಲ್ಲ ಪುಣ್ಯ ಎಲ್ಲ ಬರ್ತಾ ಇದೆ ಅವನಿಗೆ. ಸ್ಲೋಲಿ ಡೆವಲಪ್ ಆಗಲಿಕ್ಕೆ ಶುರುವಾದ. ಅನೇಕ ದಿವಸಗಳು ಕಳೀತು, ಚೆನ್ನಾಗೆ ರಾಜ್ಯ ಆಡ್ತಾನೆ. ಪಾಪ ಎಲ್ಲ ಪುಣ್ಯ ಸಾಕಷ್ಟು ಬಂತಲ್ಲ, ಆಡತಾ ಆಡತಾ ಹೋಗ್ತಾನೆ, ಆ ಪುಣ್ಯನು ಅಕ್ಯುಮುಲೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ. ನಿಧಾನವಾಗಿ ಆತನ ಪುಣ್ಯ ಒಂದು ಲಿಮಿಟ್ ಮೀರಿ ಹೋಯ್ತು, ಭಾರಿ ಭಾರಿ ಹೆಚ್ಚಾಗೋಯ್ತು. ಜಾಸ್ತಿ ಆತಷ್ಟೇ ಇರುತ್ತೆ, ಯಾವುದೋ ಔಷಧಿ ಡೋಸೇಜ್ ಜಾಸ್ತಿ ಆದರೆ ಮನುಷ್ಯ ಏನೇನೋ ಆಗಿಬಿಡ್ತಾನೆ. ಅಂಥದ್ದು ಪುಣ್ಯದ ಡೋಸೇಜ್ ಜಾಸ್ತಿ ಆಯ್ತಲ್ಲ, ನಿಧಾನವಾಗಿ ಆತನ ವಿಚಾರ ಸರಣಿ ಬದಲಾಗಿ ಶುರುವಾಯ್ತಂತೆ. ಕೊನೆಗೆ ಒಂದೊಂದೇ ಡಿಮ್ಯಾಂಡ್ ಶುರು ಮಾಡ್ತಾನೆ. ಮೊದಲು ನಮಸ್ಕಾರ ಮಾಡಿ ಹತ್ತು ಕೂತವ್ ನೀವು ಹೇಳ್ತಾನೆ, ನನಗೆ ಅದು ಕೊಟ್ಟಿಲ್ಲ, ನೀವೀಗ ಇದನ್ನು ಕೊಟ್ಟಿಲ್ಲ, ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಅದಿಲ್ಲ ಇದಿಲ್ಲ ಶುರು ಮಾಡ್ತಾರಲ್ಲ. ಮೊದಲು ಖಾಲಿ ಬಿದ್ದ ಕೆಲಸ ಕೂತಿರ್ತಾರೆ, ಕೂತ ಮೇಲೆ ಜೋರು ಮಾಡ್ತಾನೆ ಮನುಷ್ಯನ ಪದ್ಧತಿ. ಒಂದೊಂದೇ ಕೊಡಿ ಅಂತ ಕೇಳಿದನಂತೆ, ಇಂದ್ರದೇವ್ ಏನೇ ಫೆಸಿಲಿಟಿ ಇತ್ತ ಎಲ್ಲ ಕೊಡಿ ಅಂತ ಹೇಳ್ತಾನೆ. ಒಂದೊಂದೇ ಕೊಡ್ತಾ ಬಂದ್ರು, ಪಾಪ ನಿರ್ವಹ ಇಲ್ಲ, ಅದು ಯಾವ್ತರ ಅಗ್ರಿಮೆಂಟ್ ಕೊಡಬೇಕಲ್ಲ, ಕೊಡ್ತಾ ಬಂದ್ರು. ಕೊನೆಗೆ ಎಲ್ಲಿ ಹೋದ ನಹುಷ ಅಂತ ಕೇಳಿದ್ರೆ, ನಾನು ಏನ್ ಮಾಡಿದ್ದೀರಿ ನೀವೀಗ, ಇಂದ್ರನನ್ನು ಮಾಡಿದ್ದೀರಿ. ಇಂದ್ರನಿಗೆ ಕೊಡ ಎಲ್ಲ ಸೌಲಭ್ಯ ಕೊಡಬೇಕಲ್ಲ, ಕೊಡಬೇಕು, ಕೊಟ್ಟಾಯ್ತಲ್ಲ, ಎಲ್ಲ ಕೊಟ್ಟಿದ್ದೀರಿ, ಒಂದು ಕೊಟ್ಟಿಲ್ಲ, ಅದನ್ನು ಕೊಡಿ ಅಂತ ಕೇಳಿದ್ದೀನಿ. ಏನು ಅಂತ ಕೇಳ್ತಾನೆ. ಇಂದ್ರದೇವರ ಹೆಂಡತಿ ಯಾರೋ ಶಚಿ, ನನಗೆ ಶಚಿನೂ ಬೇಕು ಅಂತ ಕೇಳಿಬಿಟ್ಟಂತೆ. ಯಾವ ಮಟ್ಟಕ್ಕೆ ಹೋಗ್ಬೇಕು ಲೆಕ್ಕ? ದರ್ಪಾದೈತ್ಯ ಶಚಿಮಪಿ ಪುಣ್ಯಕ್ಕೆ ಇನ್ಚಾರ್ಜ್ ಆಫೀಸ್ ಅವರಿಗೆ ಎಲ್ಲ ಕೇಳೋ ಕಾಲ ಇನ್ನೂ ಬಂದಿಲ್ಲ ಪುಣ್ಯಕ್ಕೆ. ಸರ್ಕಾರದ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಇಲ್ಲ. ನವಶನಿಗೂ ಅದು ಗೊತ್ತಿತ್ತು, ಆದ್ರೆ ತಲೆ ತಿರುಗಿ ಹೋಗ್ಬಿಟ್ಟಿದೆ. ಪುಣ್ಯ ಪಾಪಗಳ ಒಂದು ಬುದ್ಧಿ ಎಲ್ಲಿವರೆಗೆ ಇರ್ತದೆ? ಬುದ್ಧಿ ಜಾಗೃತವಾದ್ರೆ ಮಾತ್ರ ಮರ್ತವೇ ತದಬಹುದು. ನನಗೆ ಶಚಿನೇ ಬೇಕು ಅಂತ ಹಠ ಹಿಡಿದು ಬಿಟ್ಟೆ. ದರ್ಪಾದೈತ್ಯ ಶಚಿ ಮಪಿ, ಇಲ್ಲಿ ತುಂಬಾ ಸೂಕ್ಷ್ಮವನ್ನು ಹೇಳ್ತಾರೆ. ಸೋತ್ತಮ ಸ್ತ್ರೀಯನ್ನ ಕಾಮಿಸೋದು ಅಂದ್ರೆ ಅಂಧಂತಮಸ್ತಿಗೆ ನೇರ ದಾರಿ ಅಂತ ಕರೀತಾರೆ. ನವಶ ಹೀಗೆ ಮಾಡಿಬಿಟ್ಟಲ್ಲ ಅಂದ್ರೆ ನವಶನಿಗೆ ಶಚಿಯ ಬಗ್ಗೆ ಇದೇನು ಇಲ್ಲ, ಅವರಿಗೆ ಅಪೇಕ್ಷೆ ಏನೂ ಇಲ್ಲ, ಸುಮ್ಮನೆ ಡಿಮ್ಯಾಂಡ್ ಅಷ್ಟೇ. ದರ್ಪಾದೈತ್ಯ ಶಚಿ ಮಪಿ, ಕಾಮಾದೈತ್ಯ ಶಚಿ ಮಪಿ ಅಲ್ಲ, ದರ್ಪಾದೈತ್ಯ ಶಚಿ ಮಪಿ. ಕೆಲವರು ಫೆಸಿಲಿಟಿ ಬೇಕು ಅಂತಲ್ಲ, ಇದೇ ಇದ್ದೇ ಯಾಕೆ ತಗೋಬಾರ್ದು ಅಂತ ಅಷ್ಟೇ. ಇರೋದನ್ನ ಯಾಕೆ ಬಿಡ್ಬೇಕು, ಪ್ರಾವಿಡೆಂಟ್ ಇದ್ದಾಗ ಯಾಕೆ ಬಿಡಬೇಕು ಅಂತ ಅಷ್ಟೇ ಹೊರತು ಅಪೇಕ್ಷೆ ಅಲ್ಲ ಅವರಿಗೆ. ನಹುಶನಿಗೆ ಬುದ್ಧಿ ಈ ರೀತಿ ಆಯ್ತು, ಶಚಿನೂ ಬೇಕು ಅಂದ್ರಂತೆ ದೇವತೆಗಳಿಗೆ ಗಾಬರಿ ಆಗೋಯ್ತು. ಯಾರು ಇಲ್ಲ ಅಂತ ಹೇಳೋಗಿಲ್ಲ, ಅವ್ರ ಶಕ್ತಿಯೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾನೆ ಅಂತ. ಏನ್ ಮಾಡಕ್ ಹೋದ್ರು ಶಕ್ತಿ ಇಲ್ಲ ಅವ್ರಿಗೀಗ, ಮಾತಾಡಿದ ತಕ್ಷಣ ಹೇಳ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಬೇಕೀಗ? ಅವರು ಉಪಾಯ ಮಾಡ್ತಾರೆ, ಬೃಹಸ್ಪತ್ಯಾಚಾರ್ಯನ ಸೂಕ್ಷ್ಮವಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ದೇವಗುರು ಹೇಳ್ತಾರೆ, ಗುರು ಯಾರು ಕೇಳ್ಬೇಕಿತ್ತ ಸಮಯ ಬಂದಾಗ? ಗುರುಗಳನ್ನು ಕೇಳಬೇಕು. ಅವರು ಭಾರಿ ಗೊತ್ತಾಯ್ತು, ಭಾರಿ ದೊಡ್ಡ ಸಮಸ್ಯೆ ಅಂತ ಗೊತ್ತಾಯ್ತು ಅವರಿಗೆ. ಆ ಕ್ಷಣಕ್ಕೆ ಯೋಚನೆ ಮಾಡಬೇಡಿ ಅಂತ ಹೇಳಿ ಇಂದ್ರದೇವರ ಹತ್ರ ಹೋದ್ರಂತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಸೂಕ್ಷ್ಮ ರೂಪದಲ್ಲಿ ಕೂತಿರೋದು ಇವ್ರಿಗೆ ಗೊತ್ತಲ್ಲ, ಅಲ್ಲಿಗೆ ಹೋಗ್ತಾರೆ. ಪರ್ಸನ್ ಸೀರಿಯಸ್ ಅತ್ಯಂತ ಕಾನ್ಫಿಡೆನ್ಷಿಯಲ್ ನಂಬರ್ಸ್ ಬೇಕಾದರೆ ಮಾತ್ರ ಕೊಟ್ಟಿರ್ತಾರಲ್ಲ, ಆತೈತು. ಎಲ್ಲ ಫೋನ್ಗೂ ಸಿಗೋದಿಲ್ಲ ಅವರು, ಮುಖ್ಯವಾಗಿ ಮಾತು ಸಿಗಲೇಬೇಕು ಅಂದ್ರೆ ವ್ಯವಸ್ಥೆ ಮಾಡಿರ್ತಾರ. ಸೀದಾ ಅಲ್ಲಿ ಹೋದ್ರಂತ ಬೃಹಸ್ಪತಿ ಆಚಾರ್ಯರು ಸೂಕ್ಷ್ಮ ರೂಪದಿಂದ ಹೋಗ್ತಾರೆ. ಅವರು ಬ್ರಹ್ಮಹತ್ಯೆ ಗೊತ್ತಾಗಬಾರ್ದಲ್ಲ, ಸೂಕ್ಷ್ಮ ರೂಪದಲ್ಲಿ ಮಾತಾಡ್ತಾ ಇದ್ದಾರೆ. ಇಂದ್ರದೇವರೇ ಎಲ್ಲ ಆಯ್ತು, ಇವರಿಗೂ ಚೆನ್ನಾಗೇ ನಡೀತು, ಹೆಚ್ಚು ಕಡಿಮೆ ಎಷ್ಟು ದಿವಸ ಆಯ್ತು ಗೊತ್ತ ನಡೆದು, ಈಗಾಗಲೇನೆ 1000 ವರ್ಷ ಆಗ್ತಾ ಬಂದಿತ್ತಾಗಲೇನೆ. ನಹುಶ ಪೀಠದಲ್ಲಿ ಕೂತು 1000 ವರ್ಷ ಆಗ್ತಾ ಬಂದಿತ್ತು, ಅಷ್ಟು ಚೆನ್ನಾಗಿ ನಡೆಸಿದ್ದ ಪಾಪ. ಈ ಭಾರಿ ಫಜೀತಿ ಆಗಿಬಿಟ್ಟಿದೆ, ನಹುಶನ ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ, ಈಗ ನಮಗೇನು ತೋಚ್ತಾ ಇಲ್ಲ, ನಿಮ್ಮ ಹೆಂಡತಿನೇ ಅಪೇಕ್ಷೆ ಪಡ್ತಿದ್ದಾನೆ, ಏನು ಮಾಡಬೇಕು ಅಂತ ಕೇಳಿದರೆ ಇಂದ್ರದೇವರು ಯೋಚನೆ ಮಾಡ್ತಾರೆ. ಬಹಳ ಗಂಭೀರ ಸಮಸ್ಯೆ ಅಂತ ಗೊತ್ತಾಗಿಬಿಟ್ಟು ಹಾಗೆಲ್ಲ ಒಂದು ಕೆಲಸ ಮಾಡಿ, ಅದು ಹೇಳಿದಾಗ ಮಾಡಿ ಸಮಸ್ಯೆ ಪರಿಹಾರವಾಗುತ್ತೆ ಅಂತ ಹೇಳಿದರೆ. ಇದು ಉಳಿದವರಿಗೂ ಕೂಡ ಬಹಳ ಕುತೂಹಲ ಹುಟ್ಟಿಸ್ತಕ್ಕಂಥ ಕಥೆ ಇದು. ಎಂಥ ಸೂಕ್ಷ್ಮ ಪ್ರಶ್ನೆ ಇದು ಬಂದಿರೋದೇ. ಆ ಕ್ಷಣಕ್ಕೆ ನಾನು ಹೇಳಿದ ಮಾಡಿ ಅಂತ ಹೇಳಿ ತಕ್ಷಣ ಹೇಳ್ಕೊಡ್ತಾನೆ, ಬಂದುಬಿಡ್ತಾರೆ. ಆಗ ನಹುಶನ ಹೇಳ್ತಾರೆ, ನಹುಶ ಆಗಬಹುದು ಅಂತ ಹೇಳಿದ್ದಾರೆ, ಆಗಬಹುದು, ಶಚಿಯನ್ನ ನೀನು ಹೊಂದಬಹುದು, ಆದರೆ ಒಂದು ಕರಾರು ಅಂತ ಹೇಳಿದ್ದಾರೆ. ಏನು ಕರಾರು ಅಂದ್ರೆ, ಇಂದ್ರದೇವರು ಶಚಿಯ ಮನೆಗೆ ಹೇಗೆ ಹೋಗ್ತಿದ್ರೋ ನೀನು ಹಾಗೆ ಹೋಗಬೇಕು, ಹಾಗಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ನಾನು ಆಗಲೇ ಅಂತ ಒಪ್ಕೊಂಡ್ಬಿಡ್ತಾರೆ, ಓ ಹಾಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಹೇಗೆ ಹೋಗ್ತಿದ್ರು ಇಂದ್ರದೇವರು ಅಂತ ಕೇಳಿದ್ರೆ, ಅವರು ಮೇಣೆಯಲ್ಲಿ ಕುತ್ಕೊಂಡು ಬಿಟ್ಟು ಸಪ್ತಋಷಿಗಳನ್ನ ವಾಹಕರನ್ನಾಗಿ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ರು, ನೀನು ಹಾಗೆ ಹೋಗು ಅಂದ್ರೆ. ಓ ಆಗ್ಲಿ ಅಂದ್ಬಿಡ್ತಾನೆ ನಹುಶ. ಆಕ್ಚುಲಿ ಇಂದ್ರ ಹಾಗೆ ಹೋಗ್ತಿರ್ಲಿಲ್ಲ, ಸಪ್ತಋಷಿಗಳು ತುಂಬಾ ಪೂಜ್ಯರು, ಅವ್ರನ್ನ ಅವಮಾನ, ಅವ್ರನ್ನ ಹೊರಿ ಅಂದ್ರೆ ಅಂತ ಯಾರು ದೊಡ್ಡವ್ರ ಕರೆದು ಸಾಮಳ ಕರೆದು ಪೀಠ ಹೊತ್ಕೊಂಡು ಹೋಗಿ ಅಂತ ಕೇಳಿದ್ರೆ ಸಾಧ್ಯ ಉಂಟು ಎಂದಾದ್ರೂ ಕೂಡ. ಅವ್ರು ತುಂಬಾ ಮೇಲಿನ ಜನಗಳು, ವಶಿಷ್ಠಾದಿಗಳು ಸಾಮಾನ್ಯರಲ್ಲ, ಮತ್ತೆ ಅವರು ಭೃಗುಮುನಿ ಬದಲಾದ ಮಹಾನುಭಾವರು ಇದ್ದಾರೆ, ಅವರಿಗೆ ಪಾದಪೂಜೆ ಮಾಡದೇವರ ಹೊರತು ಇಂದ್ರದೇವರ ಸ್ವರೂಪದಲ್ಲಿ ಇವ್ರ ಮೇಲೆ, ಆದ್ರೆ ಅವ್ರ ಪೋಸ್ಟ್ ಅಂತದ್ದು ಗೌರವಿಸ್ತಕ್ಕಂಥ ಪೋಸ್ಟ್ ಆದ್ರೆ ಆ ಮಾಡೋರಲ್ಲ. ಉದ್ದೇಶಪೂರ್ವಕ ಈ ಮಾತನ್ನು ಹೇಳಿದ್ರು. ನಹುಶ ಏನ್ ಮಾಡಬೇಕಾಗಿತ್ತು? ಹಾಗಾದ್ರೆ ಆಗೋದಿಲ್ಲ ಅನ್ಬೇಕಾಗಿತ್ತು ನಹುಶ. ಅಂತಹ ಪೂಜ್ಯರ ಕೈಯಲ್ಲಿ, ಮಹಾನುಭಾವರ ಕೈಯಲ್ಲಿ ನಾನು ಮೇಣೆ ಹೊರಿಸಿಕೊಂಡು ಶಚಿ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇಡ ಅಂತ ಅಂತಾನೆ ತಿಳ್ಕೊಂಡಿದ್ರು. ಆದ್ರೆ ಪುಣ್ಯಪಾಪದ ವ್ಯವಸ್ಥೆ ಇದ್ದಿದ್ರೆ ಮೊದಲೇ ಬೇಡ ಅಂತ ಇದ್ದಾತ, ಇದೆಲ್ಲ ಕೇಳ್ತಿರ್ಲಿಲ್ಲ. ಅದಕ್ಕೆ ಹೇಳ್ತಾರೆ, ಯಾವನು ಉನ್ಮತ್ತನಾಗ್ತಾನೆ ಅವ್ರು ಎಂದು ಹಿತದ ವಾಕ್ಯಗಳು ಕಿವಿ ಬಿಡೋದಿಲ್ಲ, ಆಗಲೇ ಅಂತ ಹೇಳಿಬಿಟ್ಟಂತೆ. ಹಾಗ ಅವ್ರು ಇನ್ನೂ ಆಶ್ಚರ್ಯ ಆಯ್ತು, ಇದಕ್ಕೂ ತಯಾರಾಗಿಬಿಟ್ಟಲ್ಲ, ಏನ್ ಮಾಡ್ಬೇಕು ಇವನು ಅಂತ ತಿಳ್ಕೊಂಡಿದ್ದಾರೆ. ಕೂತೇ ಬಿಟ್ಟಂತೆ ಮೇಣಿಯಲ್ಲಿ. ಸಪ್ತಋಷ್ಣ ಕರೀತಾನೆ, ಹೊರ್ರಿ ಅಂತ ಹೇಳಿದ್ದಾರೆ. ಹೊರ್ರಿ ಆಯ್ತು, ಫಜೀತಿ ಆಯ್ತು. ಋಷಿಗಳು ಉಳಿದವರು ಸೇರಿಬಿಟ್ಟಿದ್ದಾರೆ ಪಾಪ, ಬ್ರಹ್ಮರ್ಷಿಗಳು ಸಹ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಪಾಪ. ಅವ್ರು ಹೊತ್ಕೊಂಡ್ಬಿಟ್ರು, ನಿರ್ವಹಣೆ ಇಲ್ಲ, ಆರ್ಡರ್ ಇದೆ, ತಪಸ್ಸಲ್ಲಿ ಕಿತ್ಕೊಂಡ್ಬಿಡ್ತಾನೆ ನೋಡಿದ ತಕ್ಷಣ. ಅದಕ್ಕೆ ಹೇಳ್ತಾರೆ, ಇಂದ್ರ ರುದ್ರದೇವರು ವರ ಕೊಟ್ರು, ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವನ್ ಕೇಳ್ಕೊಂಡ, ನಾನು ಯಾರ ಯಶ್ಯ ಪುಂಶಃ ಕರಂ ಶೀರ್ಷ್ಣಿ ದಾಸೇ ಸಮ್ರಿಯತಾಮಿತಿ, ರುದ್ರದೇವರೇ ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವ್ರ ಕಷ್ಟ ಸುಟ್ಟು ಬೂದಿ ಆಗಬೇಕು ಅಂತ ಕೇಳಿದ. ಅವ್ರು ತಥಾಸ್ತು ಅಂದ್ರು. ಅಂತಿರ್ಲಿಕ್ಕೆ, ಸ್ವಾಮಿ ನಿಮ್ ತಲೆ ಮೇಲೆ ಕೈ ಇಡ್ತೀರಿ ಅಂತ ಹೇಳಿದ. ಅವ್ರು ಕೊಟ್ಟ ವರ ಅವ್ರಿಗೆ ತಿರುಗಿಸ್ತ ಅವನು, ಇದು ಭಾರಿ ಡೇಂಜರಸ್ ಅಪ್ರೋಚ್. ಇವ್ರು ಹೀಗಾಯ್ತಲ್ಲ, ಈಗ ನೀನ್ ನೋಡಿದವ್ರು ಶಕ್ತಿ ಎಲ್ಲ ಬರೋ ವರ ಕೊಟ್ಟಿದ್ದಕ್ಕೆ ಇವ್ರು ಯಾರು ಏನು ಮಾಡೋದೇ ಶಾಪ ಶಕ್ತಿನೂ ಅವರಲ್ಲಿಲ್ಲ, ಈಗ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಕುತ್ಕೊಂಡೇ ಬಿಟ್ಟಂತೆ ಒಂದು ಹೋಗ್ತಾ ಇದ್ದಾರೆ. ಆಗ ಅವರು ಪಾಪ ಒಂದು ಮಾತಾಡ್ತಾರೆ, ಇಂದ್ರ ನಹುಶ ಇಷ್ಟೆಲ್ಲ ಮಾಡ್ತೀಯಲ್ಲ, ಒಂದು ಪ್ರಶ್ನೆ ಕೇಳ್ತೀವಿ ಉತ್ತರ ಕೊಡ್ತೀವ ಅಂದ್ರೆ ಅಗಸ್ತ್ಯಾದಿ ಮುನಿಗಳಿದ್ದಾರೆ, ಅಗಸ್ತ್ಯ ಮುನಿಗಳಿದ್ದಾರೆ ಮಹಾನುಭಾವರೆಲ್ಲ ಕೂಡ. ಅವ್ರು ಕೇಳಿದ್ರಂತೆ, ನಹುಷ ನೀನೀಗ ಶಚಿ ಹತ್ರ ಹೋಗ್ತಾ ಇದ್ದೀಯಲ್ಲ, ಇದು ನ್ಯಾಯವಾ? ಓ ಯಾಕೆ ನ್ಯಾಯ ಅಲ್ಲ ಅಂತ ಕೇಳುತ್ತಾನೆ. ಹಾಗಿದ್ರೆ ವೇದಗಳನ್ನು ಹೋಗ್ತೀಯಾ ಅಂತ ಕೇಳಿದರೆ, ವೇದ ಪ್ರಾಮಾಣ್ಯ ವಿಷಯ ಪೃಷ್ಠೋ ನೇತ್ಯಾಹ ಮೂಢಧೀಹಿ, ವೇದಗಳು ಪ್ರಮಾಣ ಅಂತ ಹೋಗ್ತೀಯಾ ಅಂತ ಕೇಳಿದರೆ ಅವನು ಯೋಚನೆ ಮಾಡಿದ. ನಿಜವಾಗ್ಲೂ ವೇದ ಓದಿದ್ದಕ್ಕೆ ಅಷ್ಟು ಮೇಲೆ ಬಂದಿರೋದು ಪುಣ್ಯಾತ್ಮ, ವೇದ ಓದಿ ಯಜ್ಞ ಮಾಡಿದ್ದಕ್ಕೆ ಅಷ್ಟು ಮೇಲೆ ಬಂದಿದ್ದಾನೆ. ಬಟ್ ಈಗ ವೇದ ಒಪ್ತೀನಿ ಅಂತ ಅಕಸ್ಮಾತ್ ಹೇಳಿಬಿಟ್ರೆ ಕೋಟ್ ಮಾಡ್ತಾರೋ? ನಾ ಪರಸ್ತ್ರೀಯಂ ಗಚ್ಚೇತ್, ವೇದ ಹೇಳುತ್ತೆ ಪರಸ್ತ್ರೀಯರನ್ನ ಎಂದೂ ಕೂಡ ಸಂಪರ್ಕಿಸಬಾರದು, ನಿಯಮ ಉಂಟು. ಕೋಟ್ ಮಾಡಿದ ತಕ್ಷಣ ಬಿಡಬೇಕಾಗುತ್ತೆ. ಅವನು ಬುದ್ಧಿವಂತ ಏನ್ ಹೇಳ್ತಾನೆ, ನಾ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟೆ. ಮನುಷ್ಯ ತನ್ನ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಮೆಂಡ್ ಮಾಡ್ತಾನೆ ಶಾಸ್ತ್ರಗಳನ್ನು ನೋಡಬೇಕು. ವೇದ ಪ್ರಾಮಾಣ್ಯ ವಿಷಯ ಪೃಷ್ಠೋ ನಾ ಇತ್ಯಾಹ ಮೂಢಧೀಹಿ, ಆಚಾರ ಸೂಚನೆ ಕೊಡ್ತಾರೆ. ಅವನು ಮೂಢಧೀಹಿ, ವೇದ ಪ್ರಾಮಾಣ್ಯ ಒಪ್ಪಲಿಲ್ಲ. ಯಾರು ವೇದ ಪ್ರಾಮಾಣ್ಯ ಒಪ್ಪೋದಿಲ್ಲ ಅವರೆಲ್ಲ ಮೂರ್ಖ ಬುದ್ಧಿಯವರು ಅಂತಾನೆ ನಾಥವು ಸಮಯಿ ಹೇಳಿದಾಗೆ. ಆಗ ಅರ್ಥ ಆಯ್ತಂತೆ, ಅಲ್ಲ ಅವ್ರಿಗೆ ಸಾಕಾಯ್ತು, ಇದನ್ನಾರು ಒಪ್ತಾರೆ ಅಂತ ತಿಳ್ಕೊಂಡಿದ್ರೆ ಇಂದ್ರಪದಿ ಕೂಡ್ಲಿಕ್ಕೆ ವೇದ ಒಪ್ಪಿರ್ಬೇಕು ಮೊದಲು, ಇಲ್ಲದ ನೋ ಅಡ್ಮಿಷನ್ ಅದಕ್ಕೆ. ಆದರೆ ಇವತ್ತು ಕೂತಿದ್ದಾನೆ, ದುರುಪಯೋಗ ಮಾಡಿಕೊಂಡು ಒಪ್ಪೋದಿಲ್ಲ ಅಂತ ಹೇಳ್ತಾನೆ, ಏನ್ ಮಾಡ್ಬೇಕು ಅದಕ್ಕೆ? ಯಾರೋ ವೀರಪ್ಪನ ಕಾನೂನು ಒಪ್ಪೋದಿಲ್ಲ ಅಂದ್ರೆ ಸರಿನೇ, ಆದ್ರೆ ಇವತ್ತು ಸರ್ಕಾರದವರ ಕಾನೂನು ಒಪ್ಪೋದಿಲ್ಲ ಅಂದ್ರೆ ಫಾಲೋ ಮಾಡ್ಬೇಕಾರಿ ಮತ್ತೆ? ಬಹಳ ಗಾಬರಿ ಆಯ್ತಂತೆ. ಹಾಗೆಲ್ಲ ಹೇಳಬಾರ್ದು ನಹುಷ, ವೇದ ಅಪ್ರಮಾಣ ಅಂತ ಹೇಳಬಾರದು. ಯಾತಕ್ಕೆ ನತೈಷಾಯಿಷಾಂ ವಚನಾನಾಮೇವ ಅಪ್ರಾಮಾಣ್ಯಂ ಅಪೌರುಷೇಯತ್ವಾತ್ ವೇದಸ್ಯ, ಆಚಾರ ವಾಕ್ಯಗಳವೆಲ್ಲ ಕೊಡೋರು. ಹಾಗೆ ಶುರು ಮಾಡ್ತಾರೆ ಪಾಪ. ಹಾಗೆಲ್ಲ ಹೇಳಬಾರದು, ವೇದಗಳು ಅಪೌರುಷೇಯ ಅಂತ ಶುರು ಮಾಡಿದರೆ ಅವನಿಗೆ ಗೊತ್ತಾಯ್ತು, ನಿಧಾನ ಆರ್ಗ್ಯುಮೆಂಟ್ ಮಾಡಿ ಒಪ್ಪಿಸಿಬಿಡ್ತಾರೆ ಅಂತ ಗೊತ್ತಾಯ್ತು. ಅವ್ರು ಏನ್ ಮಾಡಿದನಂತೆ, ಅವರ ತಲೆಗೆ ಜೋರ ಒದ್ದುಬಿಟ್ಟನಂತೆ ಕಾಲಿ. ಎಷ್ಟು ಸೊಕ್ಕಿರ್ಬೇಕು ಅವ್ರಿಗೆ. ಅಂದ್ರೆ ಮನುಷ್ಯ ಉನ್ಮತ್ತನಾದ್ರೆ ಕ್ರುದ್ಧೋ ಹನ್ಯಾತ್ ಗುರುವನಪಿ ಅಂತ ಮಹಾಭಾರತದ ವಾಕ್ಯ. ಮನುಷ್ಯ ಕೋಪಕ್ಕೆ ವಶನಾಗಿಬಿಟ್ರೆ ಗುರುಗಳು ಹಿರಿಯರು ತಂದೆ ತಾಯಿ ಏನು ನೋಡೋದಿಲ್ವಂತೆ, ತಲೆಗೆ ಒಡೆದೇ ಬಿಟ್ಟಂತೆ ತಲೆಗೆ. ಆಗ ಒಂದು ವಿಚಿತ್ರ ಪ್ರಸಂಗ ನಡೆದೋಗಿ, ಅವರ ತಲೆ ಗೊದ್ರಲ್ಲ, ಆ ತಲೆಯೊಳಗೆ ಆ ಜಟೆಯೊಳಗೆ ಸೂಕ್ಷ್ಮ ರೂಪದಲ್ಲಿ ಅಗಸ್ತ್ಯ ಮುನಿಗಳು ಕೂತಿದ್ರಂತೆ. ಸೂಕ್ಷ್ಮ ದೊಡ್ಡ ರೂಪದಲ್ಲಿ ಕೂತ್ರೆ ಹೇಳ್ಕೊಂಡ್ಬಿಡ್ತಾನೆ ತಪಸ್ಸನ್ನು. ಮತ್ತೆ ಇನ್ವಿಜಿಬಲ್ ನೋಡಿದ್ರೆ ತಾನೇ ಪುಣ್ಯ ಬರೋದು ಈ ಕಡೆಗೆ. ಕಾಡದಂತೆ ಭೃಗು ಮುನಿಗಳು ಅಗಸ್ತ್ಯರ ಜಟೆಯೊಳಗೆ ಕೂತಿದ್ರಂತೆಪ್ಪ. ಭೃಗುಮುತಸ್ಯ ಜಟಾಪಿ ಲೀನಂ, ಅಗಸ್ತ್ಯರ ಜಟೆಯೊಳಗೆ ಭೃಗುಮುನಿಗಳು ಕೂತಿದ್ದಾರೆ. ಅವರು ಈ ಒಳ್ಳೆ ಶಾಪ ಕೊಡೋ ಶಕ್ತಿ ಇದೆ ಅವರಿಗೆ, ಕಣ್ಣು ಎಂದೂ ಬಿದ್ದಿಲ್ಲಂತವ್ರು. ಕದಾಪಿ ತಸ್ಯ ದೃಷ್ಟಿಪಥಂ ನಯಾತಂ ಅಂತ ಹೇಳಿದ್ದಾರೆ. ರಿಸರ್ವ್ ಫೋರ್ಸ್ ಇಟ್ಕೊಂಡು ಇಟ್ಕೊಂಡಿದ್ರು ಪಾಪ, ಗೊತ್ತಿತ್ತು ಡೇಂಜರ್ ಬರುತ್ತೆ ಅಂತ ಗೊತ್ತಿತ್ತು ಪಾಪ ಅವರಿಗೆ. ಒಬ್ಬನು ಎಕ್ಸ್ಪೋಸ್ ಮಾಡಿರ್ಲಿಲ್ಲ ಅವತ್ತಿನವರಿಗೂ ಕೂಡ. ಈ ಆಟಗಾರ ಹಾಗೆ ಮಾಡ್ತಾರೆ, ಕೀ ಬೌಲರ್ ಎಕ್ಸ್ಪೋಸ್ ಮಾಡೋದಿಲ್ಲ, ಈ ಕೌಂಟಿ ಮ್ಯಾಚ್ಗಳಿಗೆಲ್ಲ ಮಾಡೋದಿಲ್ಲ. ಒಳ್ಳೆ ಮೇನ್ ಟೆಸ್ಟ್ಗೆ ಮಾತ್ರ ಎಕ್ಸ್ಪೋಸ್ ಮಾಡ್ತಾರೆ, ಅಲ್ಲಿ ಯಥಾಪರಿಗೆ ಕೈ ಕೊಟ್ಬಿಡ್ತಾರೋ ಆ ವಿಚಾರ ಬೇರೆ. ಆದರೆ ಸಾಮಾನ್ಯವಾಗಿ ಮನುಷ್ಯ ಬಹಳ ಬುದ್ಧಿವಂತಿಕೆ ನಡ್ಕೋಬೇಕು, ಎಲ್ಲದನ್ನ ಹಾಗೆ ರಿಸರ್ವ್ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಎಂದೂ ಕಣ್ಣಿ ಬಿದ್ದಿರಲಿಲ್ಲ, ಫುಲ್ ಸ್ಟ್ರೆಂತ್ ಅಲ್ಲಿದ್ರು ಅವ್ರು ಪಾಪ. ಅವ್ರು ಶಾಪ ಕೊಡ್ಲಿಕ್ಕೆ ಅಂತ ಬಾಯಿ ತೆಗಿತಾ ಇದ್ದಾರೆ. ಆಗ ಬ್ರಹ್ಮದೇವರು ನೋಡಿದ್ರಂತೆ, ಬ್ರಹ್ಮದೇವರು ಮೃಗುಮನಿಗಳ ತಂದೆಯವರು, ಅವ್ರು ನೋಡ್ತಾರೆ ಇವರಿಗೆ ಶಾಪ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯ್ತು. ಅವ್ರು ಶಾಪ ಕೊಡೋ ಎಷ್ಟು ಶಕ್ತಿ ಬಂದ ನಹುಷನಿಗೆ ಅಂತ ಕೇಳಿದ್ರೆ, ಮೂರು ಲೋಕದ ಋಷಿಮುನಿಗಳ ಶಕ್ತಿಯಲ್ಲಿ ಅಡ್ಕೊಂಡ್ಬಿಟ್ಟಿದ್ದಾನೆ ಮೃಗುಮನಿ, ಇವರೊಂದು ಶಕ್ತಿ ಒಂದು ಅಡ್ಕೊಂಡಿಲ್ಲ ಅಷ್ಟೇನೆ. ಇವ್ರ ಮನೆಗೆ ತುಂಬಾ ಜಾಸ್ತಿ ಇದೆ ಅವರು ಪುಣ್ಯ, ಶಾಪ ಕೊಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಬ್ರಹ್ಮದೇವರು ನೋಡ್ತಾರೆ ಅವ್ರು ಶಾಪ ಕೊಡಬೇಕು, ಲೋಕ ಕಲ್ಯಾಣವಾಗಬೇಕೀಗ, ನಹುಷನೂ ಬದುಕಬೇಕು. ಇವ್ರು ಯಾರೋ ಸಾಯ್ತಾರೆ ಅಲ್ಲ, ನಹುಷನೂ ಹಾಳಾಗಿ ಹೋಗ್ತಾನೆ ಈ ರೀತಿ ಮಾಡೋದ್ರಿಂದ, ಅವನು ಬದುಕಬೇಕು. ಬ್ರಹ್ಮದೇವರು ಏನ್ ಮಾಡಿದ್ರಂತೆ, ಅವರೊಳಗೆ ತಾವು ಎಂಟರ್ ಆಗ್ತಾರೆ, ಭೃಗುಮುನಿ ಒಳಗೆ ತಾವು ಪ್ರವೇಶ ಮಾಡ್ತಾರೆ. ಹಿಂದೆ ಹಾಗೆ ಆಗಿತ್ತು, ಶಾಪ ಕೊಡ್ಲಿಕ್ಕೆ ಅಂತ ವಶಿಷ್ಠರು ಹೋದಾಗ ಒಳಗೆ ಬ್ರಹ್ಮದೇವರು ವಶಿಷ್ಠ ಸಂಸ್ಥಾ ಕಮಲೋದ್ಭವ ಪ್ರಭು ಅಂತ ಹೇಳಿದ್ದಾರೆ. ಅವ್ರು ಎಂಟರ್ ಆದರೆ ಅವರು ಮಾತಾಡ್ತಾ ಇದ್ದಾರೆ, ಕೆಲವು ನಹುಷ ಎಂಥ ಪಾಪ ಕಾರ್ಯ ಮಾಡ್ತಾ ಇದ್ದಿ, ನೀನೀಗ ಕಾಲಿನ ಹೊಡೆದಿದ್ದೀಯಲ್ಲ, ಉನ್ಮತ್ತನಾಗಿದ್ದೀಯಲ್ಲ, ತಕ್ಷಣ ನೀನು ಅವನಂತ ಇದ್ದಂತೆ ಸರ್ಪ ಸರ್ಪ ಅಂತಿದ್ದಂತೆ. ಸರ್ಪ ಅಂದ್ರೆ ಸಂಸ್ಕೃತದಲ್ಲಿ ಕ್ರಿಯಾಪದಕ್ಕೆ ಏನರ್ಥ ಗೊತ್ತೇನು, ಜಸ್ಟ್ ಮೂವ್ ಮೂವ್ ಅಂತ ಅರ್ಥ, ಮುಂದಕ್ಕೆ ಹೋಗಿ ಅಂತ ಅರ್ಥ. ಎಲ್ಲಿಗೆ? ಶಚಿ ಮನೆಗೆ. ಅವನಂತ ಇದ್ದಿತ್ತು, ಸರ್ಪ ಸರ್ಪ ಅಂದಿಯಲ್ಲ, ನೀನು ಸರ್ಪವಾಗಿ ಹುಟ್ಟು ಅಂತ ಹೇಳ್ತಾರೆ. ತಕ್ಷಣ ಅವನೇನಂದ ಅದೇ ದುಃಖ ಬರಬೇಕು. ಎಂಎಂಆಪಿ ಸ್ಮರಣ್ ಭಾವಂ ತ್ಯಜತ್ತೆಂತೆ ಕಲೇವರಂ ಇದ್ದಾಗೆ, ಮನುಷ್ಯ ಎಂತೆಂಥ ಯೋಚನೆಯನ್ನು ಮಾಡ್ತಾನೋ ಅಂಥದ್ದೇ ಗತಿಗೆ ಹೋಗಬೇಕು. ನೀನು ಸರ್ಪವಾಗಿ ಭೂಲೋಕದಲ್ಲಿ ಹುಟ್ಟು ಅಂತ ಶಾಪ ಕೊಟ್ಟು. ಇಮ್ಮಿಡಿ ಬ್ರಹ್ಮದೇವರ ಶಾಪ ಅಂದ್ರೆ ಇಮ್ಮಿಡಿಯೇಟ್ ಆನ್ ವಿತ್ ಇಮಿಡಿಯೇಟ್ ಎಫೆಕ್ಟ್, ಆರ್ಡರ್ ವಿತ್ ಇಮಿಡಿಯೇಟ್ ಎಫೆಕ್ಟ್, ತಕ್ಷಣ ಭೂಮಿಯಲ್ಲಿ ಹುಟ್ಟಬೇಕು ನೀನು. ಆದ್ರೆ ಅಷ್ಟು ಲೋಕದ ಪುಣ್ಯ ನಿನಗೆಲ್ಲ ಇದೆಯಲ್ಲ, ಭೂಲೋಕದಲ್ಲಿ ಹುಟ್ಟಿದಾಗ ನಿನಗೆ ಆಹಾರ ಏನು ಅಂದ್ರೆ ಷಷ್ಠ ಕಾಲ ಅಂತೇಳಿ, ಮೂರನೇ ದಿವಸ, ಪ್ರತಿ ಮೂರನೇ ದಿವಸ ಸಾಯಂಕಾಲ ಸೂರ್ಯಾಸ್ತದ ಹೊತ್ತಿಗೆ, ಸೂರ್ಯಾಸ್ತದ ಹೊತ್ತಿಗೆ ಅತ್ಯಂತ ಬಲಿಷ್ಠವಾದ ಪ್ರಾಣಿ ಬಂದರೂ ಸರಿನೇ, ನಿನ್ನ ಕೈ ಸಿಗುವಾಗಿ ಸಿಗಬೇಕು, ನೀನು ಅದನ್ನು ತಿನ್ನಬಹುದು. ಉಳಿದಂತೆ ನೀನು ಅದೊಂದೇ ಕಾಯ್ತು, ಬೇರೆ ದಾರಿ ಇಲ್ಲ. ಆದರೆ ಬಂದ ವ್ಯಕ್ತಿ ಆ ಹೊತ್ತಿನಲ್ಲಿ ಸಿಕ್ಕರೆ ಮಾತ್ರ ಅವನು ಯಾರೇ ಆಗಿರಲಿ ನಿನಗೆ ಅವನು ಹಿಡಿಯೋ ಶಕ್ತಿ ಬರಲಿ ಅಂತ ಬ್ರಹ್ಮದೇವರು ಅದು ಶಾಪರಾಯಿತು ವರನೂ ಆಯ್ತು. ಹೀಗಿರಬೇಕು ನೀನು, ಈ ರೀತಿ ಎಷ್ಟೋ ದಿವಸ ಇರ್ತೀಯ, ಕೊನೆಗೊಬ್ಬ ಸಿಕ್ತ ನಿನ್ನ ಕೈಯಲ್ಲಿ, ಅವನ ಎಂಥವನು ಅಂದ್ರೆ ನಿನಗಿಂತ ಭಾರಿ ಭಾರಿ ಬಲಾಢ್ಯ ಅವನು. ಅವನೇನ್ ಮಾಡ್ತಾನೆ, ನೀನು ಅವನನ್ನ ತಿನ್ಲಿಕ್ಕೆ ಅಂತ ಹೋಗ್ತೀಯ, ಅವನು ಬಿಡಿಸ್ಕೊಳ್ಳಕ್ಕೆ ಅಂತ ಹೋಗೋದಿಲ್ಲ. ನೀನ್ ಹೇಗೆ ಪ್ರಯತ್ನ ಮಾಡ್ತಾ ಹೋಗ್ತೀಯೋ ಹಾಗೆ ನಿನ್ ಹೆಚ್ಚಿನ ಪುಣ್ಯ ಸೇರ್ಕೊಂಡಿದೆಯಲ್ಲ ಈಗ, ಅದಿಷ್ಟು ಅವನೇ ಶಿಫ್ಟ್ ಆಗುತ್ತೆ ಅಂತ ಹೇಳಿದ. ಆ ವ್ಯಕ್ತಿ ಎಲ್ಲ ಶಿಫ್ಟ್ ಆಗ್ತಾ ಹೋಗ್ಬಿಡುತ್ತೆ, ನೀನೆಲ್ಲ ನಾರ್ಮಲ್ ಆಗ್ತೀಯ. ಆಗ ನೀನ್ ನಾರ್ಮಲ್ ಆಗ್ತೀಯ, ಉಂಡನ್ನ ವಾಂತಿ ಆದ್ರೆ ನಾರ್ಮಲ್ ಆಗ್ತಾನಲ್ಲ ಆ ಟೈಪ್ ಹೆಚ್ಚು ತಿಂದುಬಿಟ್ಟಿರ್ತಾನೆ ಆಚೆಗೆ. ನಾ ಇಲ್ಲಿವರೆಗೂ ಏನ್ ಮಾಡಕ್ ಸಾಧ್ಯವಾಗ ಒಳಗೆ ಬರಲೇಬೇಕು, ವಿಷ ಇದ್ದಾಗ ಲೆಕ್ಕ, ಬರೀ ವಿಷನೇ ವಿಷ ಆಗಬೇಕಾಗಿಲ್ಲ, ನಮ್ಮ ಮಿತಿಮೀರಿ ತಿಂದ್ರೆ ಅದೇ ವಿಷ ಇದ್ದಾಗ ಅಂತ ಕರೀತಾರೆ. ಅದು ಒಳಗೆ ಹೋಗ್ಬೇಕು, ಆಗ ಹೊರಗೆ ಹೋಗ್ಬಿಡತ್ತೆ, ಆ ವ್ಯಕ್ತಿ ತಗೊಂಡ್ಬಿಡ್ತಾನೆ ಎಲ್ಲ ಕೂಡ. ಇದು ಒಂದು ಸ್ಟೇಜ್. ಅನಂತರದ ಹಂತ, ನೀನು ಕೇಳ್ತಕ್ಕಂತ ಪ್ರಶ್ನೆಗಳಿಗೆ ಯಾರಾದರೂ ಉತ್ತರ ಕೊಟ್ರೆ ಆಗದಲ್ಲಿ ಶಾಪದಿಂದ ಬಿಡುಗಡೆ ಆಗತ್ತೆ, ಅಲ್ಲಿವರೆಗೂ ಅಲ್ಲೇ ಇರಬೇಕು ಅಂತ ಹೇಳಿದ್ರೆ. ಆಗ ನಹುಷ ಅದರಿಂದ ಶಾಪಗ್ರಸ್ತರಾಗಿ ತಕ್ಷಣ ಭೂಮಿ ಬಿಡ್ತಾನೆ ಇಮಿಡಿಯೇಟ್ ಆಗಿ. ನಮಗೊಂದು ರಸ್ತೆ ಬಂತಾಗ ಮತ್ತೆ ಸ್ವರ್ಗಗಳು ಪೋಸ್ಟ್ ವೇಕೆಂಟ್ ಆಯ್ತಲ್ಲ, ಇನ್ನು ಖಾಲಿ ಇದೆಯಾ ಅಂತ ಯೋಚನೆ ಮಾಡಕ್ ಹೋಗ್ಬಾರ್ದು. ಮತ್ತೆ ಅಲ್ಲೇನಾಯ್ತಂತೆ, ಅಷ್ಟೊತ್ತಿ ಇಂದ್ರದೇವರದು ಅವಧಿ ಮುಗೀತು, 1000 ವರ್ಷ ಆಯ್ತಲ್ಲ. ಆಗ ಅವರೆಲ್ಲ ಬ್ರಹ್ಮದೇವರನ್ನು ಕೇಳುತ್ತಾರೆ, ಅವ್ರು ಹೇಳ್ತಾರೆ ಈ ರೀತಿ ಎಷ್ಟಿಸ್ಕಿದ್ರು ಪ್ರಯೋಜನ ಇಲ್ಲ, ಅದಕ್ಕೆ ವ್ಯವಸ್ಥೆ ಇದೆ, ಅಶ್ವಮೇಧ ಯಾಗವನ್ನು ಮಾಡಿ ಆ ಬ್ರಹ್ಮಹತ್ಯ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳಿದ ತಕ್ಷಣ ಅಶ್ವಮೇಧ ಯಾಗವನ್ನು ಮಾಡ್ತಾರೆ, ಬ್ರಹ್ಮಹತ್ಯ ಹೋಗುತ್ತೆ, ಇಂದ್ರದೇವರು ವಾಪಸ್ ಬರ್ತಾರೆ, ಕಬ್ಬಿಡಿದ್ರೆ ಕೂತು ಬಿಡ್ತಾರೆ ಅಂತ ಆ ಸಮಸ್ಯೆ ಪರಿಹಾರ ಆಯ್ತು. ಈ 1000 ವರ್ಷದ ಮಧ್ಯೆ ನಡೆದ ಗಲಾಟೆ ಇದಿಷ್ಟು ಕೂಡ. ನಹುಷ ಭೂಲೋಕದಲ್ಲಿ ಹಾವಾಗಿ ಹುಟ್ಟಿದ್ದ, ಹುಟ್ಟಿ ಎಷ್ಟೋ ವರ್ಷ ಆಗಿ ಹೋಗ್ಬಿಟ್ಟಿತ್ತು. ಅವನು ಬಂದವರನ್ನ ತಿಂದು ಗೊತ್ತಿತ್ತೆ ಹೊರತು ಯಾರು ಬಿಡಿಸ್ಕೊಂಡು ಹೋಗೋರು ಯಾರು ಸಿಕ್ಕಿರ್ಲಿಲ್ಲ ಅವನು. ಎಷ್ಟೋ ದಿವಸಗಳಿಂದ ಹಾಗೆ ಅನುಭವಿಸ್ತಾ ಇದ್ದ, ಅನುಭವಿಸಿ ಮಹಾಯುಗಗಳು ಕಳೆದುವಂತೆ. ಅದಕ್ಕೆ ಅಷ್ಟಾವಿಂಶೆ ಮಹಾಯುಗೆ, 28ನೇ ದ್ವಾಪರ ಯುಗದ ಕೊನೆ ಇತ್ತು, ಪಾಂಡವ ರಾಜ್ಯ ಭಾರತದ ಕಾಲ. ಆಗ ಭೀಮಸೇನ ಅಲ್ಲಿ ಹೋಗಿರೋದಿಗೆ ಅಜಗರ ಏನ್ ಮಾಡಿದನಂತೆ, ಕಷ್ಟ ಹಿಡ್ಕೊಂಡ್ಬಿಡ್ತಾನೆ ಭೀಮಸೇನನ್ನ. ಅದು ಸಾಯಂಕಾಲದ ಹೊತ್ತು ಭೀಮಸೇನ ತಿಳಿದೇ ಹೋಗಿದ್ದಲ್ಲ, ಭೀಮಸೇನ ತಿಳಿದು ಹೋಗಿತ್ತು. ಯಾಕೆ ಶಾಪ ಕೊಟ್ಟಿದ್ದು ಬ್ರಹ್ಮದೇವರು, ಇವರು ಭಾವಿ ಬ್ರಹ್ಮದೇವರು, ಪೂರ್ತಿ ಅವರಿಗೆ ಗೊತ್ತು. ಆದ್ದರಿಂದ ಆ ನರಸನ ಶಾಪದ ಅವಸ್ಥೆ ಮುಗಿದಿದೆ, ಅವನು ಉದ್ಧಾರ ಮಾಡಬೇಕು ಅಂತಾನೆ ಭೀಮಸೇನ ಅಲ್ಲಿಗೆ ಹೋದನಂತೆ. ಹಾವು ಕಷ್ಟ, ಅವನಿಗೆ ಜ್ಞಾನ ಇಲ್ಲ, ಅವನಿಗೆ ತಿಳುವಳಿಕೆ ಇಲ್ಲ, ಯಾರೋ ಬಂದಿದ್ದಾನೆ ಹಿಡಿಬೇಕು ಅಂತ ಹಿಡಿದು ಬಿಡುತ್ತಾನೆ. ಭೀಮಸೇನಿಗೆ ಜ್ಞಾನ ಇದೆ, ಅವ್ರು ಹಿಡಿದು ತಿನ್ನಕ್ಕೆ ಅಂತ ಪ್ರಯತ್ನ ಪಡ್ತಾನೆ, ಮೈಯೆಲ್ಲ ಬಿಗಿದು ಬಿಡ್ತಾನೆ. ಭೀಮಸೇನ ಏನೋ ಪ್ರಯತ್ನ ಮಾಡಕ್ ಹೋಗೋದಿಲ್ಲ, ನಿಧಾನವಾಗಿ ಅವನು ಏನೇನೋ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಪಟ್ಟಾಗೆಲ್ಲ ಆತರ ಪುಣ್ಯವೆಲ್ಲ ಭೀಮನ ಶಿಫ್ಟ್ ಆಗಕ್ಕೆ ಶುರುವಾಗ. ಎಕ್ಸ್ಟ್ರಾ ಏನೇನು ಇತ್ತಲ್ಲ, ಅವ್ ಎಷ್ಟು ಪಾಯಿಂಟ್ ಇದ್ದಿದ್ದೆ, ಪಾಯಿಂಟ್ ಸಮಥಿಂಗ್ ತನ್ನ ಹತ್ರ ಇತ್ತು ಪಾಪ, ಇದ್ದಿದ್ದೆಲ್ಲ ಎಕ್ಸ್ಟ್ರಾನೇ ಆತನಿಗೆ. ಲಾಟ್ರಿ ಬಂದಿರುತ್ತಲ್ಲ, ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತ ಅದರೊಳಗೆ, ಏನೋ 10-20 ರೂಪಾಯಿ ಲಾಟ್ರಿ ತೊಗೊಂಡ್ರೆ ಕೋಟಿ ಅಂತ ಲಾಟ್ರಿ ಬಂದಿರುತ್ತೆ, ಆ ಲಾಟ್ರಿಗಿಂತ ಜಾಸ್ತಿ ಹೊಡೆದಿತ್ತು ಪಾಪ ನಹುಷನಿಗೆ. ಯಾಕಾಯ್ತು ಕೊನೆಗೆ ಎಲ್ಲಿಗೆ ಬಂತು ಅಂತ ಕೇಳಿದರೆ, ಆ ಮಧ್ಯೆ ಸುಸ್ತಾಗಿ ಬಿಡುತ್ತೆ ಅವನಿಗೆ, ಮಧ್ಯೆ ಮಾತಾಡಿಸ್ತಾನೆ, ಯಾರಯ್ಯ ನೀನು, ಯಾವ ಪಾಟಿ ಬಲಾಢ್ಯರಾಗಿದ್ದಿ ಅಂತ ಕೇಳ್ತಾನೆ. ಇಂಥವ್ರು ಯಾರು ಸಿಕ್ಕಿದ್ದಿಲ್ಲ, ಎಷ್ಟೋ ವರ್ಷ ಸುಖವಾಗಿ ತಿನ್ಕೊಂಡಿದ್ದೆ, ನೀನಿನಿಂದ ಬಂದಿ ಅಂತ ಕೇಳ್ತಾನೆ. ನಾನು ಭೀಮಸೇನ ಅಂತ ಪರಿಚಯ ಮಾಡಿಕೊಡ್ತಾನೆ, ಪಾಂಡವರ ಮಧ್ಯಮ ನಾನು ಭೀಮಸೇನ ಅಂತ ಹೇಳಿದಾಗ ಆತ ಕೇಳ್ತಾನೆ, ನೋಡು ಭೀಮಸೇನ ಅದು ಶಾಪದ ಪ್ರಸಂಗ ಹೀಗಿದೆ ಅಂತ ಕತೆ ಹೇಳ್ಬಿಡ್ತಾನೆ ಭೀಮಸೇನ ಬಂದು. ನಾನು ಪ್ರಶ್ನೆ ಕೆಲವಿದೆ, ಅದು ಉತ್ತರ ಕೊಟ್ರೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಬಿಡ್ತಾನೆ. ಭೀಮಸೇನ ಉತ್ತರ ಕೊಡಕ್ ಹೋಗೋದಿಲ್ಲ. ಇದು ಅನೇಕರಿಗೆ ಎರಡನೇ ಪ್ರಶ್ನೆ ಇದು, ಎರಡು ಪ್ರಶ್ನೆ ಭೀಮನ ಬಗ್ಗೆ ಬರ್ತಾ ಐತೆ. ಮೊದಲನೇ ಪ್ರಶ್ನೆ, ಭೀಮನ ಬಗ್ಗೆ ಏನೋ ಭಾರಿ ಹೇಳ್ತಾ ಇದ್ರಿ ನೀವೀಗ, ಭೀಮಸೇನ ಸಮೋ ನಾಸ್ತಿ ಸೇನೆಯವರು ಉಭಯರೂಪಿ ಅಂತ ಹೇಳಿಬಿಟ್ಟು ಭೀಮಸೇನ ಹಾವಿನ ಕೆಲಸ ಕಾಕೊಂಡ್ಬಿಟ್ಟಿದ್ದಾನೆ, ಇವು ಯಾವ ಮಹಾಬಲಾಢ್ಯ ಅಂತ ಒಂದು ಪ್ರಶ್ನೆ ಇತ್ತು. ಇನ್ನೊಂದು ಪ್ರಶ್ನೆ ಏನು, ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬಿಟ್ಟುಬಿಡ್ತಾ ಇದ್ದ. ಭೀಮಸೇನ ಉತ್ತರ ಕೊಡ್ಲಿಲ್ವಲ್ಲ, ಆತನಿಗೆ ಬಲನೂ ಕಡಿಮೆ ಸಿಕ್ಕಾಕೊಂಡ, ಜ್ಞಾನನೂ ಕಡಿಮೆ, ಉತ್ತರ ಕೊಡ್ಲಿಲ್ಲ. ಎರಡು ದೊಡ್ಡ ಆಕ್ಷೇಪಗಳು ಭೀಮಸೇನ ಮೇಲೆ ಬರುತ್ತೆ. ಮಹಾಭಾರತವನ್ನು ಸರಿಯಾಗಿ ಓದಿದವರಿಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ಉಳಿದವರೆಲ್ಲ ಪ್ರಶ್ನೆ ಹಾಕೊಂಡು ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಬಿಟ್ಟಿದ್ದಾರೆ, ಅವರೆಲ್ಲ ಭೀಮ ಕೈಲಾಗದವನು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅನೇಕ ಜನ ಹಾಗೆ ಬರೆದವರೇ ಇದ್ದಾರೆ. ಕುಮಾರವ್ಯಾಸ ಭಾರತ ಮೊದಲಾದವುಗಳಲ್ಲಿ ಅದೇ ಚಿತ್ರ ಕೊಟ್ಟರೆ ಹೊರತು ವಸ್ತುಸ್ಥಿತಿ ಅವರ್ಯಾರು ಹೇಳಲಿಲ್ಲ. ನಿಜವಾಗ್ಲೂ ಏನ್ ಹಿನ್ನೆಲೆ ಎಂಬುದನ್ನು ಅಲ್ಲಿ ಮಹಾಭಾರತ ಹೇಳಿದೆ, ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಮಹಾಭಾರತದ ವಿಷಯ ಬಂದಿದೆ, ಭೀಮಸೇನ ಯಾತಕ್ಕೆ ಸುಮ್ಮನೆ ಇದ್ದಿದ್ದು ಅಂದ್ರೆ, ಯಾತಕ್ಕೆ ಸಿಕ್ಕಿದ್ದು ಅಂದ್ರೆ, ಬ್ರಹ್ಮದೇವರ ಮಾತಿನಂತೆ ಅವನಲ್ಲಿ ಸಿಕ್ಕಾಬಟ್ಟೆ ಪುಣ್ಯ ಇದೆ, ಅದನ್ನೆಲ್ಲ ತಗೊಳ್ಬೇಕು ಅಂತ ಭೀಮಸೇನ ಸುಮ್ಮನೆ ಇರು. ಇಲ್ಲದೆ ಹೋದ್ರೆ ಭೀಮಸೇನೆ ಪುಣ್ಯ ಬೇಕಾಗಿಲ್ಲ. ಈ ಮಧ್ಯೆ ಆತರ ಪುಣ್ಯ ಎಷ್ಟು ಜಾಸ್ತಿ, ಸಮುದ್ರ ಸ್ವಲ್ಪ ನೀರು ಹಾಕ್ತೀರಿ ಅಂತ ಕೇಳಿದಾಗುತ್ತೆ ಅಷ್ಟೇ. ಭೀಮಸೇನ ಬಲಾದಿಗಳ ಸಮುದ್ರನಾದ್ದರಿಂದ ಇದ್ಯಾವುದು ಬೇಕಿಲ್ಲ. ಬಟ್ ಯಾತಕ್ಕೆ ಬೇಕು ಅಂದ್ರೆ ನಹುಷ ದಾರವನ್ನ ಆಗ್ಬೇಕು ಫಸ್ಟ್. ಡಾಕ್ಟರ್ ವಾಂತಿ ಮಾಡಿಸೋ ತನಗಬೇಕು ಅಂತಲ್ಲ, ಅವನು ಬದುಕಲಿ ಅಂತ. ಇವರು ವಾಂತಿ ಮಾಡಿದ್ರು ಅವನೇ ಮಾಡಬೇಕಾಗಿದೆ ಈ ಮಧ್ಯೆ. ಆದ್ರಿಂದ ಡಾಕ್ಟರ್ ಉದ್ದೇಶ ಅವನು ಕಲ್ಯಾಣ ಹೇಗೋ, ನಹುಷನ ಬದುಕಿಸ್ಬೇಕಷ್ಟೇ, ಸುರಕ್ಷಿತವಾಗಿ ಉಳಿಸ್ಬೇಕು. ಅದಕ್ಕೆ ಭೀಮಸೇನ ಸುಮ್ಮನೆ ಸಿಕ್ಕಾಗಿದ್ದಾನೆ ಹೊರತು ಏನು ತೊಂದರೆ ಆಗ್ತಾ ಇಲ್ಲ, ಅವನು ಮಾತ್ರ ತೊಂದರೆ ಮಾಡ್ಕೋತಾನೆ ಇದ್ದಾನೆ. ಇದು ಬಲ ಕಡಿಮೆ ಅಂತ ಯಾರು ಆರೋಪ ಮಾಡಾಗಿಲ್ಲ. ಅಷ್ಟು ಬಲವನ್ನು ತಗೊಳ್ಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು ಯೋಚನೆ ಮಾಡಿ. ಅಷ್ಟು ಬಲ ತಗೋಬೇಕಾದ್ರೆ ಅಷ್ಟು ಎಷ್ಟೋ ಸಾವಿರಾರು ಲೀಟರ್ ಹಿಡಿಸುತ್ತೆ ಪಾತ್ರೆ ಸೈಜ್ ಎಷ್ಟಿರ್ಬೇಕು ಗೊತ್ತಾಗುತ್ತಲ್ಲ. ಆ ಟೈಪ್ ನಹುಶನಿಗೆ ತಗೊಳಕ್ಕಾಗಲಿಲ್ಲ, ತಗೊಂಡು ಜೀರ್ಣ ಮಾಡ್ಕೊಳಕ್ಕಾಗಲಿಲ್ಲ. ಆದರೆ ಭೀಮಸೇನ ಎಷ್ಟೆಲ್ಲ ಪುಣ್ಯ ತಗೊಂಡಲ್ಲ, ಮೂರು ಲೋಕದ ದೇವತೆಗಳ ಋಷಿಗಳ ಪುಣ್ಯವನ್ನ ಎಳ್ಕೊಂಡಲ್ಲ, ಭೀಮನಿಗೆ ಅಹಂಕಾರ ಬಂತ, ಏನು ಬರಲಿಲ್ಲ. ಅದಕ್ಕೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋರು ಹೊಯ್ಯೋರು. ನಹುಶ ಎಲ್ಲಿ, ಭೀಮಸೇನ ಎಲ್ಲಿ? ಬಂಡಿಯನ್ನ ಉಂಡಿತು ಕೂಸು ಜೀರ್ಣ ಮಾಡಿಕೊಳ್ತು ಅಷ್ಟೇ ಅಲ್ಲ, ಮೂರು ಲೋಕದ ಪುಣ್ಯನೂ ಕೂಡ ಜೀರ್ಣ ಮಾಡ್ಕೊಳ್ತಕ್ಕಂಥ ಶಕ್ತಿ ಭೀಮಸೇನಿಗೆ. ನಡೆದ ಪ್ರಸಂಗ ಇತ್ತು, ಮಹಾಭಾರತಲ್ಲೇ ಬರುತ್ತೆ. ಆದ್ರೆ ಯಾತಕ್ಕೆ ಎಲ್ರಿಗೂ ಬರಲಿಕ್ಕೆ ಬರೋದಿಲ್ಲ ಅಂತ ಕೇಳಿದ್ರೆ, ಮಹಾಭಾರತ ದೊಡ್ಡ ಮಹಾಸಾಗರ, ಅದರಲ್ಲಿ ಎಷ್ಟೋ ಕಥೆಗಳು ರಿಪೀಟ್ ಆಗ್ತಾ ಹೋಗುತ್ತೆ. ಒಂದ್ ಸರ್ತಿಗೆ ಒಂದು ಕಥೆ ಬರೋದಿಲ್ಲ, ಅನೇಕ ಸರ್ತಿ ರಿಪೀಟ್ ಆಗುತ್ತೆ. ಸುಮ್ಮನೆ ರಿಪೀಟ್ ಆಗೋದಿಲ್ಲ ಕಥೆ, ಬೇರೆ ಬೇರೆ ಆಂಗಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಈ ಭಾಗದಲ್ಲಿ ಒಂದು ಭಾಗ ಮಾತ್ರ ಹೇಳ್ತಾರೆ, ಇನ್ನೊಂದು ಭಾಗದಲ್ಲಿ ಮತ್ತೊಂದು ಭಾಗ ಮಾತ್ರ ಹೇಳ್ತಾರೆ, ಇನ್ನೊಂದು ಕಡೆ ಮತ್ತೊಂದು ಹೇಳ್ತಾರೆ. ಎಲ್ಲ ಅದನ್ನು ಕೂಡಿಸಿದಾಗ ಏನು ಗೊತ್ತಾಗುತ್ತೆ? ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ಅಷ್ಟು ನೋಡೋ ಪೇಷನ್ಸ್ ಯಾರಿಗಿರುತ್ತೆ? ಕೈ ಬಿಟ್ಟು ಬಿಡ್ತಾರೆ. ನಾವೇ ನೋಡಿ ಎಲ್ಲ ದಾರಿಯಲ್ಲಿ ಹೋಗ್ತಿರ್ತೀವಿ, ಯಾರೋ ಸಿಗ್ತಾ ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರೆ ಸುಮ್ಮನೆ ಹಾಗೆ ಎಲ್ಲೋ ಹೋಗ್ತೀವಿ ಅಂತ ಹೇಳ್ತೀವಿ. ಬ್ಯಾಂಕಿಗೆ ದುಡ್ಡು ತರಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ರೆ ಗತಿ ಮುಗಿದಲ್ಲ, ಎಲ್ಲೋ ಹೋಗ್ತೀವಿ ಅಂತ ಹೇಳ್ತಾರೆ. ಯಾರು ಇನ್ನೊಬ್ಬ ಯಾವನ ಸಿಗ್ತಾನೆ, ಇಲ್ಲ ಸ್ವಲ್ಪ ಏನೋ ಬ್ಯಾಂಕ್ ಕೆಲಸ ಇತ್ತು ಅಂತ ಅಷ್ಟೇ ಹೇಳ್ತಾನೆ, ಬೇರೆ ಹೇಳೋದಿಲ್ಲ. ಸಂಬಂಧಪಟ್ಟವನೇ ಸಿಗ್ತಾರೆ, ಯಾವುದೋ ವ್ಯವಹಾರದವನು, ನಾನು ಇನ್ನು ಕೆಲಸ ಕೊಟ್ಟಿದ್ದೇನೆ ಮಹಾರಾಯ, ನೀನು ಕೊಟ್ಟು ಬಿಡ್ತೇನೆ ಮತ್ತೆ ಓಡಾಡಿಸ್ಬೇಡ ಅಂತ ಹೇಳೋದಕ್ಕೆ ಹೋಗ್ತಾರೆ. ಯಾಕೆ ಎಲ್ಲರಿಗೂ ಒಂದೇ ಆನ್ಸರ್ ಕೊಡೋದಿಲ್ಲ, ಕೊಡಬೇಕಾಗಿ ನೆಸೆಸಿಟಿ ಕೂಡ ಇಲ್ಲ ಅದಕ್ಕೆ. ಮನೆಯಲ್ಲಿ ಮನೆಯಲ್ಲಿ ಇಲ್ಲ ಅಂತ ಅಷ್ಟೇ ಹೇಳಿಬಿಡ್ತಾರೆ ಅಷ್ಟೇ. ಅದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ ಕೇಳಿದ್ರೆ ಆಗ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಇದನ್ನು ಮಹಾಭಾರತ ಓದಬೇಕಾದ್ರೆ ಅದು ದೃಷ್ಟಿಕೋನ ಇರಬೇಕು. 99 ಪಾಲು ಜನ ಒಂದು ಇನ್ಸಿಡೆಂಟ್ ಓದ್ದವರಲ್ಲ, ಎಲ್ಲೋ ಕದ್ದು ಕೇಳಿದವರೇ ಹೊರತು ಸರಿಯಾಗಿ ಓದ್ದವರಲ್ಲ. ಅವ್ರು ಮಹಾಭಾರತ ಬರೀ ಏನರ್ಥ ಇರುತ್ತೆ ಅದರೊಳಗೆ? ಈಗಾಗಲೂ ಮಹಾಭಾರತವನ್ನ ದೊಡ್ಡ ಶಾಸ್ತ್ರವಾದ್ದರಿಂದ ಸಮಗ್ರ ವಿವರಿಸೆ ಮಾಡಬೇಕಾದ್ರೆ ಭಾರಿ ಡೆಪ್ತ್ ಬೇಕು, ಅದಕ್ಕೆ ಸಂಸ್ಕೃತ ಜ್ಞಾನ ಬೇಕು. ಅದು ವೇದದ ಕೊಟೇಶನ್ಸ್ ಇವೆ, ವೇದಾಂತ ಜ್ಞಾನ ಬೇಕು, ವೇದ ಜ್ಞಾನ ಬೇಕು. ಸರಿಯಾಗಿ ಅರ್ಥ ಆಗಬೇಕಾದ್ರೆ ಅದಕ್ಕೆ ಎಲ್ಲ ಶಾಸ್ತ್ರ ಜ್ಞಾನ ಬೇಕು. ಯಾಕೆ? ಅಲ್ಲಿ ಇಲ್ಲದ ಶಾಸ್ತ್ರವೇ ಇಲ್ಲ. ಆದ್ರಿಂದ ಆ ಎನ್ಸೈಕ್ಲೋಪೀಡಿಯಾ ಓದ್ಬೇಕಾದ್ರೆ ಎಷ್ಟು ನಾಲೆಡ್ಜ್ ಇರಬೇಕು ಲೆಕ್ಕ ಹಾಕಿ. ಅದು ಮಹಾಭಾರತದ ವೈಶಿಷ್ಟ್ಯವಾದ್ದರಿಂದ ತುಂಬಾ ದಿನ ಉಪಯೋಗ ಮಾಡ್ಕೊಂಡು ಹೋಗ್ಲಿಲ್ಲ. ಮಧ್ವಾಚಾರ್ಯರು ಪೂರ್ಣ ಪ್ರಜ್ಞರಾದ್ದರಿಂದ ಎಲ್ಲ ಬರೀತಾ ಇದ್ದಾರೆ. ಇಷ್ಟು ಹಿಂದೆ ಅವ್ರು ಹೇಳಿದನಂತೆ ಆ ಭೀಮಸೇನ ಉತ್ತರ ಕೊಡ್ಲಕ್ಕೆ ಹೋಗೋದಿಲ್ಲ. ಇಲ್ಲಿ ಒಂದು ಪ್ರಶ್ನೆ, ಈಗ ಉತ್ತರ ಕೊಡ್ಲಿಲ್ವಲ್ಲ, ಅದಕ್ಕೆ ಉತ್ತರ ಗೊತ್ತಿಲ್ಲ ಅಂತ ಯಾಕೆ ತಿಳ್ಕೋಬಾರದು? ಅದಕ್ಕೆ ಹೇಳ್ತಾರೆ, ಸರಿಯಾಗಿ ಓದಿ. ಭೀಮಸೇನ ಉತ್ತರ ಕೊಡ್ಲಿಲ್ಲ, ಹೌದು ಉತ್ತರ ಕೊಡ್ಲಿಲ್ಲ ಅಂದ್ರೆ ಉತ್ತರ ಗೊತ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ. ಇದು ಇಂಪಾರ್ಟೆಂಟ್. ಉತ್ತರ ಕೊಡ್ಲಿಲ್ಲ ಅಂದ್ರೆ ಉತ್ತರ ಗೊತ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ. ಯಾಕೆ ಕೊಡ್ಲಿಲ್ಲ ಅಷ್ಟೇ ಪ್ರಶ್ನೆ ಕೇಳಬೇಕಷ್ಟೇ. ಹೋಗ್ಲಿ ಯಾಕೆ ಕೊಡ್ಲಿಲ್ಲ ಭೀಮಸೇನ? ಸಿಕ್ಕಿದೆ ಅನಾಯಾಸ ಬಿಡಿಸ್ಕೊಂಡು ಹೋಗಬಾರದೆ? ಯಾಕೆ ಕೊಡ್ಲಿಲ್ಲ ಅಂದ್ರೆ ಉತ್ತರ ಅದೇನೆ, ಬಿಡಿಸ್ಕೊಂಡು ಹೋಗಬಾರ್ದೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಭೀಮಸೇನ ಉತ್ತರ ಕೊಡ್ಲಿಲ್ಲ ಅಂತ ಹೇಳಿದ್ದಾರೆ. ಶಾಸ್ತ್ರ ಹೇಳುತ್ತದೆ, ವಿದ್ಯೆಯನ್ನ ಎಂದೂ ಕೂಡ ಪ್ರತಿಫಲದ ಅಪೇಕ್ಷೆಯಿಂದ ಮಾಡಬಾರದು. ಶಾಸ್ತ್ರ ಹೇಳು, ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ. ಇದು ಶಾಸ್ತ್ರದ ಆದೇಶ. ಇದು ಒಬ್ಬ ಯಾವನೇ ಒಬ್ಬ ವ್ಯಕ್ತಿ ತನ್ನ ವಿದ್ಯೆಯನ್ನ ಮಾರ್ಕೊಂಡು ಬದುಕಬಾರದು. ಇವತ್ತು ಹಾಗೆ ವಿದ್ಯೆ ಕಲಿಬೇಕು ಅಂತ ಹೇಳ್ಕೊಂಡ್ಬಿಡ್ತೀವಿ. ವಿದ್ಯೆ ಬರಬಾರದು, ಕಲಿಬೇಕಾಗಿದ್ರೆ ಈಗ ನಾವು ಕಲಿಯೋದೇ ಮಾಡಲಿಕ್ಕೆ ಅಂತ ಕಾಲ ಬಂದೋಗಿದೆ. ಎಲ್ಲಿ ನೋಡಿದ್ರೆ ಇವತ್ತು ಜ್ಞಾನವನ್ನ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ. ಅದು ಉಳ್ಕೊಂಡಿರೋದು ಎಲ್ಲಿ ಗೊತ್ತೇನು? ಹಳ್ಳಿಯವರು ಇರ್ತಾರೆ, ಏನೋ ಕೆಲ ಔಷಧಿ ಗೊತ್ತಿರುತ್ತೆ, ಅವ್ರ ಔಷಧಿ ಕೊಡ್ತಾರೆ. ನೀವು ಬೇಕಾದ ಕೇಳಿ ಒಂದು ಪೈಸಾ ತಗೊಳ್ಳೋದಿಲ್ಲ ಅವ್ರು, ಅವ್ರು ಇದು ಫಾಲೋ ಮಾಡ್ತಾರೆ. ಅವ್ರು ಸಾಮಾನ್ಯವಾಗಿ ಕೆಲವರು ಇರ್ತಾರೆ, ಯಾವ ಸೈನ್ಸ್ ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ, ಅಂತ ರೆಮಿಡಿ ಅವ್ರಿಗೆ ಗೊತ್ತಿರುತ್ತೆ. ಏನೋ ಆಗಿರುತ್ತೆ, ಕೊಟ್ಟ ತಕ್ಷಣ ವಾಸಿ ಆದಾಗ ಲೆಕ್ಕ. ಇವತ್ತು ಜಾಂಡಿಸ್ ಬದಲಾದ ಎಷ್ಟೋ ರೋಗಕ್ಕೆ ಇಮಿಡಿಯೇಟ್ ವಾಸಿ ಮಾಡಕ್ ಬರೋದಿಲ್ಲ, ಆದ್ರೆ ಅದಕ್ಕೆ ಕೊಟ್ಟರೆ ಒಂದ್ ದಿವಸದಲ್ಲಿ ವಾಸಿ ಮಾಡೋ ಕೆಪಾಸಿಟಿ ಅವರಿಗೆ. ಎಷ್ಟೋ ಜಾಯಿಂಟ್ಸ್ ಅನ್ನು ಮತ್ತೆ ಯುನೈಟ್ ಮಾಡ್ತಾರೆ, ಅಷ್ಟು ಸಾಮರ್ಥ್ಯ ಇದೆ. ಇದೆಲ್ಲ ಯಾವ ಪುಸ್ತಕದಲ್ಲಿ ಬರೋದಲ್ಲ, ಅವ್ರು ಹೇಳ್ಕೊಟ್ಟಿರ್ತಾರೆ, ಯಾರೋ ಒಬ್ಬರು ರಹಸ್ಯವಾಗಿ ಹೇಳ್ಕೊಟ್ಟಿರ್ತಾರೆ. ಅವ್ರು ಹೇಳ್ಕೊ ಎರಡು ಹೇಳಿರ್ತಾರೆ, ಇದನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡಬೇಡ ಮತ್ತು ಇದನ್ನ ಜೀವನೋಪಾಯ ಮಾಡ್ಕೋಬೇಡ ಅಂತ ಹೇಳಿರ್ತಾರೆ. ಅದಕ್ಕೆ ಅವ್ನು ಎಷ್ಟು ಜನ ಇರ್ತಾರೆ ಗೊತ್ತಾ? ಬಡವರು ಅಂದ್ರೆ ಸಿಕ್ಕಾಪಟ್ಟಿ ಬಡವರು ಇರ್ತಾರೆ. ಇಂಥ ಶಕ್ತಿ ಇರುತ್ತೆ, ಮಾಡಿಕೊಟ್ಬಿಡ್ತಾರೆ. ಅವ್ರು ದುಡ್ಡು ಕೊಡ್ಲಕ್ಕೆ ಕೇಳಿ ಹೇಳಿದ್ರೆ ನಾನು ಕೊಡ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ಸಿದ್ಧಿ ಹೋಗ್ಬಿಡುತ್ತ ಆಮೇಲೆ ಅವನಿಗೆ ಸಿದ್ಧಿ ಹೋಗ್ಬಿಡುತ್ತಲ್ಲ ಅಂತ ಎಚ್ಚರ ಇದೆ. ಆದ್ರೆ ಇವತ್ತು ವೇದ ಓದ್ದವರಿಗೆ ತಿಳುವಳಿಕೆ ಇಲ್ಲ, ಶಾಸ್ತ್ರ ಓದ್ದವರಿಗೆ ತಿಳುವಳಿಕೆ ಇಲ್ಲ. ಆದ್ರೆ ಅವನು ತಿಳ್ಕೊಂಡಿರ್ತಾರೆ, ಅವ್ರಿಗೆ ಸರಿ ತಲೆಮಾರುಗಳ ಕಾಲ ವಿದ್ಯೆ ಬರ್ತಾನೆ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಇವರಿಗೆ ವರ್ಚಸ್ಸೆ ಇರೋದಿಲ್ಲ. ಯಾತಕ್ಕೆ? ಮಾಡಿಕೊಂಡ್ರೆ ವರ್ಚಸ್ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಹೇಳೋದು ತಪ್ಪಲ್ಲ, ಕೊಟ್ರೆ ತಗೊಳ್ಳೋದು ತಪ್ಪಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ತಪ್ಪು ಅಂತ ಹೇಳಿದ್ದಾರೆ. ಡಿಮ್ಯಾಂಡ್ ಎಂಬುದು ಭಾರಿ ತಪ್ಪು, ದೊಡ್ಡ ಅಪರಾಧ. ಅದು ಕಾಳಿದಾಸ ಕೂಡ ತನ್ನ ಮಾಲವಿಕಾಗ್ನಿ ಮತ್ತು ನಾಟಕದಲ್ಲಿ ಹೇಳ್ತಾನೆ, ಅದು ಅವನ ಕಾಲ. ಸೊ ಶಾಸ್ತ್ರ ಇನ್ನು ಸ್ವಲ್ಪ ಜೀವಂತವಾಗಿದ್ದ ಕಾಲ. ಯಶಾಗಮ ಕೇವಲ ಜೀವಿ ಕೈವ ತಮ್ಮ ಜ್ಞಾನ ಪಣ್ಯಂ ವಣಿಜಂ ವದಂತಿ. ಇದು ಅವನ ಮಾತಿತ್ತು. ಯಾವನು ತನ್ನ ಶಾಸ್ತ್ರದ ಪಾಂಡಿತ್ಯವನ್ನ ಬರೀ ಹೊಟ್ಟೆ ಪಾಡಿಗೆ ಉಪಯೋಗಿಸ್ತಾನೆ ಅವನನ್ನು ಗುರು ಅಂತ ಕರಿಬೇಡಿ, ಅವನೊಬ್ಬ ವ್ಯಾಪಾರಿ ಅಂತ ಕರೀರಿ ಅಂತ ಹೇಳಿದ್ದಾರೆ. ಇದು ಶಾಸ್ತ್ರದ ಆದೇಶ ಇದೆ. ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮತಿ ನೋಯತಃ. ಒಬ್ಬ ಬ್ರಾಹ್ಮಣ ಕೂಡ ತನ್ನ ವಿದ್ಯೆಯನ್ನ ಹಟ್ಟೆಪಾಡಿಗೋಸ್ಕರ ಉಪಯೋಗಿಸಬಾರದು ಅಂತ ಹೇಳಿದ್ದಾರೆ. ಇದು ತುಂಬಾ ಜನಕ್ಕೆ ಧರ್ಮ ಗೊತ್ತಿಲ್ಲ, ಅದರಲ್ಲೇ ನಾವು ಬದುಕ್ತೇನೆ ಅಂತ ಎಂದು ಮನುಷ್ಯ ಹೋಗಬಾರದು. ಅದಿರೋದು ವಿನಿಯೋಗಕ್ಕೆ ಹೊರತು ತನ್ನ ಹೊಟ್ಟೆಪಾಡಿಗೆ ಅಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದನ್ನ ಬ್ರಾಹ್ಮಣನೇ ಆ ರೀತಿ ಮಾಡಬಾರದು, ಒಂದ್ ಮೇಲೆ ಕ್ಷತ್ರಿಯ ಮಾಡಬಾರದು ಅಂದ್ರೆ ಕೈಮುತ್ತೆ ಸಿದ್ಧ. ಭೀಮಸೇನ ಯಾತಕ್ಕೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವನೇನ್ ಹೇಳಿದ್ದಾನೆ, ನನಗೆ ಪ್ರಶ್ನೆ ಉತ್ತರ ಕೊಟ್ರೆ ನಿನ್ನ ಬಿಡುಗಡೆ ಮಾಡ್ತೇನೆ ಅಂದ್ರೆ ತನ್ನ ಪ್ರಾಣಕ್ಕೋಸ್ಕರ ವಿದ್ಯೆ ಕೊಟ್ಟಾಗಾಯ್ತು. ಶಾಸ್ತ್ರ ಹೇಳುತ್ತದೆ ಯಾರನ್ನೋ ಕಾಪಾಡಕ್ಕೋಸ್ಕರ ವಿದ್ಯೆ ಉಪಯೋಗಿಸಬೇಡಿ ಅಲ್ಲ, ಪ್ರಾಣವನ್ನು ಉಳಿಸಿಕೊಳ್ಳೋ ಪ್ರಸಂಗ ಬಂದರೂ ಪರವಾಗಿಲ್ಲ ವಿದ್ಯೆಯಿಂದ, ಡೋಂಟ್ ಯೂಸ್ ಇಟ್ ಅಂತ ಹೇಳಿಬಿಡ್ತಾರೆ. ಅಷ್ಟು ಪ್ರೆಷಸ್ ಆಗಿರೋದು ನಾಲೆಡ್ಜ್. ಜ್ಞಾನ ತುಂಬಾ ದೊಡ್ಡದಾದ್ರಿಂದ ಯಾವ ಕಾರಣಕ್ಕೂ ಅದನ್ನು ಮಾರಾಟ ಮಾಡಬೇಡಿ, ಪ್ರತಿಫಲಕ್ಕೆ ಉಪಯೋಗಿಸಬೇಡಿ ಅಂತ ಹೇಳಿದ್ದಾರೆ. ನಮಗೆ ಇನ್ನೊಂದು ಪ್ರಶ್ನೆನೂ ಬರುತ್ತದೆ, ಯಾಕೆ ಜ್ಞಾನ ಉಪಯೋಗಿಸಬಾರದು? ಬೇರೆ ಎಲ್ಲದಕ್ಕೂ ಉಪಯೋಗಿಸಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಜ್ಞಾನಕ್ಕೆ ಮಾತ್ರ ಅವಕಾಶ ಕೊಡಲಿಲ್ಲ. ಯಾತಕ್ಕೇನು ಸ್ವಲ್ಪ ಯೋಚನೆ ಮಾಡಬೇಕು, ಒಳ್ಳೆ ತೋರುತ್ತೆ ಆ ಕ್ವೆಶನ್ ಮಾಡಿಬಿಡ್ತಾನೆ. ಯಾಕೆ ಈಕ್ವಲೆಂಟ್ ಸಿಕ್ತೆ ಅವನಿಗೆ ಎಷ್ಟೋ ದೊಡ್ಡ. ಯಾವುದರ ಬೆಲೆಯೂ ಜ್ಞಾನದ ಮುಂದೆ ಏನೂ ಅಲ್ಲ, ಅದರಿಂದಾಗಿನೆ ಜ್ಞಾನ ಜ್ಞಾನವೇ, ಬೇರೆ ಪದಾರ್ಥ ಬೇರೆ ಪದಾರ್ಥವೇ. ಯಾಕಂದ್ರೆ ಇರ್ತಾರೆ ಮೆಜೆಸ್ಟಿಕ್ ಅಲ್ಲಿ ಚಾಪಕೊಂಡಿರ್ತಾನೆ, ಕೊಡು ಅಂತ ಕೇಳಿಬೇಕಾದ್ರೆ ಎಷ್ಟು ಕೊಟ್ಟು ಕೊಡೋದಿಲ್ಲ ಅಂತ ಬದುಕಿರೋದ್ರಿಂದ ಸ್ವಾಮಿ ಅಂತ ಹೇಳ್ತಾನೆ. ನಿಮಗೆ ಕೊಟ್ಟರೆ ಆಚರಣೆ ಕೊಡ್ತೀರಿ, ಆಮೇಲೆ ಏನ್ ಮಾಡ್ಲಿ ನಾನೀಗ ಮೂಲ. ಅದು ಒಂದು ಅಮೂಲ್ಯವಾದ ವಸ್ತುವನ್ನು ಕೊಟ್ಟವನು ದಡ್ಡ ತಗೊಂಡವನು ಜ್ಞಾನ ಆಗ್ತಾನೆ. ಲೋಕದೊಳಗೆ ಹಾಗಾಗುತ್ತೆ, ಜ್ಞಾನ ಕೆಲವು ಪದ ಡಿವ್ಯಾಲ್ಯೂ ಆಗುತ್ತೆ, ಜ್ಞಾನ ಎಂದು ಡಿವ್ಯಾಲ್ಯೂ ಆಗೋದೇ ಇಲ್ಲ. ನಾವು ಮಾಡಿದ್ದೇವೆ ಅಷ್ಟೇ, ಈ ಯುಗದಲ್ಲಿ ನಾವು ಮಾಡ್ಕೊಂಡಿದ್ದೇವೆ ಡಿವ್ಯಾಲ್ಯೂ ಅಂತ. ವಸ್ತುತಃ ಜ್ಞಾನಕ್ಕೆ ಬೆಲೆ ತುಂಬಾ ಜಾಸ್ತಿ ಇರೋದ್ರಿಂದ ಎಂದು ಅದನ್ನು ಮಾರ್ಲಿಕ್ಕೆ ಹೋಗ್ಬೇಡಿ. ಪ್ರಾಣಕ್ಕೆ ಹೋದ್ರೆ ನಾವು ವಿದ್ಯೆಗೋಸ್ಕರ ಪ್ರಾಣನೇ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ, ಅಂದ್ಮೇಲೆ ಪ್ರಾಣ ಉಳಿಸಿಕೊಳ್ಳೋದಕ್ಕೂ ವಿದ್ಯೆಯನ್ನು ಮಾಡಬಾರದು ಅಂತ ಹೇಳಿಬಿಡುತ್ತೆ. ಪ್ರಾಣ ಉಳಿಸಿಕೊಳ್ಳೋದಕ್ಕೂ ವಿದ್ಯೆಯನ್ನು ಮಾಡಬಾರದು. ಸೈಂಟಿಸ್ಟ್ ಇರ್ತಾನೆ, ದೇಶಕ್ಕೋಸ್ಕರ ಫಾರ್ಮುಲಾ ಇಟ್ಕೊಂಡಿರ್ತಾನಲ್ಲ, ಕೊಂದರೂ ಕೊಡೋದಿಲ್ಲ ಫಾರ್ಮುಲಾ ಅವನು. ಜೊತೆಗೆ ದೇಶಕ್ಕೋಸ್ಕರವಾಗಿ ತನ್ನ ಪ್ರಾಣಾಧಿಕಾರ ಕೊಡ್ತಾನೆ, ಫಾರ್ಮುಲಾ ಕೊಡೋದಿಲ್ಲ. ದೇಶ ಹೇಗೆ ವಿಜ್ಞಾನಿಗಳಿಗೆ ಮುಖ್ಯನೋ ದೇವರು ತತ್ವಜ್ಞಾನಿಗಳಿಗೆ ಮುಖ್ಯ. ಆದ್ರಿಂದ ದೇವರ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತೇಳಿ ಪ್ರಾಣ ಬೇಕಾದ್ರೂ ಬಿಡ್ತಾರೆ ಹೊರತು ಎಕ್ಸ್ಚೇಂಜ್ ಮಾಡ್ಕೊಡೋದಿಲ್ಲ. ಅದಕ್ಕೆ ಭೀಮಸೇನ ಏನ್ ಮಾಡಲಿಲ್ಲ, ತಾನು ಹೇಳೋದಕ್ಕೆ ಹೋಗಲೇ ಇಲ್ಲ. ಇದು ನಿಜವಾದ ಉತ್ತರ ಇದು. ಅಲ್ಲೊಂದು ಪ್ರಶ್ನೆ ಬಂತು, ನೀನು ಜಾಣತನ ಮಾಡ್ತಿದ್ದೀರಿ, ಉತ್ತರ ಗೊತ್ತಿಲ್ಲ ಅಂತ ಹೇಳೋದ್ರ ಬದಲು ಏನೇನೋ ಕಾರಣ ಕೊಡ್ತೀರಿ ಅಂತ ಯಾಕೆ ಹೇಳಬಾರದು? ನಮ್ಮ ಪ್ರಶ್ನೆಗಳು ಅಲ್ಲೇ ಇರುತ್ತೆ, ಉತ್ತರ ಅಲ್ಲೇ ಇರುತ್ತೆ. ಹೇಳ್ತಾರೆ ಮಹಾಭಾರತ ಓದಿ ನೋಡಿ ನೀವು, ಭೀಮಸೇನ ಉತ್ತರ ಗೊತ್ತಿದ್ದಿಲ್ಲ ಕೊಡ್ಲಿಲ್ಲ ಅಂತ ಯಾವಾಗ ಹೇಳಬೇಕಾಗಿತ್ತು? ಕೇಳದ ಪ್ರಶ್ನೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಆಕಾಶ ನೋಡ್ತಾ ನಿಂತ್ರೆ ಓಹೋ ಗೊತ್ತಿಲ್ಲ ಸುಮ್ಮನಾದ ಅಂತ ಹೇಳಿದ್ರು. ಭೀಮಸೇನ ಏನ್ ಮಾಡ್ತಾನೆ, ನೀನು ಕೇಳು ಬೇಡ ಹೇಳೋದು ಬೇಡ ಹೋಗು ಅಂತ ಹೇಳ್ಬಿಡ್ತಾನೆ. ಡಿಸಲ್ವ್ ಮಾಡ್ತಾನೆ ಅಂದಮೇಲೆ ಭೀಮಸೇನ ಇಂಟೆನ್ಷನ್ ಏನು, ತಾನು ಎಕ್ಸ್ಚೇಂಜ್ ಮಾಡೋ ಐಡಿಯಾನೇ ಇರಲಿಲ್ಲ, ಆದ್ದರಿಂದ ಭೀಮಸೇನ ಕೇಳಕ್ ಹೋಗ್ಲಿಲ್ಲ. ಅವನು ಕೇಳಿದ ಮೇಲೆ ಉತ್ತರ ಕೊಡದೆ ಹೋದ್ರೆ ಅದು ತಪ್ಪದು, ಕೊಟ್ಟೇ ಇಲ್ವಲ್ಲ ಪ್ರಶ್ನೆನೇ ಇಲ್ವಲ್ಲ, ಎಷ್ಟು ತಪ್ಪಿದೆ ಯೋಚನೆ. ಲೋಕದಲ್ಲೂ ಹಾಗೇನೆ, ಪರೀಕ್ಷೆಗೆ ಹೋದ ಬುದ್ಧಿವಂತ ಇದ್ರೆ ಡ್ರಾಪ್ ತಗೊಂಡ ಅಂತ ಹೇಳ್ತಾರೆ, ಹೋಗಿ ಬಂದ್ರೆ ಫೇಲ್ ಆದ ಅಂತ ಕರೀತಾರೆ. ಎಷ್ಟು ವ್ಯತ್ಯಾಸ ಇದೆ, ಈಗ ಡ್ರಾಪ್ ತಗೊಳ್ಳೋದು ಬೇರೆ, ಫೇಲ್ ಆಗೋದು ಬೇರೆ, ಇಷ್ಟಪಟ್ಟು ಬಿಡೋದು ಬೇರೆ, ಆಮೇಲೆ ಇದು ಮಾಡೋದು ಬೇರೆ. ನನಗೆ ಬೇಕಾಗಿಲ್ಲ, ಏಕಾಶಿ ದಿವಸ ತಗೊಳ್ಳೋದಿಲ್ಲ ಬೇಕಾಗಿಲ್ಲ. ಯಾಕೆ ವ್ರತ ಆಗಬಹುದು, ಶಕ್ತಿ ಪ್ರಶ್ನೆ ಅಲ್ಲ, ವ್ರತ ನಾ ಮಾಡೋದಿಲ್ಲ ಅಂತ ಅಷ್ಟೇ ಅರ್ಥ. ಕೆಲವರು ಇರ್ತಾರೆ ಬೇಡ ಯಾಕೆ ಡಾಕ್ಟರ್ ಹೇಳಿದ್ದಾರೆ ತಿನ್ನಬೇಡ ಅಂತ ಹೇಳಿ ಅಂದ್ರೆ ಇದು ಏಕಾಶಿಗೋಸ್ಕರ ಬಿಟ್ಟಿಲ್ಲ ಅವನು, ಡಾಕ್ಟರ್ ಮಾತಿಗೋಸ್ಕರ ಬಿಟ್ಟಿದ್ದಾನೆ ಅಷ್ಟೇ. ಒಂದೇ ಬಿಡೋದಕ್ಕೂ ಅನೇಕ ಕಾರಣ ಇರುತ್ತೆ. ಭೀಮಸೇನ ಬಿಟ್ಟಿದ್ದ ಕಾರಣ ಕೇವಲ ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮತಿ ನೋಯತಃ ಅಂತ ತೋರಿಸಕ್ಕೋಸ್ಕರ ಅಷ್ಟೇ. ನಮಗೆ ಇದ್ರ ದೊಡ್ಡ ಪಾಠ ಇತ್ತು. ಭೀಮಸೇನ ನಮ್ಮ ಗುರು ಆಗಿರೋದ್ರಿಂದ ಸರ್ವಮೂಲ ಗ್ರಂಥ ಮತ್ತು ದೊಡ್ಡ ದೊಡ್ಡ ಗ್ರಂಥಗಳನ್ನು ನಾವು ಎಂದೂ ಕೂಡ ಯಾವುದಕ್ಕೆ ಉಪಯೋಗಿಸಬಾರದು, ನಮ್ಮ ಹೊಟ್ಟೆಪಾಡಿಗೆ ಎಂದೂ ಉಪಯೋಗಿಸಬಾರದು ಅಂತ. ಅದಕ್ಕೆ ಹಿಂದಿನ ಕಾಲ ನೋಡಿರ್ಬೇಕು ನೀವು, ಎಷ್ಟೋ ಜನ ಭಾರಿ ಬಡವರಿದ್ದಾರೆ ವಿದ್ವಾಂಸರಲ್ಲಿ, ಯಾವುದೋ ಕಡೆ ತುಂಬಾ ಬಡವರು ನೋಡಿದ್ದೇವೆ. ಇಷ್ಟಾದ್ರೆ ಅವ್ರು ಇನ್ನೊಬ್ಬರು ಕೈ ಚಾಚ ಅಭ್ಯಾಸ ಇಟ್ಟಿರಲಿಲ್ಲ. ಯಾತಕ್ಕೆ ಅಂದ್ರೆ ಅದು ಬೇಕಿಲ್ಲ, ದೇವ್ರು ಹೇಗೆ ಇಟ್ಟಿದ್ದಾರೆ ಇರ್ತೇವೆ ಅಷ್ಟೇ ಹೊರತು ಬೇರೆ ಅಲ್ಲ. ವಿದ್ಯೆ ಬೆಲೆ ಭಾರಿ ದೊಡ್ಡದು. ಒಂದು ಪ್ರಸಂಗ ಹೇಳ್ತೇನೆ ಕೇಳಿ, ತೀರಾ ಮೈಸೂರು ರಾಜ್ಯದಲ್ಲಿ ನಡೆದಿದ್ದ ಪ್ರಸಂಗ. ಯಾರೋ ಕಾವೇರಿ ತೀರದಲ್ಲಿ ವಾಸ ಮಾಡ್ಕೊಂಡಿದ್ದ ಬ್ರಾಹ್ಮಣ ಭಾರಿ ವಿದ್ವಾಂಸ. ಒಂದ್ಸಲ ಮಹಾರಾಜ ಬಂದ ಅಲ್ಲಿಗೆ, ಯಾವುದೋ ಗ್ರಹಣಗಳ ಇತ್ಯಾದಿ ಕಾರಣಕ್ಕೆ ಅವ್ರ ಸ್ಥಾನಕ್ಕೆ ಅಂತ ಬರ್ತಾರೆ. ನೋಡಿದ ಏನ್ ಒಳ್ಳೆ ಅಂಥ ದೊಡ್ಡ ಪಂಡಿತ, ನೂರಾರು ಜನ ಶಿಷ್ಯರುಗಳು, ಭಾರಿ ಖುಷಿಯಾಯ್ತು ರಾಜನಿಗೆ. ಕರೆದ, ಸ್ವಾಮಿ ನಿಮ್ಮಂತರ ಸಿಗೋದು ಭಾರಿ ಕಷ್ಟ, ನಮ್ಮ ಆಸ್ಥಾನದಲ್ಲಿ ಇರ್ಬೇಕು ನೀವು, ದಯವಿಟ್ಟು ಮೈಸೂರಿಗೆ ಬನ್ನಿ, ನಿಮ್ಮನ್ನ ಆಸ್ಥಾನ ವಿದ್ವಾಂಸನ ಮಾಡ್ತೇನೆ ಅಂತ ಕರೆದ. ಕರೆದ ಹೋಗಿಬಿಟ್ಟ ಆ ಕಡೆಗೆ. ಸುಮ್ಮನೆ ಇದ್ರು ಪಾಪ, ಏನು ಮಾತಾಡಲಿಲ್ಲ. ರಾಜ ಕಾಯ್ಕೊಂಡು ಕುತ್ಕೊಂಡ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ. ಎಷ್ಟು ಸಾರು ಬರಲೇ ಇಲ್ಲ, ಅವಾಗ ಹೇಳ್ಕಳಿಸ್ತೇವೆ ಮತ್ತೊಮ್ಮೆ ಬರಬೇಕು ಅಂತ ಕೇಳಿದ್ರೆ ನಾನು ಬರೋದಿಲ್ಲ ಅಂತ ಹೇಳಿದ್ದೀನಿ. ಇವತ್ತು ನೋಡಿ ರಾಜ ಹತ್ತಿರಿ ಎಲ್ಲ ಬಿಟ್ಟು ಓಡೋಗ್ಬಿಡ್ತಿದ್ರಬೇಕಾರ, ಈಗಲೇ ಬರ್ತೇನೆ ನಾ ರಾಜ ನಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಾನು ಬರೋದಿಲ್ಲ, ಯಾತಕ್ಕೆ ನನಗೇನು ಆಶಾಕಾಂಕ್ಷೆಗಳೇ ಇಲ್ಲ. ನನಗೆ ಬೇಕಾಗಿದ್ದು ಜ್ಞಾನ ಪ್ರಸಾರ ಮಾಡೋದು. ಒಳ್ಳೆ ಕಾವೇರಿ ನದಿ ಇದೆ, ನೂರಾರು ಜನ ಶಿಷ್ಯರಿದ್ದಾರೆ, ದೇವ್ರು ಕೊಟ್ಟಾಗ ಹೇಳ್ಕೊಂಡಿದ್ದೇನೆ, ಅಲ್ಲಿ ಹೋದ್ರೆ ನಿನ್ನ ಹಂಗಿ ನಾನೇ ಹಾಕಿ ಬೀಳಲಿ ಅಂತ ಹೇಳ್ತಾನೆ. ನಾನು ಇಷ್ಟ ಬಂದಾಗ ನಾನು ಪಾಠ ಮಾಡ್ಕೊಂಡಿರ್ತೇನೆ, ನಾಳೆ ರಾಜ ಅಂತ ನೀವು ಕೊಟ್ಟಿಯನ್ನು ನನ್ನ ಸ್ವಾತಂತ್ರ್ಯವೇ ಹೋಗಿಬಿಡುತ್ತದೆ. ನನ್ನ ವಿದ್ಯೆಯನ್ನು ನಾನು ಕಡಿವಾಗ ಇಷ್ಟಪಡೋದಿಲ್ಲ. ನಾನು ಮಾತು ಹೇಳ್ತೇನೆ ರಾಜ, ಏನಾದ್ರು ಕೇಳಬೇಕು ಅಷ್ಟೇ, ನೀನೇ ಬಂದು ಹೋಗು ಹೇಳ್ತೇನೆ, ನಾನು ಬರಲ್ಲ ಅಂತ ಹೇಳಿಬಿಟ್ಟೆ. ಮೂದೋಯ್ತು. ಇದು ಇತ್ತೀಚಿನ ಕಾಲಕ್ಕೆ ಇಷ್ಟು ದೊಡ್ಡ ಜ್ಞಾನಿಗಳಿರ್ತಾರೆ ಸಾಧ್ಯ ಅಂದ ಮೇಲೆ ಇದು ಭೀಮಸೇನ ಯಾವ ವ್ಯಕ್ತಿಯಾಗಿರ್ಬೇಕು ಯೋಚನೆ ಮಾಡಿ. ಆದರೆ ವಿದ್ಯೆಯ ಒಂದು ಉಪಯೋಗ ಲೋಕದಲ್ಲಿ ಮೆರೆಯೋದಲ್ಲ, ಪಾರತ್ರಿಕ ಸಾಧನೆ ಮಾಡಿಕೊಳ್ಳೋದು ಅಂತ. ಪಾರತ್ರಿಕ ಸಾಧನೆಗೋಸ್ಕರ ಇವತ್ತು ಸಿದ್ಧಿ ಮಾಡಬೇಕು ಅಂತಕ್ಕಂತ ತತ್ವಜ್ಞಾನ ಭೀಮ ಕೊಡ್ತಾ ಇದ್ದ. ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಇಷ್ಟೊತ್ತಿಗೆ ಒಂದು ಇನ್ನೊಂದು ಪ್ರಶ್ನೆ ಬರುತ್ತದಾಗ ಆಯ್ತು, ಹೀಗೆ ಭೀಮಸೇನ ನಿಂತುಕೊಂಡ, ಉತ್ತರ ಕೊಡಲಿಲ್ಲ ಅಂತೇಳಿ ಅಕಸ್ಮಾತ್ ತಾವು ತಿಂದುಬಿಟ್ರೆ ಏನ್ ಮಾಡ್ತಿದ್ರಿ, ಏನ್ ಮಾಡ್ತಿದ್ರಿ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ, ಧರ್ಮದ ಅರ್ಥ ನಿಮಗೆ ಗೊತ್ತಾಗಿಲ್ಲ ಹಾಗಿದ್ರೆ, ಧರ್ಮವನ್ನು ಪಾಲನೆ ಮಾಡಿ ಧರ್ಮ ಕಾಪಾಡೇ ಕಾಪಾಡುತ್ತೆ ಅಂತ ಹೇಳುತ್ತಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ರುಕೋದರ. ಧರ್ಮನ ಫಾಲೋ ಮಾಡಿ ನೀವೀಗ ಧರ್ಮ ಖಂಡ. ಸರ್ಕಾರಕ್ಕೆ ಅಷ್ಟು ಕಮಿಟ್ಮೆಂಟ್ ಇದೆ. ಒಬ್ಬ ನೌಕರ ಆ ಡ್ಯೂಟಿ ಸತ್ತರೆ ಸರ್ಕಾರ ಎಷ್ಟು ಜವಾಬ್ದಾರಿ ತಗೊಳ್ಳೋದು ಗೊತ್ತಾ ಅವನಿಗೆ? ಸರ್ಕಾರ ಎಷ್ಟು ಜವಾಬ್ದಾರಿ ತಗೊಳ್ಬೇಕಾದ್ರೆ ಇವತ್ತು ಭಗವಂತ ಎಷ್ಟು ಜವಾಬ್ದಾರಿ ತಗೊಳ್ತಾರೆ ಯೋಚನೆ ಮಾಡಿ. ತೆಂದು ನಂಬಿದವರನ್ನು ಕೈ ಬಿಡೋದಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ಸ್ವಲ್ಪ ಮಪ್ಪೆಸ್ಯ ಧರ್ಮಸ್ಯ ಪ್ರಾಯತೆ ಮಹತೋಭಯ. ಆ ಸರ್ಪಕ್ಕೆ ಭೀಮನ ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಭೀಮನ ದೇಹ ಯಾವ ಸರ್ಪನೂ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ವಜ್ರದ ದೇಹ ಅದು ಒಂದು ಅಂತ. ಅದಕ್ಕಿಂತ ಗಟ್ಟಿ ಪದಾರ್ಥ ಜಗತ್ತಿನಲ್ಲಿ ನಾರಾಯಣ ಸುದರ್ಶನಾದಿಗಳಾಗಬೇಕು, ಅವ್ರ ಬೇರೆ ಯಾವುದೂ ಇಲ್ಲ. ಆದ್ರಿಂದ ನಿಶ್ಚಿಂತೆ ಭೀಮಸೇನನಿಗೆ. ಧರ್ಮರಾಜ ಬಂದ, ನೋಡಿದ ಸರ್ಪನ ಮತ್ತೆ ಎಲ್ಲ ಸರ್ಪ ಕಥೆ ಹೇಳಿತು. ಧರ್ಮರಾಜ ನೀನು ಹೇಳು, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರೆ ಬಿಟ್ಟು ಬಿಡ್ತೇನೆ ಭೀಮಸೇನ ಅಂತ ಹೇಳಿದ. ಕಷ್ಟ ಧರ್ಮರಾಜ ಹೇಳ್ತಾರೆ, ಓ ಕೇಳು ಅಂತ ಹೇಳುತ್ತಾರೆ. ನೋಡಿ ಭೀಮನ ದೃಷ್ಟಿಯಲ್ಲಿದೆ, ಧರ್ಮರಾಜನ ದೃಷ್ಟಿಯಲ್ಲಿದೆ. ನೀನು ಹೇಳು, ಕಷ್ಟ ಉತ್ತರ ಕೊಡ್ತೇನೆ. ಧರ್ಮರಾಜ ಧರ್ಮರಾಜನೇ ಒಂದು ಮಾತಾಡ್ತಾನೆ ಅಂತ ಪುಣ್ಯಾತ್ಮ. ನೀನ್ ಪ್ರಶ್ನೆ ಕೇಳು, ನನಗೆ ಗೊತ್ತಿದ್ರೆ ಉತ್ತರ ಕೊಡ್ತೇನೆ. ಈ ಮಾತನ್ನು ಎಷ್ಟು ಜನ ಹೇಳ್ತಾರೆ ಯೋಚನೆ. ನನಗೆ ಗೊತ್ತಿಲ್ಲ ಯಾವುದೇ ತಿಳ್ಕೊಳ್ಳೋ ಜನಗಳೇ ಜಾಸ್ತಿ. ಗೊತ್ತಿದ್ರೆ ಉತ್ತರ ಕೊಡ್ತೇನೆ. ಈ ಮಾತು ಯಾವ ನಡ್ತಾನ ನಿಜವಾದ ಜ್ಞಾನಿ ಅಂತ ಅರ್ಥ. ಆದ್ರೆ ಯಾವನೇ ಮಾತ್ರ ಬೇಕಾದ ಹೇಳ್ತೇನೆ ಅಂತ ಹೇಳ್ತಾನಲ್ಲ ಅವ್ರು ನಿಜವಾದ ಅಜ್ಞಾನಿ ಅಂತ ಅರ್ಥ. ಒಬ್ಬ ಡಾಕ್ಟರ್ ಇರ್ತಾನೆ, ಡಾಕ್ಟರ್ ವಾಸಿ ಗ್ಯಾರಂಟಿ ಮಾಡ್ತೇನೆ ಅಂತ ಕರ್ಕೊಂಡ್ಬರ್ರಿ ಬದಿಸ್ಬಿಟ್ಟು ಯಾರು ಹೇಳ್ತಾನ, ಅಲ್ಲಿ ಕರ್ಕೊಂಡ್ಬನ್ನಿ ನೋಡ್ತೇನೆ ಆದರೆ ಮಾಡ್ತೇನೆ ಅಂತ ಅರ್ಥ. ನಾನು ಹೊರತು ಇದು ಅಷ್ಟಕ್ಕೆ ಬಿಲ್ ಮಾಡ್ತೇನೆ ಬೇಕಾದ್ರೆ ಅಷ್ಟೇ ಹೊರತು ನಾನು ಪೂರ್ತಿ ಉಳಿಸ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳುತ್ತೆ. ಅದು ಲೋಕದಲ್ಲಿ ತಿಳುವಳಿಕೆ ಬಹುಶಃ ಮಾತುಗಳವೆಲ್ಲ ಕೂಡ. ಭೀಮ ಧರ್ಮರಾಜ ಅಷ್ಟು ಒಳ್ಳೆ ವಿವೇಕಿ, ನಾನು ಗೊತ್ತಿದ್ರೆ ಹೇಳ್ತೇನೆ ಸರ್ಪ, ಪ್ರಶ್ನೆ ಕೇಳು ಅಂತ ಹೇಳಿದ್ರೆ. ಆಗ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾನೆ. ಅಲ್ಲಿ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾನೆ, ಟೈಮ್ ಆಗಿಬಿಟ್ಟಿದೆ ಈಗಾಗಲೇ. ಏನ್ ಪ್ರಶ್ನೆ ಕೇಳ್ತಾನೆ ಧರ್ಮರಾಜನಂತವನಂತ ಪ್ರಶ್ನೆ ತಿಳ್ಕೊಬೇಕಾದ್ರೆ ಎಂಥ ಪ್ರಶ್ನೆ ಕೇಳಬಹುದು ಅಂತ ಯೋಚನೆ ಮಾಡಿಯ. ಅವ್ರು ಯಾವ್ದು ಎಲ್ಲಿ ಕ್ಯಾಂಡಿಡೇಟ್ ಮತ್ತೆ ಸ್ವರ್ಗಲೋಕ ಸಾರೋಷ ಆಡಿದ ಪುಣ್ಯಾತ್ಮ, ಅವನ ಡೌಟ್ ಅಂದ್ರೆ ಯಾವ ಕ್ಲಾಸಲ್ಲಿ ಡೌಟ್ ಇರಬೇಕದು. ಧರ್ಮರಾಜ ಹೇಗೆ ಉತ್ತರ ಕೊಡ್ತಾನೆ, ಹೇಗೆ ಸನ್ನಿವೇಶ ಉಪಯೋಗ ಮಾಡ್ಕೊಡ್ತಾನೆ, ಹೇಗೆ ಧರ್ಮರಾಜನ ಪಾಪ ಬರಲಿಲ್ಲ ಹೇಗಿದ್ರೆ, ವಿದ್ಯೆ ಮಾಡ್ಕೊಂಡಾಗಲಿಲ್ಲ ಧರ್ಮರಾಜ, ಅವನು ಸಣ್ಣವನಾಗಿ ಬಿಡ್ತಾನಂತ ಪ್ರಶ್ನೆ ಬರುತ್ತೆ. ಅದಕ್ಕೆಲ್ಲ ಉತ್ತರ ಬೇಕಲ್ಲ. ಅದು ಕಥೆಯಾಗಿ ಮಹಾಭಾರತ ಬೇಕಾಷ್ಟು ಕೇಳಿರ್ತೇವೆ. ಅದು ಶಾಸ್ತ್ರವಾಗಿ ಕೇಳೋದು ಮಾತ್ರ ನಮಗೆ ಮಹಾಭಾರತ ಆತ್ಮರಣೆ ಓದ ಮಾತ್ರ ಸಾಧ್ಯ, ಹೊರತು ಇಲ್ಲದ ಹೋದರೆ ಸಾಧ್ಯವಾಗೋದಿಲ್ಲ. ನಾಳೆ ದಿವಸ ಅವರ ಪ್ರಶ್ನೋತ್ತರ, ಮುಖ್ಯವಾಗಿ ಮುಂದೆ ಭೀಮಸೇನನ ಅನೇಕ ವಿಧವಾದ ಮಹಾತ್ಮ್ಯ, ಇನ್ನೂ ವನವಾಸದಲ್ಲಿ ಇವರು ಏನು ಮಾಡ್ತಕ್ಕಂಥ ಸಾಧನೆಗಳು, ಅಲ್ಲಿ ದ್ರೌಪದಿ ಸತ್ಯಭಾಮಾದೇವಿಯ ಒಂದು ಪ್ರಶ್ನೋತ್ತರಗಳ ಪ್ರಸಂಗ ಬರುತ್ತೆ, ಅದೆಲ್ಲ ಒಂದು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.